ప్రవిశ్యమవాచర్మాం ప్రసుప్తాం సంజీవయత్యఖిలశక్తిధరస్వధాన్నా అన్యాంశ్చ హస్తచరణశ్రవణత్వగాది ప్రాణాన్ నమో భగవతే పురుషాయ తుభ్యం. జయతి హరిరచింత్యః సర్వదేవైకవంద్యః పరమగురురభీష్టావాప్తిదః సజ్జనానాం నిఖిలగుణగణార్ణో నిత్యనిర్ముక్తదోషః సరసిజ నయనోసౌ శ్రీపతిర్మానదో నః. యస్మాత్ బ్రహ్మేంద్ర రుద్రాది దేవతానాం శ్రీయోపి చ జ్ఞానస్ఫూర్తిః సదా తస్మై హరయే గురవే నమః. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. లసతు శ్రీమదానందతీర్థేందుర్నో హృదంబరే యద్వచశ్చంద్రికా స్వాంతసంతాపం వినిగృంతతి. వాణితే కరవాణ్యంబా చరణం హృది సర్వదా మద్వాక్యశరణిర్భూయా శ్రీమదాచార్యభావకా. హరాయ భజకానిష్టహరాయ పురవైరిణే భవాయ భవతే భూయాత్ శివాయ శిరసా నమః. ఉమేషాద్యా సురావోహం ఈడే చేతోభిమానినః యూయం సర్వే ప్రకృత మనోమే మధ్వభావకం. శ్రీమధ్వ కల్పవృక్షస్తు జయార్య కామధుక్స్ఫృత చింతామణిస్తు వ్యాసార్య మునిత్రయముదాహృతం. వాదిరాజగురూన్ వందే రఘుత్తమగురూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మ్యహం. శ్రీ గురుభ్యో నమః. హరి నారాయణాయ పరిపాయ నియతిప్రదాయ జ్ఞానప్రదాయ విబుధాసుర సౌఖ్య దుఃఖ సత్కారణాయ వితతాయ నమో నమస్తే. ఇవత్తిన దివస అనేక పర్వకాలగల ఒందు సమాగమ. ఒందు కడిగె విజయదశమి, ఎల్లరూ ఆచరణ మాడతక్కంతః ఒందు భారతీయర హబ్బ ఇది. ఎరడనేదాగి బుద్ధ జయంతి, ఆమేలే మధ్వ జయంతి. బుద్ధ జయంతినూ ఇవత్తు, మధ్వ జయంతినూ ఇవత్తు. ಬುದ್ಧ ಪರಮಾತ್ಮನ ದಶಾವತಾರಗಳಲ್ಲಿ ಒಂದು, ಮಧ್ವರು ವಾಯುದೇವರ ಅವತಾರತ್ರಯಗಳಲ್ಲಿ ಒಂದು, ಹೀಗೆ ಮೂರು. ಜೊತೆಗೆ ವೆಂಕಟೇಶ ಕಲ್ಯಾಣದ ಒಂದು ವಿಶೇಷ ಶುಭ ಸಂದರ್ಭ ನವರಾತ್ರಿ. ಈ ಸತ್ತ ದಶರಾತ್ರಿ, ದಸರಾ ಅಂತ ಕರೆಯೋ ಅದಕ್ಕೆ ದಸರಾ ದಸರಾ ಜಾತಕ್ಕೆ ಗೊತ್ತೇ ಇಲ್ಲ ಜನಗಳಿಗೆ. ದಶರಾತ್ರಿ ದಶರಾ ಅಂತ ಶಾರ್ಟ್ ಫಾರಂ ಆಗಿರೋದಷ್ಟೇ. ಇಲ್ಲ ದಸರಾ ಅಂಬೋದು ದಸರಾ ದಶರಾ ಅದೇ ಆ್ಯಕ್ಚುಲಿ ದಶರಾತ್ರಿ. ಅದು ಈ ಸರಿ ಸರಿಯಾದ ದಶರಾತ್ರಿ ಬಂದಿದೆ. ಒಬ್ಬ 11ನೇ ದಿವಸನೇ ವಿಜಯದಶಮಿ, 10 ದಿವಸಗಳ ಕಾಲ ನವರಾತ್ರಿ ಉತ್ಸವ, 11ನೇ ದಿವಸ ವಿಜಯದಶಮಿ. ವಿಶೇಷ ಪರ್ವಕಾಲಗಳ ಒಂದು ಸಮಾಗಮ ಇದೆ. ಅದರಲ್ಲಿ ಅನೇಕ ದೃಷ್ಟಿ ವಿಚಾರ ಮಾಡಿದರೆ, ಹಾಗೆ ಶಮಿ ಮೊದಲೇ ವಿಜಯದಶಮಿ ತಗೊಂಡಾಗ ವಿಜಯಕ್ಕೆ ಚಾತುರ್ಮಾಸ್ಯ ಕಾಲದಲ್ಲಿ ಮಳೆ ಇತ್ಯಾದಿ ಕಾರಣದಿಂದ ವಿಶೇಷ ಮುಖ್ಯವಾಗಿ ರಾಜಮಹಾರಾಜರುಗಳು ದಿಗ್ವಿಜಯಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಳೆಗಾಲ, ಮಳೆ ಬರ್ತಿರೋದೊಂದು, ಪ್ರವಾಹದಿಂದಾಗಿ ನದಿಗಳೆಲ್ಲ ತುಂಬಿ ಹೋಗೋದ್ರಿಂದ ಸೈನ್ಯವನ್ನು ಮುನ್ನಡೆಸೋಕ್ಕಾಗೋದಿಲ್ಲ. ಇದು ಶರದ್ ಋತು ಪ್ರಾರಂಭ, ಆಶ್ವಿಜ ಶರದ್ ಋತು ಅಂತ ಹೇಳಿದ ಮಳೆ ನಿಂತು ಹೋಗಿರ್ತದೆ. ಈಗೆಲ್ಲ ಕಾಲಮಾನ ವ್ಯತ್ಯಾಸ ಆಗಿರೋದ್ರಿಂದ ಯಾವಾಗಲೂ ಮಳೆ ಬರ್ತದೆ, ಯಾವಾಗಲೂ ಬಿಸಿಲಿರ್ತದೆ. ಹಿಂದೆಲ್ಲ ಕಾಲಕ್ಕೆ ತಕ್ಕಂತೆ ಸರಿಯಾಗಿ ನಡೀತಾ ಇತ್ತು. ಸೂರ್ಯೋದಯ ಸೂರ್ಯಾಸ್ತ ಹೇಗೆ ನಮಗೆ ಕರೆಕ್ಟಾಗಿ ನಡೀತದಲ್ಲ, ಹಾಗೆ ಆ ದೃಷ್ಟಿಯಲ್ಲಿ ಶರದ್ ಋತು ಮಳೆಯೆಲ್ಲ ಹೋಗಿಬಿಟ್ಟು ಮೋಡಗಳು ಇಲ್ಲದೇ ಶರತ್ ಚಂದ್ರ ಅಂತ ಅದಕ್ಕೆ ಕರೀತಾರೆ. ಶರತ್ ಕಾಲದಿಂದ ಮೋಡಗಳ ಚಂದ್ರ ಯಾವಾಗಲೂ ಇದ್ರೂ ಕೂಡ 12 ತಿಂಗಳಿದ್ರೂ ಕೂಡ ಈ ಋತುವಿನಲ್ಲಿ ಭಾರಿ ವಿಶೇಷ ಇದೆ. ಒಂದು ಬೇರೆ ಋತು ಎರಡು ಮೋಡಗಳಿರೋದಿಲ್ಲ, ಮೋಡಗಳಿರಬಾರ್ದು. ಮತ್ತು ಒಳ್ಳೆಯ ಬೆಳದಿಂಗಳು, ಮತ್ತು ಮುಖ್ಯವಾಗಿ ನದಿಗಳೆಲ್ಲ ಸ್ವಚ್ಛವಾಗಿರುತ್ತವೆ, ಹಾಗೆಲ್ಲ ಒಂಡಿರೋದಿಲ್ಲ, ತಿಳಿಯಾಗಿರತಕ್ಕಂಥ ಕಾಲ. ಇನ್ನು ಮುಂದೆ ಇದ್ದಾಗ ನದಿ ಕಡಿಮೆ ಆಗ್ತಾ ಬರುತ್ತೆ. ಆಗಲೇ ಬೇರೆ ಕಾಲ ಚಂದ್ರ ಇದ್ದರೂ ಕೂಡ ಮೊದಲು ಮಳೆಗಾಲದಲ್ಲಿ ಮೋಡಗಳಿಂದ ಕಾಣೋದಿಲ್ಲ, ಆಮೇಲೆ ನೀರು ಕಡಿಮೆ ಆಗೋದ್ರಿಂದ ಆಕರ್ಷಣೆ ಇರೋದಿಲ್ಲ. ಈ ಶರದ್ ಋತುವಿನಲ್ಲಿ ಭಾರಿ ಆಕರ್ಷಣೆ. ಆಶ್ವಿಜ ಮತ್ತು ಕಾರ್ತಿಕ ಶರದ್ ಋತುವಿನ ಕಾಲ. ಇದರಲ್ಲಿ ದಿಗ್ವಿಜಯಕ್ಕೋಸ್ಕರ ಹೊಳ್ಳಕ್ಕೆ ತಯಾರಾಗ್ತಾ ಇದ್ರು. ದೇವತಾ ಪೂಜೆ, ಕುಲದೇವತಾ ಪೂಜೆ ಮುಖ್ಯವಾಗಿ ನವರಾತ್ರಿ ಹಬ್ಬದ ಮುಖ್ಯ ಉದ್ದೇಶ ಅದು. ನವರಾತ್ರಿ ಅಂತ ಕರೀತಾರೆ, ಯಾತಕ್ಕೆ ಅಂತ ಭಾಳ ಜನ ಯೋಚನೆ ಮಾಡಿರೋದಿಲ್ಲ. ಇದು ರಾತ್ರಿ ಹಬ್ಬ ಅಲ್ಲ, ಹಗಲೇ ಮಾಡೋದು ಹಬ್ಬನ, ಮತ್ತು ರಾತ್ರಿ ಅಂತ ಯಾತಕ್ಕೆ ಕರೀತಾರೆ? ಇದು ಚಾತುರ್ಮಾಸ್ಯ ಕಾಲ, ದೇವತೆಗಳಿಗೆ ರಾತ್ರಿ ಇದು, ಅದಕ್ಕೆ ನವರಾತ್ರಿ ಅಂತ ಕರೀತಾರೆ ಹೊರತು ದೇವತೆಗಳ ರಾತ್ರಿ ಕಾಲ ಇದು. ಅದಕ್ಕೆ ಹಗಲು ಹಬ್ಬ ಮಾಡಿದರೂ ಕೂಡ ರಾತ್ರಿ ಅಂತಲೇ ಹೆಸರು. ಆ ಮುಖ್ಯವಾಗಿ ಈ ಉತ್ಸವದಲ್ಲಿ ರಾತ್ರಿ ಮುಖ್ಯ ಅಭಿಮಾನಿ ದೇವತೆ ದುರ್ಗಾದೇವಿ. ಐತರೇಯ ಭಾಷೆಯಲ್ಲಿ ಆಚಾರ ಸ್ಪಷ್ಟ ಹೇಳ್ತಾರೆ, ರಾತ್ರಿಯಾಸ್ತು ದೇವತಾ ದುರ್ಗಾ. ರಾತ್ರಿಗೆ ದೇವತೆ ದುರ್ಗಾದೇವಿ, ಆದ್ದರಿಂದಾಗಿಯೇ ದುರ್ಗಾದೇವಿ ಆರಾಧನೆಯನ್ನು ಮಾಡಬೇಕು. ಆದರೆ ದುರ್ಗಾದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ, ಸ್ವತಂತ್ರಳಲ್ಲ, ಸ್ವತಂತ್ರ ಭಗವಂತ ಒಬ್ಬನೇನೆ. ಅದಕ್ಕೋಸ್ಕರ ದುರ್ಗಾ ಪೂಜೆಯನ್ನು ಮಾಡೋದು ಎಷ್ಟು ಮುಖ್ಯ. ಅದು ದುರ್ಗೆಯಿಂದ ಆರಾಧಿತವಾದ ರೂಪ ನರಸಿಂಹ ರೂಪ, ಪರಶುರಾಮ ರೂಪಗಳು. ಶ್ರೀ ಭೂ ದುರ್ಗಾ, ಶ್ರೀ ರೂಪದಿಂದ ಪ್ರಕೃತಿಗೆ ಮಹಾಲಕ್ಷ್ಮಿ ಅಭಿಮಾನ ದೇವತೆ, ಮೂಲ ಪ್ರಕೃತಿ ಮಹಾಲಕ್ಷ್ಮಿ ಅಭಿಮಾನ ದೇವತೆ. ಶ್ರೀ ಮಹಾ ಪ್ರಕೃತಿಯ ಗುಣಗಳು ಮೂರು: ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣಕ್ಕೆ ಶ್ರೀರೂಪದ ಮಹಾಲಕ್ಷ್ಮಿ ಅಧಿದೇವತೆ, ಅನಂತರ ರಜೋಗುಣಕ್ಕೆ ಭೂರೂಪದ ಮಹಾಲಕ್ಷ್ಮಿ, ತಮೋಗುಣಕ್ಕೆ ದುರ್ಗಾರೂಪದ ಮಹಾಲಕ್ಷ್ಮಿ. ಅದಕ್ಕೆ ಶ್ರೀ ಭೂ ದುರ್ಗಾ. ಸಾಮಾನ್ಯರೆಲ್ಲ ದುರ್ಗಾ ಅಂದರೆ ಪಾರ್ವತಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ತಪ್ಪದು. ದುರ್ಗಾ ಸಾಕ್ಷಾತ್ ಮಹಾಲಕ್ಷ್ಮಿ. ಕೃಷ್ಣಾವತಾರವಾದ ದಿವಸನೇ ದುರ್ಗಾವತಾರವಾಗೋದು. ಅದು ಕೃಷ್ಣಾಷ್ಟಮಿನೂ ಹೌದು, ದುರ್ಗಾಷ್ಟಮಿನೂ ಹೌದು. ಕೃಷ್ಣಾಷ್ಟಮಿ ಕೃಷ್ಣಾವತಾರ ಮಾಡಿ ಸ್ವಲ್ಪತ್ತಿಗೆ ದುರ್ಗಾದೇ ಅವತಾರ ಮಾಡೋದರಿಂದ ಅಣ್ಣ ತಂಗಿ ಅಂತ ವ್ಯವಹಾರ ಬಂದಾಗ, ಆ ದೃಷ್ಟಿಯಿಂದ ದುರ್ಗಾ ರೂಪವನ್ನು ಉಪಾಸನೆ ಮಾಡೋದರಿಂದ ರಾತ್ರಿ ಅಜ್ಞಾನದ ಸಂಕೇತ, ತಮೋ ಗುಣದ ಸಂಕೇತ. ರಾತ್ರಿ ಅಜ್ಞಾನ ಉದ್ದಿಷ್ಟಂ ಅಂತ ಆಚಾರ್ಯರ ಮಾತು. ರಾತ್ರಿ ಅಂದರೆ ಅಜ್ಞಾನ, ಅದಕ್ಕೆ ಅಧಿದೇವತೆ ದುರ್ಗಾದೇವಿ. ಯಾರಿಗೆ ದುರ್ಗಾರಾಧನೆ ಮಾಡ್ತಾರೋ ಅವರಿಗೆ ಅಜ್ಞಾನದ ಭಯ ಇರೋದಿಲ್ಲ, ಮಿಥ್ಯಾಜ್ಞಾನದ ಭಯ ಇರೋದಿಲ್ಲ ಅಂತ. ಮಿಥ್ಯಾಜ್ಞಾನ ಅಸುರರೆಲ್ಲ ನಿಶಾಚರರು, ಅಸುರ ಸಂಹಾರಕ್ಕೆ ಬಂದಿರೋದ್ರಿಂದಾಗಿನೇ ದುರ್ಗಾದೇವಿ ಅಸುರ ಸಂಹಾರಿಣಿ. ಮಹಿಷಾಸುರ, ಜಂಭ, ಅನೇಕ ದಿಶುಂಭ ಮೊದಲಾದ ರಾಕ್ಷಸರನ್ನು ಸಂಹಾರ ಮಾಡ್ತಕ್ಕಂಥ ರೂಪ. ಮತ್ತು ಕಲಿಯುಗದಲ್ಲಿ ಇದು ಚಾತುರ್ಮಾಸ್ಯ ರಾತ್ರಿ, ಇದು ಕಲಿಯುಗ ರಾತ್ರಿ ಇದ್ದ ಹಾಗೆ. ಕೃತಯುಗ ಹಾಗಲು, ಕಲಿಯುಗ ರಾತ್ರಿ ಇದ್ದ ಹಾಗೆ. ಕೃತಯುಗದಲ್ಲಿ ಬರೀ ಜ್ಞಾನ ಕಾರ್ಯಗಳೇ. ಆಗ ಅಜ್ಞಾನದ ಹೆಸರೇ ಇಲ್ದಿದ್ದ ಕಾಲ ಕೃತಯುಗ. ಈ ರಾತ್ರಿ ಕಲಿಯುಗ ಅಂಬುದು ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ. ಸೂರ್ಯ ಮುಡುಗಿದರೆ ರಾತ್ರಿ ಹೇಗೆ ಬರುತ್ತದೋ, ತತ್ವಜ್ಞಾನದ ಸೂರ್ಯ ಮುಡುಗಿದಾಗ ತತ್ವಜ್ಞಾನಕ್ಕೆ ರಾತ್ರಿ ಇದ್ದಾಗ ಲೆಕ್ಕ ಇದೆ. ಅದಕ್ಕೇ ಕಲಿಯುಗದಲ್ಲಿ ಕಲವು ದುರ್ಗಾ ವಿನಾಯಕವು ಅಂತ ಹೇಳಿದ್ದಾರೆ. ದುರ್ಗಾರಾಧನೆ, ವಿನಾಯಕರ ಆರಾಧನೆ ಸರ್ವೋತ್ತಮತ್ವೇನಲ್ಲ, ಸರ್ವೋತ್ತಮತ್ವ ವಿಷ್ಣುವಿನ ಆರಾಧನೆಯೇ. ದುರ್ಗಾರಾಧನೆ ಮಾಡೋದ್ರಿಂದ ಅಜ್ಞಾನ ಮಿಥ್ಯಾಜ್ಞಾನಗಳ ಭಯ ಇರೋದಿಲ್ಲ. ವಿನಾಯಕನ ಆರಾಧನೆ ಮಾಡಿದ್ರೆ ವಿಘ್ನದ ಭಯ ಇರೋದಿಲ್ಲ. ಉಳಿದ ಎಲ್ಲ ದೇವರ ಆರಾಧನೆ ಮಾಡಲೇಬೇಕು ತಾರತಮ್ಯ ಕ್ರಮದಲ್ಲಿ. ಇದು ವಿಶೇಷ ಅಂತ ಹೇಳಿ ಪುರಾಣದಲ್ಲಿ ಹೇಳ್ತಾರೆ. ಈ ದೃಷ್ಟಿಯಿಂದ ನವರಾತ್ರಿ ನಮಗೆ ಆಮ ದೃಷ್ಟಿಯಿಂದ ತುಂಬ ಮುಖ್ಯವಾದದ್ದು. ಅಜ್ಞಾನ ಕಳ್ಕೊಳ್ತಕ್ಕಂಥ ದೊಡ್ಡ ವಿಶೇಷವಾದಂಥ ಒಂದು ಪರ್ವಕಾಲ ಇದು. ಈ ದುರ್ಗಾ ಆರಾಧನೆಯಿಂದ ಏನೇನಾಗುತ್ತೆ ಅಂದರೆ ಆಚಾರ ಹೇಳ್ತಾರೆ. ದುಸ್ವಪ್ನೇ ಸಾ ಪ್ರಪೂಜಿತ. ದುಸ್ವಪ್ನಗಳು ಬಿದ್ದಾಗ ರಾತ್ರಿ ಕಾಲದಲ್ಲೇ ಮಲಗೋದು, ಸ್ವಪ್ನ ಬೀಳೋದಾಗ. ಆದ್ದರಿಂದನೇ ದುಸ್ವಪ್ನ ಪರಿಹಾರಕ್ಕೆ ದುರ್ಗಾರಾಧನೆ ಮಾಡಬೇಕು ಅಂತ ಆಚಾರ ಹೇಳ್ತಾರೆ. ರಾತ್ರಿ ಸೂಕ್ತ ಅಂತ ಸೂಕ್ತ ಇದೆ. ರಾತ್ರಿ ಸೂಕ್ತವನ್ನು ಹೇಳೋದು, ರಾತ್ರಿ ಸೂಕ್ತದ ಜಪ, ಅದರ ಹೋಮ, ಪಾರಾಯಣ ಇತ್ಯಾದಿ ಮಾಡಿದರೆ ದುಸ್ವಪ್ನಗಳ ಫಲ ಪರಿಹಾರ ಆಗ್ತದೆ. ಅಲ್ಲೂ ವಿಶೇಷಾಂಶ, ದುಸ್ವಪ್ನಗಳು ಎರಡು ವಿಧ. ಕೆಲವು ದುಸ್ವಪ್ನಗಳು ಹಾಗೇ ಆಗುತ್ತೆ, ಬಿಡೋದಿಲ್ಲ. ಕೆಲವು ದುಸ್ವಪ್ನಗಳು ಪರಿಹಾರ ಮಾಡೋಕ್ಕೆ ಬರುತ್ತೆ, ಪರಿಹಾರ ಮಾಡೋಕ್ಕೆ ಬರುತ್ತೆ. ಅಪಮೃತ್ಯು ಕಾಲಮೃತ್ಯು ಇದ್ದರೆ ಹೇಗೋ ಹಾಗೆ ಅಪಮೃತ್ಯು ಪರಿಹಾರ ಮಾಡಬಹುದು, ಕಾಲಮೃತ್ಯು ಪರಿಹಾರ ಮಾಡೋಕ್ಕಾಗೋದಿಲ್ಲ. ನಮಗೆ ದುಸ್ವಪ್ನಗಳಲ್ಲಿ ಅಪರಿಹಾರ್ಯವಾದ ದುಸ್ವಪ್ನ, ಪರಿಹಾರ್ಯವಾದ ದುಸ್ವಪ್ನ ಅಂತ ಎರಡು ಬಿದ್ದಾಗ ದುರ್ಗಾರಾಧನೆ ಮಾಡಿದರೆ ಪರಿಹಾರ ಮಾಡಲಿಕ್ಕೆ ಯೋಗ್ಯವಾದ ವಿಘ್ನಗಳು ಪರಿಹಾರ ಆಗಿಬಿಡುತ್ತೆ, ನಿಶ್ಚಿಂತೆಯಾಗಿದ್ದು ಬಿಡುತ್ತೆ. ಅಪಮೃತ್ಯು ಮೊದಲಾದವುಗಳೆಲ್ಲ ದೂರ ಆಗಿಬಿಡುತ್ತೆ, ಯೋಚನೆ ಇಲ್ಲ. ಇನ್ನು ಅದು ಅಪರಿಹಾರ್ಯವಾದ ವಿಘ್ನವಾಗಿದ್ದರೆ ಅದು ಮುಂದೆ ನಾವು ಸದ್ಗತಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ದುರ್ಗತಿಗೆ ಕಾರಣವಾಗದೆ ಸದ್ಗತಿಗೆ ಕಾರಣವಾಗೋದ್ರಿಂದ ಎರಡನ್ನೂ ಮಾಡಬೇಕು. ದುರ್ಗಾರಾಧನೆಯನ್ನು ನವರಾತ್ರಿಯಲ್ಲಿ ವಿಶೇಷ ಮಾಡೋದಕ್ಕೆ ಅದೇ ಕಾರಣ. ದುರ್ಗಾರೂಪದಿಂದ ಆರಾಧ್ಯ ರೂಪ ಭಗವಂತನ ಮುಖ್ಯವಾಗಿ ನರಸಿಂಹ, ಪರಶುರಾಮ. ಅದಕ್ಕೆ ಪಾತಿಕ ಕ್ಷೇತ್ರದಲ್ಲಿ ಪರಶುರಾಮ ದೇವರಿದ್ದಾರೆ, ದುರ್ಗಾದೇವಿನೂ ಇದ್ದಾರೆ. ಪರಶುರಾಮ ದುರ್ಗಾದೇವಿ, ಪರಶುರಾಮ ರೂಪ ದುಷ್ಟ ಕ್ಷತ್ರಿಯರ ನಾಶಕ್ಕೆ ಬಂದಿತ್ತು, ದುರ್ಗಾದೇವಿ ದುಷ್ಟ ರಾಕ್ಷಸರ ನಾಶಕ್ಕೆ ಬಂದಿತ್ತು. ಇಬ್ಬರು ಉದ್ದೇಶನೂ ಅದೇ ಇರೋದ್ರಿಂದಾಗಿನೇ ನರಸಿಂಹ ರೂಪ ಹಿರಣ್ಯಕಶಿಪುವಿನ ಸಂಹಾರಕ್ಕೆ ಬಂದಿತ್ತು. ನರಸಿಂಹದೇವರಿಗೂ ಮೂರು ಕಣ್ಣು, ದುರ್ಗಾದೇವಿಗೆ ಮೂರು ಕಣ್ಣು. ಭಾಳ ಜನ ಗೊತ್ತಿಲ್ಲ, ತಂತ್ರಸಾರದಲ್ಲಿ ಆಚಾರ ಹೇಳ್ತಾರೆ, ಎರಡನ್ನೂ ಹೇಳ್ತಾರೆ. ಧ್ಯಾಯೇನ್ ನೃಸಿಂಹ ಮುರುವೃತ್ತ ರವಿ ತ್ರಿನೇತ್ರಂ. ನಮಗೆ ತ್ರಿನೇತ್ರ ಅಂದರೆ ತಕ್ಷಣ ಮುಕ್ಕಣ್ಣ ರುದ್ರದ ನೆನಪಾಗಿಬಿಡ್ತಾರೆ, ಆದರೆ ಮುಖ್ಯವಾಗಿ ನರಸಿಂಹದೇವರಿಗೆ ಮೂರು ಕಣ್ಣು. ನರಸಿಂಹದೇವರ ರುದ್ರಾಂತರ್ಗತ ನರಸಿಂಹ ಅಂತ ಪೂಜೆ ಮಾಡ್ತೇವೆ. ಹೇಗೆ ಗಣೇಶ ವಿಶ್ವನಾಮಕ ಭಗವಂತ ರೂಪವನ್ನು ಆರಾಧನೆ ಮಾಡಿದ್ದರಿಂದ ವಿಶ್ವರೂಪಕ್ಕೆ 19 ಮುಖಗಳು, ಮಧ್ಯದ ಮುಖ ಗಜಾಕಾರ, ಈ ಕಡೆ 9, ಈ ಕಡೆ 9, 18 19. ಗಣೇಶ ಅದನ್ನು ಉಪಾಸನೆ ಮಾಡೋದರಿಂದ ಆತನ ಗಜಮುಖ ಆಯಿತು ಅಂತ ಆಚಾರ್ಯರು ಮಾಂಡೋಕ್ಯ ಭಾಷೆಯಲ್ಲಿ ಹೇಳುತ್ತಾರೆ. ಅಂದರೆ ವಿಶ್ವರೂಪನ ಆರಾಧನೆಯಿಂದ ಗಣೇಶನಿಗೆ ಗಜಮುಖ ಬಂತು, ನರಸಿಂಹರೂಪದ ಆರಾಧನೆಯಿಂದ ರುದ್ರದೇವರಿಗೆ ಮೂರು ಕಣ್ಣು ಬಂತು, ಇವರಿಗೆ ಮೂರು ಕಣ್ಣು, ಅವರಿಗೆ ಮೂರು ಕಣ್ಣು, ದುರ್ಗಾದೇವಿಗೆ ಮೂರು ಕಣ್ಣು. ತ್ರಿನೇತ್ರತ್ವಂಚ ದುರ್ಗಾಯಾಹ ಪ್ರಾಯ ಸರ್ವತ್ರ ಕಥ್ಯತೆ, ತಂತ್ರಸಾರದಲ್ಲಿ ಆಚಾರ್ಯರ ಮಾತು. ದುರ್ಗಾರೂಪಕ್ಕೆ ಮೂರು ಕಣ್ಣುಗಳನ್ನು ಶಾಸ್ತ್ರ ಹೇಳುತ್ತದೆ. ಇದು ವಿಷ್ಣು ಈ ದುರ್ಗ ಯಾತಕ್ಕಿರೋದಿಲ್ಲ ಅಂತ ಇದು ವಿಷ್ಣು ದುರ್ಗೆ ಹೇಳಿದ ಲಕ್ಷಣ ಇದು. ಪಾರ್ವತಿ ದುರ್ಗೆ ಇದ್ದಾಳೆ, ಪಾರ್ವತಿ ದುರ್ಗೆ ಬೇರೆ, ವಿಷ್ಣು ದುರ್ಗೆ ಶಿವದುರ್ಗೆ. ಮುಖ್ಯವಾಗಿ ಆರಾಧನೆ ಮಾಡಬೇಕಾದ ವಿಷ್ಣು ದುರ್ಗೆಯನ್ನು, ಈ ಪಾರ್ವತಿಯನ್ನು ಆರಾಧನೆ ಮಾಡಬೇಕಾದ್ರೆ ಅವರ ಅಂತರ್ಯಾಮಿಯಾದ ರುದ್ರದೇವರು, ಭಾರತೀಯರು ಮುಖ್ಯ ಪ್ರಾಣ, ಆಮೇಲೆ ಲಕ್ಷ್ಮೀ ರಮಣ ನಾರಾಯಣ, ಈ ರೀತಿ ಆರಾಧನೆ ಮಾಡಬೇಕು. ಇದು ಆರಾಧನೆ ದುರ್ಗಾದೇವಿ ಮಹಾಲಕ್ಷ್ಮಿ ಅಂತ ಕೂಡ ದುರ್ಗಾಪತಿ ನಾರಾಯಣ ಅಷ್ಟೇ. ಅಲ್ಲಿ ಅಂತರ್ಯಾಮಿ ಭಾರತೀಯರು ಮುಖ್ಯ ಪ್ರಾಣ ಅಂತಾರೆ, ಅಲ್ಲಿ ಬರೋದಿಲ್ಲ, ಮೊದಲು ಭಾರತೀಯರು ಹೇಳಬೇಕು, ಆಮೇಲೆ ದುರ್ಗ, ಆಮೇಲೆ ನರಸಿಂಹ, ಪರಶುರಾಮದೇವರು. ಈ ಕ್ರಮದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯ ಸಿದ್ಧಿ ಬರುತ್ತೆ. ನವರಾತ್ರಿ ಉತ್ಸವ ಅಂತ ಅದಕ್ಕೆ ಕರೆದಿದ್ದು, ಅವತ್ತಿನ ಉಪಸಂಹಾರದ ದಿವಸ ಇದು. ಇದರಿಂದ ನಮಗೆ ದುಸ್ವಪ್ನಗಳು ಬಿದ್ದೇ ಬಿಡುತ್ತೆ, ಎಲ್ಲರಿಗೂ ಗೊತ್ತೇ ಇದೆ. ನವರಾತ್ರಿ ಆಚರಣೆಯಿಂದ, ರಾತ್ರಿ ಸುತ್ತ ಪಠಣೆಯಿಂದ ದುಸ್ವಪ್ನಗಳು ಪರಿಹಾರವಾಗಿ ನಮ್ಮ ಸಾಧನೆ ನಿರ್ವಿಘ್ನವಾಗಿ ನಡೆಯೋದರಿಂದ ನವರಾತ್ರಿ ಪೂಜೆ ಕುಲದೇವತಾ ಪೂಜೆ ಅಂತ ಹೆಸರಾಯಿತು. ಮತ್ತು ರಾಜಮಹಾರಾಜರು ದುಷ್ಟರ ಸಂಹಾರಕ್ಕೋಸ್ಕರ ದಿಗ್ವಿಜಯಕ್ಕೆ ಇವತ್ತಿನ ದಿವಸ ಪ್ರಾರಂಭ ಮಾಡಿದ್ರು, ಅದಕ್ಕೆ ವಿಜಯದಶಮಿ ಅಂತ ಹೆಸರಾಯಿತು. ವಿಜಯದ ವಿಜಯಕ್ಕೋಸ್ಕರವಾಗಿ ದಶಮಿ. ಮತ್ತು ರಾಮದೇವರು ಸೀತಾ ಅನ್ವೇಷಣೆಗೋಸ್ಕರ ಕಳಿಸಿಕೊಟ್ಟಿದ್ದು, ಸೀತಾಕೃತಿ ಅನ್ವೇಷಣೆ ಕಪಿಲನ ಕಳಿಸಿ ಇವತ್ತಿನ ದಿವಸ ವಿಜಯದಶಮಿನೇ ಕಳಿಸಿಕೊಡೋದು. ಇಲ್ಲಿ ಚಾತುರ್ಮಾಸ್ಯದ ಎರಡು ಹಂತ, ಒಂದು ಹಂತ ಯತಿಗಳ ಚಾತುರ್ಮಾಸ್ಯ, ಇನ್ನೊಂದು ಹಂತ ಮಳೆಗಾಲ ಚಾತುರ್ಮಾಸ್ಯ. ಮಳೆಗಾಲ ಮುಗಿದೋಗ್ಬಿಡುತ್ತೆ ಇಷ್ಟೊತ್ತಿಗೆ, ಶರದ್ ಋತು ಆದ್ದರಿಂದ ವರ್ಷ ಋತು ಮುಗಿದು ಮಳೆ, ವರ್ಷ ಋತು ಅಂದರೆ ಮಳೆಗಾಲದ ಋತು, ಇದು ಶರದ್ ಋತು ಆದ್ದರಿಂದ ದಿಗ್ವಿಜಯಕ್ಕೆ ಅನುಕೂಲವಾದ ಕಾರಣ. ರಾಮದೇವರು ಹೇಳಿರ್ತಾರೆ, ಈಗ ಸೀತಾಕೃತಿ ಅನ್ವೇಷಣೆಗೆ ಹೋಗಬೇಡ್ರಿ, ಇದು ಮಳೆಗಾಲ, ಇದು ಮುಗಿದ ಮೇಲೆ ಹೋಗ್ರಿ ಅಂತ ಹೇಳಿರ್ತಾರೆ. ನಿಜವಾದ ಹೆಂಡತಿನ ಕರ್ಕೊಂಡವ್ರು ಹೇಳ್ತಾರೆ, ಹಾಗೆಲ್ಲ ಕೂಡ ರಾಗಲ ಎಲ್ಲ ಗುಳಿಕಲ್ಲಿ ಹುಡುಕೋದ ಕೊಡ್ತಾರೆ, ತಕ್ಷಣ ಹೋಗ್ರಿ ಅಂತಾರೆ. ಅದು ನಾಟಕ ಆದ್ದರಿಂದಾಗಿ ಆಮೇಲೆ ಹೋಗ್ರಿ ಅಂತ ಹೇಳಿರ್ತಾರೆ. ರಾಮಾಯಣದಲ್ಲೇ ಬರುತ್ತದು, ಆಗ ನಿಜವಾಗಲೂ ನಾಟಕ ಅಂಬುದು ಸ್ಪಷ್ಟ ಗೊತ್ತಾಗ್ತದೆ. ಹಾಗೆ ವಿಜಯದಶಮಿ ದಿವಸ ರಾಮದೇವರು ಕಳಿಸಿಕೊಡ್ತಾರೆ ಅಂತ ರಾಮಾಯಣದಲ್ಲಿ ಸ್ಪಷ್ಟ ಆಗ್ತದೆ. ಈಗ ರಾಜರುಗಳಿಗೆ ಒಂದಾಯಿತು. ಬ್ರಾಹ್ಮಣರುಗಳಿಗೆ ಸರಸ್ವತಿ ಬೀಜ ವೇದವ್ಯಾಸ ಪೂಜೆಯ ಉಪಸಂಹಾರ ಇವತ್ತು. ಮೂಲೇನ ಆವಾಹಯೇತ್ ದೇವಿ ಶ್ರವಣೇನ ವಿಸರ್ಜಯೇ ಇತ್ತು ಅಂತ ಹೇಳ್ತಾರೆ. ಮೂಲೇನ ಆವಾಹಯೇತ್, ಮೂಲ ನಕ್ಷತ್ರ ಇದ್ದ ದಿವಸ ಶುರು ಮಾಡಬೇಕು, ಶ್ರವಣ ನಕ್ಷತ್ರ ಇದ್ದ ದಿವಸ ಅದನ್ನು ವಿಸರ್ಜನೆ ಮಾಡಬೇಕು. ಅದಕ್ಕೆ ಮೂಲ ಶ್ರವಣ, ಇವತ್ತು ಶ್ರವಣ ನಕ್ಷತ್ರ, ಬೆಳೆ ಮಧ್ಯಾಹ್ನ ಕಾಲ ಶ್ರವಣ ನಕ್ಷತ್ರ ಇರುತ್ತೆ. ಅಷ್ಟೊತ್ತಿಗೆ ವೇದವ್ಯಾಸ ಪೂಜೆಯ ಉಪಸಂಹಾರ ಮಾಡಿ, ಉಪಸಂಹಾರ ಮಾಡೋದ್ರಿಂದ ಗ್ರಂಥ ಓದಕ್ಕೆ ಶುರು ಮಾಡಬೇಕು ಅಂತ ಅರ್ಥ. ಕಟ್ಟಿಟ್ಟು ಇನ್ನೊಂದಕ್ಕೆ ಕಟ್ಟಿಟ್ಟರೆ ಮುಟ್ಟಾಗಲ್ಲ. ಈ ನಾಲ್ಕು ವರ್ಷಕ್ಕೆ ನಾಲ್ಕೇ ದಿವಸ ಅಧ್ಯಯನ ಅಷ್ಟೇ, ಮೂಲ ನಕ್ಷತ್ರ ಶ್ರವಣ ನಕ್ಷತ್ರ ಅಷ್ಟೇ, ಉಳಿದಂತೆ ಪಾಠ ಪ್ರವೃತ್ತಿ ನಿಲ್ಲಿಸಾಗೇ ಇಲ್ಲ. ಅದಕ್ಕೆ ಇವತ್ತೇ ಶಾಂತಿ ಪಾಠ ಆಗಿ ಮುಂದುವರಿಸೋದು ಪದ್ಧತಿ, ಶಾಸ್ತ್ರೀಯ ಕ್ರಮ ಅಂತ ಹೇಳಿದ್ರೆ ಇವತ್ತೇ ಶಾಂತಿ ಪಾಠ, ಮತ್ತೆ ಪಾಠ ಪ್ರವಚನ ಶುರುವಾಗಿ ಬಿಡಬೇಕು. ಆದ್ದರಿಂದ ವೇದವ್ಯಾಸ ಪೂಜೆಯ ಒಂದು ವಿಶೇಷ. ಇಲ್ಲಿ ಸರಸ್ವತಿ ಪೂಜೆ ಅಂತಲೂ ಕರೀತಾರೆ, ವೇದವ್ಯಾಸ ಪೂಜೆ ಅಂತ ಕರೀತಾರೆ. ಯಾವುದು ಸರಿ ಅಂತ ಮತ್ತೊಂದು ಪ್ರಶ್ನೆ, ಬರೀ ಕನ್ಫ್ಯೂಷನ್, ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಇದನ್ನೆಲ್ಲ ಪರಿಹಾರ ಮಾಡೋಕ್ಕೆ ಆಚಾರ ಅವತಾರ ಮಾಡಿರುತ್ತೆ. ಇಲ್ಲಿ ಸರಸ್ವತಿ ಅಂದರೆ ಸರಸ್ವತಿ ಎಲ್ಲ ವೇದವ್ಯಾಸರು ಅಂತ ಅರ್ಥ. ಐತರೇ ಭಾಷ್ಯರು ಕೊನೆಗೆ ಆಚಾರ ಹೇಳ್ತಾರೆ, ಸ್ತ್ರೀ ರೂಪಕ್ಕೆ ಸರಸ್ವತಿ ಅಂತ ಕರೀತಾರೆ ಪರಮ ವೇದವ್ಯಾಸ ದೇವರು. ವೇದವ್ಯಾಸ ಪೂಜೆ ಅಲ್ಲಿ ಹೇಳಬೇಕಾದ್ರೆ ಸ್ತ್ರೀ ರೂಪ ವೇದವ್ಯಾಸರ ಪೂಜೆ ಅಂತ ಸಂಕಲ್ಪ ಮಾಡಬೇಕು, ಸಂಕಲ್ಪದಲ್ಲಿ ಇರೋದೇ ಹಾಗೆ. ಅದಕ್ಕೆ ಸ್ತ್ರೀರೂಪನೇ ಯಾತಕ್ಕೆ, ವೇದಗಳೆಲ್ಲ ತಾಯಿ ಇದ್ದ ಹಾಗೆ, ಪರಮಾತ್ಮ ತಂದೆ ಇದ್ದ ಹಾಗೆ. ಅದಕ್ಕೆ ಸ್ತ್ರೀರೂಪದಿಂದ ಅಭಿಮಾನಿ ದೇವತೆಯಾಗಿ ಮಹಾಲಕ್ಷ್ಮಿ ಎಲ್ಲರೂ ಇದ್ದರೆ ಮುಖ್ಯ ನಿಯಾಮಕನಾಗಿ ಭಗವಂತ ಇದ್ದ. ಅದಕ್ಕೆ ಸ್ತ್ರೀರೂಪದ ವೇದವ್ಯಾಸರ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿರೋದು. ಸರಸ್ವತಿ ಪೂಜೆ ಅಂದರೆ ಒಂದೇ, ವೇದವ್ಯಾಸ ಪೂಜೆ ಅಂದರೆ ಒಂದೇ. ಆ ವೇದವ್ಯಾಸರ ಪೂಜೆನೇ ಹೊರತದು ಸರಸ್ವತಿ ಪೂಜೆ ಅಲ್ಲ. ಸರಸ್ವತಿ ಪೂಜೆ ಅಂದರೆ ಅರ್ಥ ಏನು? ಸರಸ್ವತಿ, ಭಾರತೀ ದೇವಿ, ಭಾರತೀ ರಮಣ, ಮತ್ತೆ ಬಾಲ್ಯ ಲಕ್ಷ್ಮೀನಾರಾಯಣರು, ಹಾಗೆ ಚಿಂತನೆ ಮಾಡಬೇಕು. ಇದು ಸರಿಯಾದ ಕ್ರಮ. ತುಂಬ ಜನಕ್ಕೆ ಅದು ಗೊತ್ತಿರೋದಿಲ್ಲ ಅದಕ್ಕೆ ಅಲ್ಲಿ ಪುಸ್ತಕ ಇದ್ದಿರ್ತಾನೆ ಪೂಜೆ ಮಾಡಲಿಕ್ಕೆ, ಪುಸ್ತಕನೇ ಇರೋದಿಲ್ಲ ಭಾಳ ಜನ ಮನೆಯಲ್ಲಿ. ಎಷ್ಟೋ ಜನ ಪುಸ್ತಕ ಅಂದರೆ ಅಕೌಂಟ್ ಪುಸ್ತಕ ಪೂಜೆ ಮಾಡಿಬಿಡ್ತಾರೆ ಅಷ್ಟೇ, ಸ್ಕೂಲ್ ಬುಕ್ಸು, ಅಕೌಂಟ್ಸ್ ಬುಕ್ಸು ಇವೆಲ್ಲ ಪೂಜೆ ಮಾಡೋದಲ್ಲ. ನಿಜವಾಗಲೂ ಪೂಜೆ ಗರ್ಹವಾದದ್ದು ಮೂಲ ಗ್ರಂಥ, ಸರ್ವಮೂಲ ಗ್ರಂಥಗಳು, ಟೀಕಾ ಟಿಪ್ಪಣಿಗಳು, ದರಿದಾಸ ಸಾಹಿತ್ಯ, ಇವೆಲ್ಲ ನಮಗೆ ಮೋಕ್ಷಕ್ಕೆ ಸಾಧನವಾಗತಕ್ಕಂಥ ಜ್ಞಾನ ಕೊಡತಕ್ಕಂಥ ಆಕರಗಳು, ಅದನ್ನು ಆರಾಧನೆ ಮಾಡಬೇಕು. ಅಲ್ಲಿಗೆ ವೇದವ್ಯಾಸ ಪೂಜೆ ಉಪಸಂಹಾರವಾಗಿ ದಶಮಿಯಿಂದ ಪ್ರಾರಂಭ. ಇನ್ನು ಬುದ್ಧ ಜಯಂತಿ. ಪರಮಾತ್ಮನ ದಶಾವತಾರಗಳಲ್ಲಿ ಬುದ್ಧ ರೂಪ ಭಾರಿ ವಿಶಿಷ್ಟ ರೂಪ. ಯಾತಕ್ಕೆ? ಅದು ಮೋಹಕ ಅವತಾರ, ದೈತ್ಯ ವಿಮೋಹಕ ನಿತ್ಯ ಸುಖಾದಿ, ದೈತ್ಯರನ್ನು ಮೋಹನ ಮಾಡೋಕ್ಕೋಸ್ಕರ ಬಂದ ರೂಪ. ಅದರಲ್ಲಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿಲಯದಲ್ಲಿ ಹೇಳ್ತಾರೆ. ಏನಾಯಿತು? ಕೃಷ್ಣ ಭೀಮರ ನೇತೃತ್ವದಲ್ಲಿ ದುರ್ಯೋಧನ ಸತ್ತೋದ, ದುಷ್ಟರೆಲ್ಲ ಸತ್ತೋದ್ರು. ವೇದವ್ಯಾಸರಿಂದ ಎಲ್ಲ ಗ್ರಂಥಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಪ್ರಸಾರಕ್ಕೆ ಬಂತು. ದುಷ್ಟರ ನಿಗ್ರಹವನ್ನು ಭೀಮಸೇನ ದೇವರು ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ, ಭೀಮಸೇನ ದೇವರ ಆಳ್ವಿಕೆಯೊಳಗೆ ಧರ್ಮರಾಜ ಹೆಸರಿಗ ರಾಜ ಮುಖ್ಯವಾಗಿ ಭೀಮಸೇನ ದೇವರೇ ನಡೆಸ್ತಾ ಇರೋದು. ಏನಾಯ್ತಂತೆ, ಸರ್ವಾನ್ ಅಭಾಗವತ ಶಾಸ್ತ್ರ ಪಥಾನ್ ವಿಧೂಯ ಮಾರ್ಗಂ ಚಕಾರ ಸತು ವೈಷ್ಣವಮೇವ ಶುಭ್ರಂ ಅಂತ ಆಚಾರ್ಯನ ಮಾತು. ಅವೈಷ್ಣವರ ಹೆಸರೇ ಇಲ್ಲ, ಎಲ್ಲ ವೈಷ್ಣವಮಯ ಅಂತ ಕಾಲ ಇತ್ತು. ಪಾಂಡವ ರಾಜ್ಯ 36 ವರ್ಷ ನಡೀತು. ಕಲಿಯುಗ ಪ್ರಾರಂಭ ಆದ ಮೇಲೆ 36 ವರ್ಷ ರಾಜ್ಯಭಾರ ಮಾಡಿದರು. ಎಷ್ಟು ಚೆನ್ನಾಗಿತ್ತು ರಾಜ್ಯಭಾರ ಅಂದರೆ, ಕೃತಾದಪಿ ಪರಂಚಕ್ರೆ, ಕೃತಯುಗ ಬೆಸ್ಟು, ಅದಕ್ಕಿಂತ ಒಳ್ಳೆಯ ಕಾಲ ಆಯ್ತಿತ್ತು. 36 ವರ್ಷಗಳು ಇಡೀ ಇತಿಹಾಸದಲ್ಲೇ ಅತಿ ಶ್ರೇಷ್ಠವಾದಂಥ ಕಾಲ. ಕೃತಯುಗಕ್ಕಿಂತ ಹೇಗೆ ಶ್ರೇಷ್ಠವಾಯಿತು ಅಂತ ಕೇಳಿದರೆ, ಪುಣ್ಯ ಪಾಪದ ಲೆಕ್ಕ ಎಲ್ಲ ಕಲಿಯುಗದ್ದು, ಅದು ರಿಸಲ್ಟ್ ಎಲ್ಲ ಕೃತಯುಗದ್ದು, ಅದಕ್ಕೆ ಜಾಸ್ತಿ ಆಯಿತು ಅಂತ ಹೇಳಿದ್ದೆ. ಕೃತಯುಗದಲ್ಲಿ ಕಲಿಯುಗದಲ್ಲಿ ಏನು ಕೆಲವೆಲ್ಲ ಇದೆ, ತುಂಬ ಪಾಪ ಕಾರ್ಯ ಮಾಡಿದ್ದಾರೆ, ಪುಣ್ಯ ಕಾರ್ಯ ಎಲ್ಲ ನಡೀತಾ ಇರ್ತಾರೆ. ಕೃತಯುಗದಲ್ಲಿ ಬರೀ ಪುಣ್ಯ ಕಾರ್ಯ, ಬರೀ ಪಾಪ ಕಾರ್ಯ ಮಾಡೋ ಯುಗದೊಳಗೆ ಅಂಥ ಪುಣ್ಯ ಕಾರ್ಯ ಮಾಡೋದ್ರಿಂದ ಅದು ಭಾರಿ ಮಹತ್ವ ಬಂತು ಅಂತ, ಭಾರಿ ಮಹತ್ವ ಬಂತು. ಇವತ್ತು ಹೇಳ್ತಾ ಇಲ್ಲ, ಎರಡು ಕೈ ಇದ್ದವನು ಬರೆಯೋದು ದೊಡ್ಡದಲ್ಲ, ಆದರೆ ಎರಡು ಕೈ ಇಲ್ದವ್ರಿಗೆ ಬರೀತಾರೆ, ಸಾಧನೆ ಮಾಡ್ತಾರೆ, ಅದು ಭಾರಿ ಗ್ರೇಟ್ ಅಂತ ಅನಿಸುತ್ತೆ. ಕಲಿಯುಗದಂಥ ಮಿಥ್ಯಾಜ್ಞಾನಕ್ಕೆ ಸಪೋರ್ಟ್ ಕೊಡೋ ಯುಗ, ತತ್ವಜ್ಞಾನಕ್ಕೆ ವಿರೋಧಿಯಾದ ಯುಗ, ಅಂಥ ಯುಗದಲ್ಲೂ ಕೂಡ 100ಕ್ಕೆ 100ರಷ್ಟು ಭಗವತ್ ಸೇವೆಯನ್ನು ಮಾಡೋ ಅವಕಾಶವನ್ನು ಕಲ್ಪಿಸಿದ್ರಿಂದ, ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋ ದರಹ, ಕೃತಾದಪಿ ಪರಂಚಕ್ರೆ, ಕೃತಯುಗಕ್ಕಿಂತ ಶ್ರೇಷ್ಠವಾದ ಯುಗ ಅಂತ ಕರೀತಾರೆ. ಪಾಂಡವ ರಾಜ್ಯಭಾರ 36 ವರ್ಷ ಮುಗೀತು. ಅವರು ಪರೀಕ್ಷಿತ ರಾಜರಾದ 60 ವರ್ಷಗಳ ಆತ ರಾಜ್ಯಭಾರ ಮಾಡಿದ. ಮುಂದೆ ಎಲ್ಲ ನಡೀತಾ ಬಂತು. 1000 ವರ್ಷ ಪಾಂಡವರ ರಾಜ್ಯ ಇತ್ತು, 1000 ವರ್ಷಗಳ ಕಾಲ ಪಾಂಡವ ಸಂತತಿ. ಪಾಂಡವರ ರಾಜ್ಯ 36 ವರ್ಷ, ಪಾಂಡವರ ಸಂತತಿಯ ರಾಜ್ಯ 1000 ವರ್ಷ ಒಟ್ಟು. ಸಂತತಿರು ವರ್ಷ ಸಹಸ್ರಂ ಪಾಂಡವಾನ ಭವೇದ್ ಭುವಿ ಅಂತ ಆಚಾರ್ಯರ ಮಾತು. 1000 ವರ್ಷಗಳ ಕಾಲ ರಾಜ್ಯಭಾರ ನಡೀತು. ಅಲ್ಲಿಗೆ ಕ್ಷತ್ರಿಯರ ಕುಲನೇ ಮುಗಿದೋಯ್ತು, ಗೊತ್ತಾಯ್ತಾ? ಕ್ಷತ್ರಿಯರಿಲ್ಲ, ಮುಂದೆ ಬಂದಿದ್ದಾರೆ. ಇವತ್ತು ಗೊತ್ತು, 2 ಕ್ಷತ್ರಿಯ ರಾಜ್ಯಭಾರ ಎಲ್ಲರಿಗೂ ಗೊತ್ತಿದೆ. ಕ್ಷತ್ರಿಯ ರಾಜ್ಯಭಾರ ನಿಂತೋಯ್ತು, ಕ್ಷತ್ರಿಯ ಕುಲನೇ ಹೋಯ್ತು. ಬ್ರಾಹ್ಮಣ ಶೂದ್ರ ಅಷ್ಟೇ, ವೈಶ್ಯರು ಇಲ್ಲ, ಶುದ್ಧ ವೈಶ್ಯರು ಇಲ್ಲ, ಶುದ್ಧ ಕ್ಷತ್ರಿಯರು ಇಲ್ಲ. ಕಲಿಯುಗದಲ್ಲಿ ಎರಡೇ ವರ್ಣ ಅಂತ ಹೇಳಿಬಿಡ್ತಾರೆ, ಬರ್ತಾ ಬರ್ತಾ ಎರಡೇ ವರ್ಣ, 4 ವರ್ಣದ ಅಷ್ಟು ಕಾನ್ಸೆಪ್ಟೇ ಹೋಗಿಬಿಡ್ತದೆ, ಬರ್ತಾ ಬರ್ತಾ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಹೆಸರಿಗೆ ಬ್ರಾಹ್ಮಣರು, ಅದು ಶೂದ್ರ ಪ್ರಾಯಾಸು ವರ್ಣೇಶು, ಪರಿಗೆ ಹೆಚ್ಚು ಕಡೆ ಶೂದ್ರರಿದ್ದಾಗ ಲೆಕ್ಕ, ಅಂಥ ಒಂದು ಕಾಲ ಬಂದು ಹೋಗ್ತದೆ ಅಂತ ಹೇಳ್ತಾರೆ. ಇಂಥ ಹೊತ್ತಿನಲ್ಲಿ ಆರಂಭದಲ್ಲಿ ಏನಾಯಿತು, ಪಾಂಡವ ರಾಜ್ಯಭಾರ ಒಂದು ಕಡೆಗೆ, ಭೀಮಸೇನರು ಇನ್ನೊಂದು ಕೆಲಸ ಮಾಡ್ತಾರೆ. ಕಲಿ ಪಾಂಡವರು ಇರಬೇಕಾದ್ರೇ ತನ್ನ ಪ್ರಭಾವ ತೋರಿಸಕ್ಕೆ ಅಂತ ಬರ್ತಾರೆ. ಆಗ ಕೃಷ್ಣ ಭೀಮಸೇನನ್ನು ಕಳಿಸಿ ಕಲಿ ನಿಗ್ರಹ ಮಾಡಲಿಕ್ಕೆ ಕಳಿಸಿಕೊಡ್ತಾರೆ. ಆಗ ಕಲಿಯನ್ನು ನಿಗ್ರಹ ಮಾಡ್ತಾರೆ ಭೀಮಸೇನ ದೇವರು. ಕಲಿ ಬಲಿ ಇಬ್ಬರು ಸೇರಿ ರಾಜ್ಯ ನಾಶ ಮಾಡಲಿಕ್ಕೆ ಬರ್ತಾರೆ. ಬಲಿ ಅಂದರೆ ಬಲಿಚಕ್ರವರ್ತಿ ಬಲಿ ಅಲ್ಲ, ದುಷ್ಟ ಬಲಿ ಬೇರೆ ಇದ್ದಾರೆ, ಶಿಷ್ಟ ಬಲಿ ಬೇರೆ ಇದ್ದಾರೆ. ದುಷ್ಟ ಬಲಿ ಅವನು, ಶಿಷ್ಟ ಬಲಿ ವಾಮನಾವತಾರಕ್ಕೆ ಕಾರಣನಾದ ಪುಣ್ಯ ಪುರುಷ. ಈ ದುಷ್ಟ ಬಲಿ ಕಲಿ ಇಬ್ಬರು ಸೇರಿ ಹೆಸರು ಕಲಿ ಬಲಿ ಇಬ್ಬರು ಹಾಗೆ ಇದ್ದಾರೆ, ನಾಶ ಮಾಡ್ತಿದ್ದ ಭೀಮಸೇನದವರಿಗೆ ಬಲಿಂ ವಿದ್ರಾವ್ಯ ಬಲಿಯನ್ನು ಓಡಿಸಿ ಕಲಿಯನ್ನು ಹಿಡ್ಕೊಂಡು ಬರ್ತಾರೆ. ಕೃಷ್ಣನ ಮುಂದೆ ಧರ್ಮರಾಜರ ಮುಂದೆ ನಿಲ್ಲಿಸ್ತಾರೆ. ಆಗ ಧರ್ಮರಾಜ ಪ್ರಶ್ನೆ ಮಾಡ್ತಾರೆ, ಏ ಕಲಿ ನನ್ನ ಕಾಲದಲ್ಲಿ ಯಾತಕ್ಕೆ ಕಾಲಿಟ್ಟಿ ಎಂದು ಕೇಳ್ತಾರೆ. ಆ ಕಲಿ ಹೇಳ್ತಾರೆ, ತಪ್ಪದು, ನನ್ನ ಕಾಲದಲ್ಲಿ ನೀನೇ ಯಾಕೆ ಬಂದಿ ಅಂತ ನಾನು ಕೇಳ್ತೀನಿ ಅಂತ ಹೇಳ್ತಾರೆ. ಎಷ್ಟು ಧೈರ್ಯ ಅವನಿ, ನನಗೆ ಕಳ್ಳರು ಹೇಳ್ಬೇಕು ನಮ್ಮ ಏರಿಯಾಗೆ ನೀವು ಯಾಕೆ ಬಂದು ಪೊಲೀಸರು ಕೇಳಿದ್ರೆ ಆಗೋ ಹಾಗೆ, ನಮ್ಮ ಏರಿಯಾ ಅವನ ಏರಿಯಾ ನಮ್ಮ ಏರಿಯಾ ಅಂತ ಅವ್ರು ಕರ್ಕೊಂಡ್ರೆ ಆಗೋ ಹಾಗೆ. ಆ ಮಧುವಿದೆಲ್ಲ ಬರ್ತದಲ್ಲ, ಅಸ್ಮದ್ ವಿಹಾರ ಸಭಯೋಪಗತಾನ್ ಸಮಗ್ರ, ನಮ್ಮ ವಿಹಾರದ ಕಾಲ ಅಂತ ಹೇಳಿದಾಗೆ. ಆಗ ಹೇಳ್ತಾರೆ ಧರ್ಮರಾಜ, ಏನಿದು, ಹೌದು, ದುರ್ಯೋಧನ ಸತ್ಯ ದಿವಸದಿಂದ ಕಲಿಯುಗ ಪ್ರಾರಂಭ ಆಯಿತು. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನ ಅಪತತ್. ಆಗ ಧರ್ಮರಾಜ ಹೇಳ್ತಾರೋ, ಭಾರಿ ಸರಿನೇ, ನಿನ್ನ ಕಾಲ ನನ್ನ ರಾಜ್ಯ ಇದು, ನಿನ್ನ ಕಾಲ ನನ್ನ ರಾಜ್ಯ, ಇದರಲ್ಲಿ ಯಾರು ದೊಡ್ಡದು ಅಂತ ಧರ್ಮರಾಜ ಪ್ರಶ್ನೆ ಹೇಳ್ತಾರೆ. ರಾಜ್ಯ ಆಳೋನು ದೊಡ್ಡವನು, ಕಾಲದವನು ದೊಡ್ಡವನು ಅಂತ ಪ್ರಶ್ನೆ. ಅಲ್ಲಿ ಧರ್ಮರಾಜ ತಾನೇ ಉತ್ತರ ಕೊಡ್ತಾನೆ, ಕಾಲೋವಾ ಕಾರಣಂ ರಾಜ್ಞ, ರಾಜಾವಾ ಕಾಲ ಕಾರಣ, ಇತಿದೇ ಸಂಶಯೋ ಮಹಾಭೂತ್, ರಾಜ ಕಾಲಸ್ಯ ಕಾರಣ. ಇದು ಮಹಾಭಾರತದ ಶ್ಲೋಕಾಚಾರ ಹಾಗೆ ಉಲ್ಲೇಖ ಮಾಡುತ್ತಾರೆ. ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು, ರಾಜನೇ ತಕ್ಕಂತೆ ಕಾಲ ಇರಬೇಕು ಪ್ರಶ್ನೆ. ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು, ರಾಜ ತಕ್ಕಂತೆ ಕಾಲ ಇರಬೇಕು. ಅದಕ್ಕೆ ಧರ್ಮರಾಜನ ಉತ್ತರ, ರಾಜ ಕಾಲಸ್ಯ ಕಾರಣ, ರಾಜನೇ ತಕ್ಕಂತೆ ಕಾಲ ಇರಬೇಕೆ ಹೊರತು ಕಾಲಕ್ಕೆ ತಕ್ಕಂತೆ ರಾಜ ಇರಬಾರ್ದು. ಮತ್ತು ನಾವೆಲ್ಲ ಏನು ಮಾಡಿದ್ದೇವೆ, ಮೊದಲೇ ಸನ್ಯಾಸ ಮಾಡೋದಿಲ್ಲ, ಕೇಳಿದ್ರೆ ಕಲಿಗಾಲ ಅಂತ ಕಾರಣ ಬೇರೆ ಹೇಳೋದು, ಮತ್ತೆ ಕಲಿಯುಗ ಕಲಿಯುಗ ಅಂತೇಳಿ ಎಲ್ಲ ಬಿಡ್ತಾ ಹೋಗಿಬಿಡ್ತಾರೆ. ಹಾಗಲ್ಲ, ಇವತ್ತು ನೈಟ್ ಅಂತ ಹೇಳಿದರೆ ಹುಷಾರಾಗಿರಿ ಅಂತ ಅರ್ಥ, ಕತ್ಲಲ್ಲಿರಿ ಅಂತ ಅರ್ಥ ಅಲ್ಲ. ಅದಕ್ಕೆ ದೀಪದ ವ್ಯವಸ್ಥೆ ಮಾಡ್ಕೊಂಬಿಡಿ ಅಂತ ಅರ್ಥನೇ ಹೊರತು ನೀವು ಕತ್ಲಲ್ಲೇ ಇರಿ ಅಂತ ಅರ್ಥ ಅಲ್ಲ. ಅದಕ್ಕೆ ಕಲಿಯುಗದಲ್ಲಿ ಅಜ್ಞಾನ ಜಾಸ್ತಿ ಆದ್ರಿಂದ ಹುಷಾರಾಗಿರಿ, ಸಾಧನೆ ಮಾಡಿ ಅಂತ ಅರ್ಥ. ಅನೇಕರು ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಲಿಯುಗ ಅಂತ ಎಕ್ಸ್ಯೂಸ್ ತೊಗೊಂಡ್ಬಿಡ್ತಾರೆ, ತಪ್ಪದು, ಎಕ್ಸ್ಯೂಸ್ ಅಲ್ಲ ಅದು, ಭಾಳ ಹುಷಾರ ನಡ್ಕೋಬೇಕು ಅಂತ ಅರ್ಥ. ರಾಜನೇ ಕಾರಣ, ಇಲ್ಲೂ ನಮ್ಮಲ್ಲೇ ನೋಡಿ ಬಂತು, ಕೆಟ್ಟ ಆಫೀಸರ್ ಇರ್ತಾರೆ, ಆಫೀಸ್ ಹಾಳಾಗೋಗಿರುತ್ತೆ, ಒಳ್ಳೆಯವನು ಬರ್ತಾರೆ ಸಡನ್ ಚೇಂಜ್ ಆಗಿಬಿಡುತ್ತೆ. ಮುಖ್ಯಸ್ಥ ಒಬ್ಬರು ಬಂದರೆ ಏನೆಲ್ಲ ಏನು ನಂಬಲಿಕ್ಕಾಗಲ್ಲ ಅಷ್ಟು ಚೇಂಜಸ್, ಅಂದರೆ ಆಫೀಸರ್ ಇರ್ತಕ್ಕಂತೆ ನಡೆಯುತ್ತೆ ಆಫೀಸ್. ಅದು ಅವ್ನು ಕೆಟ್ಟವರು ಇದ್ದರೆ ಕೆಟ್ಟ ಹೋಗುತ್ತೆ, ಒಳ್ಳೆಯವರಿದ್ದರೆ ಡ್ರೈವರು, ಎಂಥ ಇಂಪೋರ್ಟೆಡ್ ಕಾರ್ ಆದರೂ ಅಷ್ಟೇ, ಕೆಟ್ಟ ಡ್ರೈವರ್ ಇದ್ದರೆ ಆಕ್ಸಿಡೆಂಟ್ ಮಾಡಾಕ್ತಾನೆ, ಒಳ್ಳೆ ಡ್ರೈವರ್ ಇದ್ದರೆ ಗುಜರಿ ಕಾರನ್ನು ಪಾಪ ಹೋಗ್ತಾನೆ, ಹಾಗೋ ಮಾಡಿ ಅವ್ನು ಬಿಡೋದಿಲ್ಲ, ಏನಾದ್ರು ಮಾಡಿ ಕಷ್ಟಪಡ್ತಾನೆ. ಅದಕ್ಕೆ ಅವನ ಕೈಯಲ್ಲಿದೆ, ಚೇತರ ಅಚೇತರಗಳಲ್ಲಿ ಚೇತನಕ್ಕೆ ಹೆಚ್ಚು ಮಹತ್ವ ಇದೆ. ಆ ದೃಷ್ಟಿಯಿಂದ ಇದು ನನ್ನ ಕಾಲ ಅಂತ ಹೇಳಿದಾಗ ಕಲಿ ಉತ್ತರ ಕೊಡಲಿಕ್ಕೆ ಬರಲಿಲ್ಲ. ಆಗ ಕಲಿ ಒಂದು ಮಾತಾಡ್ತಾನೆ, ನೋಡು ರಾಜ ನೀನೇನು ಹೇಳ್ತೀಯ ಸರಿ, ನೀನೇನೋ ಭಾರಿ ದೊಡ್ಡವನು ಮಾತಾಡ್ತೀಯ, ಆದರೆ ರಾಜ ಸರಿ ಇದ್ದರೆ ಕಾಲ ಸರಿ ಇರುತ್ತೆ ಒಪ್ತೇನೆ, ಆದರೆ ಎಂಥವನು ಗೊತ್ತಾ, ರಾಜನ್ನೇ ಫಸ್ಟ್ ಹಾಳು ಮಾಡ್ತೇನೆ ಅಂತ ಹೇಳಿದ್ರು. ವಿಪ್ರವೇದ ವಿರೋಧಿನಿ ಅವನು ಮಾತಿನ ಗೊತ್ತಾಯ್ತಾ, ರಾಜರನ್ನು ಹಾಳು ಮಾಡ್ತೇನೆ, ಬ್ರಾಹ್ಮಣರನ್ನು ಹಾಳು ಮಾಡ್ತೇನೆ, ನಾ ಎಂಟರ್ ಆಗದೆ ಅವರೊಳಗೆ ಅಂತ ಹೇಳ್ತಾನೆ. ಈ ಬಸ್ಸನ್ನು ಹೊಡಿಬೇಕಾದ್ರೆ ಪ್ಯಾಸೆಂಜರ್ ಹೊಡಿಯಾರ, ಡ್ರೈವರ್ ನೋಡಿದ್ರೆ ಮುಗಿದು ಇರೋದು ಕತೆ, ಪ್ಯಾಸೆಂಜರ್ ಒಬ್ಬೊಬ್ಬರು ಎಷ್ಟು ದೊಡ್ಡ ಕತೆ ಕೊಡಬೇಕು, ಮುಖ್ಯಸ್ಥರು ನೋಡಿದ್ರೆ ಕತೆ ಮುಗೀತು. ಅದು ಟೆರರಿಸ್ಟ್ಗಳು ಕೂಡ ಕಂಡ್ಕೊಂಡ್ರೆ ಹೊಡೆಯೋದಿಲ್ಲ, ಮುಖ್ಯವಾದ ಜಾಗದಕ್ಕೆ ಏನು ಮಾಡ್ತಾರೆ ಅವ್ರು, ಯಾವಾಗ ಸೆಂಟ್ರಲ್ ಪ್ಲೇಸ್ ಸೆಂಟ್ರಲ್ ಪ್ಲೇಸಸ್ ಹುಡುಕ್ತಾರೆ, ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ನಾನು ಮೊದಲು ಹಾಳು ಮಾಡೋದೇ ರಾಜರನ್ನು ಹೇಳ್ತಾನೆ. ಮದೃಷ್ಟಿಪಾತೆಯ ಕ್ವಾ ಗುಣಾಹ ಗೊತ್ತಾಯ್ತಾ, ಕ್ವಾ ವೇದಾಹ, ನಾನು ಕಣ್ಣು ಹಾಕಿದರೆ ಗುಣಗಳು ಹಾಳಾಗಿ ಹೋಗುತ್ತೆ, ನಾನು ಕಣ್ಣು ಹಾಕಿದರೆ ವೇದಗಳು ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾ. ಇದು ನಮ್ಮ ಬ್ರಾಹ್ಮಣ ಸರಿ ಇರಬೇಕಲ್ಲ, ಅವರೊಳಗೆ ಪ್ರವೇಶ ಮಾಡ್ತೇನೆ ಫಸ್ಟು, ಏನು ಏನು ಕೊಟ್ಟರು ದಕ್ಷಿಣ ಕೊಟ್ಟರೆ ಓಕೆ ಅಂದ್ಬಿಡ್ತಾರೆ, ಆ ಥರ ಮಾಡಿಬಿಡ್ತೇನೆ ಅಂತ ಹೇಳಿ. ಇದಾಗೋದಿಲ್ಲ, ಅವ್ರು ಕೊಟ್ಟು ಹಾಕಿದ್ರೆ ನಿಮಗೆ ಆಗತ್ತೆ ಅಂತ ಹೇಳಿಬಿಡ್ತಾರೆ. ಇವರು ಕಣ್ಣಾರೆ ನೋಡ್ತೀವಿ ಅದನ್ನು, ಅಂದರೆ ಬ್ರಾಹ್ಮಣರೊಳಗೆ ಪ್ರವೇಶ ಮಾಡ್ತೇನೆ, ರಾಜರೊಳಗೆ ಪ್ರವೇಶ ಮಾಡ್ತೇನೆ ಅಂದಮೇಲೆ ಗುಣ ಎಲ್ಲಿ ಬರುತ್ತೆ, ರಾಜರ ಅನಂತಕ್ಕಂತೆ ನಡಿಬೇಕಾಗುತ್ತೆ ಅಂತ ಹೇಳಿದಾಗ ಧರ್ಮರಾಜ ಹೇಳ್ತ, ಮತ್ತೆ ನಮ್ಮಲ್ಲಿ ಯಾಕೆ ತೋರಿಸಲಿ ಶಕ್ತಿ ಅಂತ ಕೇಳ್ತ, ನಮ್ಮಲ್ಲೇ ಶಕ್ತಿ ತೋರಿಸಲಿಲ್ಲ ನೀನು. ಆಗ ಕಲಿ ಉತ್ತರ ಕೊಡ್ತಾನೆ, ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ಮೇ ನಹಿ, ನಿಮ್ಮನ್ನ ಕೃಷ್ಣ ಕಾಪಾಡ್ತಾನೆ, ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ದೇವರಿಗೆ ಭಕ್ತಾನೆ ಅಂತ ಅರ್ಥ, ವಾಸುದೇವ ಶಬ್ದಕ್ಕೆ ಎರಡು ಅರ್ಥ, ವಾಸುದೇವ ಅಂದರೆ ವಾಯುದೇವ ಅಂತ ಅರ್ಥ, ವಾಸುದೇವ ಅಂತಲೂ ಅರ್ಥ. ಆಚಾರ್ಯ ಪೂರ್ವಾಶ್ರಮದ ವಾಸುದೇವ ಅಂತಾನೆ ಹೆಸರು. ಅದಕ್ಕೆ ಹರಿವಾಯುಗಳ ಮುಂದೆ ನಾಟ ನಡೆಯೋದಿಲ್ಲ ಅಂತ ಅರ್ಥ, ಹರಿವಾಯುಗಳ ಮುಂದೆ ನಾಟ ನಡೆಯೋದಿಲ್ಲ, ಅದಕ್ಕೆ ನಾನು ಏನು ಮಾಡೋಕ್ಕಾಗದೇ ಇದ್ದೇನೆ, ಇಲ್ಲದವ್ರು ಹೊಡೆದಾಕ್ಬಿಡ್ದಿದ್ದೆ ಅಂತ ಹೇಳ್ತಾರೆ. ಆಗ ಧರ್ಮರಾಜ ಹೇಳ್ತಾನೆ, ಓಹೋ ಭಾರಿ ಸರಿ ಹೇಳುತ್ತೆ, ನೀನು ಭಾರಿ ದುಷ್ಟ, ಒಂದು ಸತ್ಯ ಹೇಳಿದ್ದೆ ನೋಡು, ಹರಿವಾಯುಗಳನ್ನು ಆಟ ನಡೆಯೋದಿಲ್ಲ ಅಂತ ಹೇಳಿದ್ದೀಯಲ್ಲ, ಇದಕ್ಕೆ ನೀನು ರಿಲೀಸ್ ಮಾಡ್ತೀರಿ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ಒಂದು ಮಾತು ಹೇಳಿ, ಹರಿವಾಯ ಹೆಸರು ಹೇಳಿದರೆ ಸಾಕು, ಒಂದು ಬೆನಿಫಿಟ್ ಸಿಗ್ಬೇಕು, ಏನಾರು ನೀನು ಬಿಟ್ಟುಬಿಡ್ತೇನೆ, ಕೊಲ್ಲೋದಿಲ್ಲ ಬಿಟ್ಟುಬಿಡ್ತೇನೆ, ಬದುಕ ಹೋಗು ಅಂತ ಹೇಳ್ತಾರೆ. ಆಗ ಅಂತ ಹೇಳ್ತಾರೆ, ಎಲ್ಲಿ ಬದುಕಬೇಕು ಅಂದರೆ, ಇಲ್ಲ ಕೃಷ್ಣನ ಹೇಳ್ತಾರೆ, ಕೃಷ್ಣ ಮಾತಾಡ್ತಾರೆ, ಪಾಂಡವ ರಾಜ್ಯ ಇರೋವರೆಗೂ ನೀನು ಎಂಟ್ರೇ ಆಗಬಾರ್ದು, ಕಲಿಯುಗ ಅಂತ ಆದರೂ ಕೂಡ ಎಂಟ್ರ್ ಆಗಬಾರ್ದು ಅಂತ ಹೇಳ್ತಾರೆ. ತಕ್ಷಣ ಆಗ ನನ್ನ ಕಾಲ ಏನಾರು ಅವಕಾಶ ಕೊಡಿ ಅಂದರೆ ಆಗ ಕೆಲವು ಕಾಲ ಕೊಡ್ತಾರೆ. ಅಲ್ಲಿ ಹೇಳಬೇಕಾದ್ರೆ, ಮತ್ತು ಸೀಮಾ ಮತ್ತು ಸೀಮಾತಿರ್ ಬಹುವಾಕ್ಯಂಚ ತುಲಾಮಾನೇಚ ಮೇಕರ, ಸೀಮಾತಿ ಬಾರ್ಡರ್ ಡಿಸ್ಪ್ಯೂಟು, ಆಮೇಲೆ ಮತ್ತು ತುಲಾಮಾನ, ತುಲಾ ಅಂದರೆ ತೂಗೋದು, ಮಾನ ಅಂದರೆ ಅಳಿಯೋದು, ಅದರಲ್ಲಿ ಮತ್ತು ಬಹುವಾಕ್ಯ ನಾಲ್ಕರಲ್ಲಿ ಬಿಟ್ಟು ಉಳಿದಲ್ಲಿ ಪ್ರವೇಶ ಮಾಡ್ಬೋದು ಅಂತ ಹೇಳ್ತಾರೆ. ಅಲ್ಲಿಗೆ ಕಲಿ ಹೊಡುತ್ತಾರೆ. ಆಮೇಲೆ ಪಾಂಡವ ಸಂತತಿ ಹೋದ್ಮೇಲೆ ಪೂರ್ತಿ ಎಂಟ್ರ್ ಆಗಬೇಕು, ಅಲ್ಲಿವರೆ ಎಂಟ್ರ್ ಆಗಬಾರ್ದು ಅಂತ ಹೇಳಿರ್ತಾರೆ. ಪಾಂಡವ ಸಂತತಿ ಹೋಗಿದ್ದಾದ್ರೆ ಪೂರ್ತಿ ಎಂಟ್ರ್ ಆಗಿದ್ದಾರೆ ಅಂತ ಅರ್ಥ ಕಲಿ. ಈಗ ಅವಾಗ ಎಂಟ್ರ್ ಆಗ್ಲಿಕ್ಕೆ ಬರ್ತಿದ್ದಿಲ್ಲ, ಇದು ಒಂದು ಸ್ಟೇಜ್. ಅದರಿಂದ ಏನಾಯಿತು ಅಂದರೆ, ಜ್ಞಾನಂಚ ಸೂತ್ರಾತ ಮಗಾನ್ ನಾನಾಶಂ, ಹೆಸರಿಗೆ ಕಲಿಯುಗ ಬಂದರೂ ಕೂಡ ಜ್ಞಾನ ನಾಶವಾಗೋದು ಭಾರಿ ಕಷ್ಟ ಆಯಿತು. ಜ್ಞಾನ ನಾಶ ಆಗಬೇಕು, ಯಾಕೆ ರಾತ್ರಿಯಿಂದಲೇ ಬೆಳಕು ಹೋಗಬೇಕು, ಇಲ್ಲ ರಾತ್ರಿಯಿಂದ ಕರೆಯೋದಿಲ್ಲ. ಅದು ಹೇಗೆ ಹಗಲು ರಾತ್ರಿಗಳ ವ್ಯವಸ್ಥೆ ಹೇಗಿದೆಯೋ ಹಾಗೆ ಜ್ಞಾನದ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಜ್ಞಾನ ಹೋಗಬೇಕು, ಕಲಿಯುಗದಲ್ಲಿ ಮಿಥ್ಯಾಜ್ಞಾನನೇ ಬರಬೇಕು, ಅದಕ್ಕೆ ಅವಕಾಶ ಕೊಡಬೇಕು. ಅದು ಪರಮಾತ್ಮ ಏನು ಮಾಡ್ತಾನೆ, ದುಷ್ಟರು ಕೂಡ ಸನ್ಮಾರ್ಗಕ್ಕೆ ಬಂದುಬಿಟ್ರಂತಾಗ, ದುಷ್ಟರು ಕೂಡ ಯಾಕೆ ಸ್ಟ್ರಿಕ್ಟ್ ಆಫೀಸರ್ ಇದ್ದರೆ ಕಾಪಿ ಹೊಡೆಯಲು ಕೊಡೋಕೆ ಸಾಧ್ಯ ಇಲ್ಲ, ನೋಡೋದಕ್ಕೆ ಅವ್ರು ಕಾಪಿ ಮನಸ್ಸಿದ್ರು ಕಾಪಿ ಹೊಡೆಯಲಿಕ್ಕಾಗೋದಿಲ್ಲ, ವ್ಯವಸ್ಥೆ ಆಗಿರುತ್ತದೆ. ಪಾಂಡವ ರಾಜ್ಯದಲ್ಲಿ ಅಂಥ ವ್ಯವಸ್ಥೆ ಬಂದಿದ್ದರೆ ಆ ವ್ಯವಸ್ಥೆ ಹೋಗಿ ಮತ್ತೆ ಅಧರ್ಮ ಬರಬೇಕು, ಮತ್ತೆ ಅಜ್ಞಾನ ಬರಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಪರಮಾತ್ಮ ತಾನೇ ಅವತಾರವನ್ನು ಮಾಡ್ತಾರೆ, ಬುದ್ಧ ರೂಪದಿಂದ ಅವತಾರವನ್ನು ಮಾಡ್ತಾರೆ. ಇದು ಅವತಾರದ ಕಾರಣ ಇದು, ಕೃಷ್ಣ ರೂಪದಿಂದ ಸರಿ ಮಾಡಿದ, ಬುದ್ಧ ರೂಪದಿಂದ ಮತ್ತೆ ವಾಪಸ್ಸಾಗ್ತಿದ್ದ ಬಂದು. ಅದು ವಿಚಿತ್ರ ಕಥೆ, ಬುದ್ಧ ಜಯಂತಿ ಆದರೆ ಸ್ವಲ್ಪ ಹೇಳಬೇಕು. ಬುದ್ಧ ಜಯಂತಿನ ಜನ ಏನು ತಿಳ್ಕೊಂಡಿರ್ತಾರೆ, ಗೌತಮ ಬುದ್ಧನೇ ಬುದ್ಧ ಅಂತ ಎಲ್ಲರೂ ತಿಳ್ಕೊಂಡಿರೋ, ತಪ್ಪದು. ಆ ಬುದ್ಧ ಹುಟ್ಟಿದ, ಗೌತಮ ಬುದ್ಧ ಹುಟ್ಟಿದ, ಫಸ್ಟ್ ಹುಟ್ಟಿದ್ದವನೇ. ಆ ಹೊತ್ತಿಗೆ ಏನಾಯಿತು ಅಂದರೆ, ಎಲ್ಲ ದೇವತೆಗಳು ಪರಮಾತ್ಮನ ಪ್ರಾರ್ಥನೆ ಮಾಡಿದ್ದಕ್ಕೆ ಪರಮಾತ್ಮ ಅಲ್ಲಿಗೆ ಬರ್ತಾನೆ. ಆ ಹುಟ್ಟಿದ ಆ ಬುದ್ಧನನ್ನು ಎತ್ತಿ ದೂರ ಬಿಸಾಕ್ತಾರೆ, ಒಂದು ಕಡೆ ಬೇರೆ ಎಸ್ತು ಬಿಡ್ತಾರೆ. ದೇವರಲ್ಲಿ ತಾನು ಮಲಗ್ತಾನೆ, ಶಿಶು ರೂಪದಲ್ಲಿ ಮಲಗ್ತಾನೆ, ಭಾರಿ ವಿಶೇಷ, ಚಿಕ್ಕ ಮಗುವಿನ ರೂಪದಲ್ಲಿ ಬದುಕ್ತಾ. ಅವರಿಗೆ ಗೊತ್ತಾಗೋದಿಲ್ಲ, ಅದು ತಮ್ಮಗನೇ ತಿಳ್ಕೊಂಡ್ಬಿಡ್ತಾರೆ. ಕ್ಷೇತ್ರ ಇದು ಹುಟ್ಟಿದ್ದು ಅವತ್ತು ಗಯಾ ಕ್ಷೇತ್ರದಲ್ಲಿ ಪರಮಾತ್ಮ ಅವತಾರ ಮಾಡಿ, ಗಯಾ ಬುದ್ಧ ಅವತಾರವಾದ ಜಾಗ ಗಯಾ ಕ್ಷೇತ್ರ. ಯಾಕೆಂದರೆ ಗಯಾ ಕ್ಷೇತ್ರ ನಿಷಿದ್ಧ ಸ್ಥಳ, ಗಯಾಕ್ಕೆ ಹೋಗಬಾರ್ದು ಅಂತ ಹೇಳಿದೆ. ಗಯಾ ಅಂದರೆ ಬಿಹಾರಿಗೆ ಹೋಗಬಾರ್ದು, ಗಯಾ ಎಕ್ಸೆಪ್ಷನ್ ಅಷ್ಟೇ, ಗಯಾಕ್ಕೆ ಮಾತ್ರ ಹೋಗ್ಬೋದು. ಕೇರಳಕ್ಕೆ ಹೋಗಬಾರ್ದು, ತಿರುವನಂತಪುರ ಕನ್ಯಾಕುಮಾರಿಗೆ ಅಷ್ಟೇ ಹೋಗ್ಬೋದು, ಬೇರೆ ಕಡೆ ಹೋಗಬಾರ್ದು. ಕೆಲವೆಲ್ಲ ಬ್ಯಾನ್ ಮಾಡಿ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಏನಾಯ್ತಾಗ, ಆ ಗಯಾದಲ್ಲಿ ಪರಮಾತ್ಮ ಅಲ್ಲಿ ಅವತಾರ ಮಾಡಿದ್ದ, ಅವನು ಬಿಸಾಕಿ ಪರಮಾತ್ಮ ತಾನಲ್ಲಿ ಶಿಶು ರೂಪದಲ್ಲಿ ಮಲಗಿದ, ಕೃಷ್ಣ ರೂಪದಲ್ಲಿ ಹಾಗೋ ಮಲಗಿದ. ಆಗ ಅವರೆಲ್ಲ ಶುದ್ಧೋದರ, ಅವನ ತಂದೆ ಅದೇನು ಮಾಡಿದ, ಎಲ್ಲರೂ ವೈದಿಕ ಧರ್ಮ ಆಚರಣೆ ಮಾಡ್ತಿದ್ದಾರೆ, ಎಲ್ಲರೂ ಕೂಡ ಹರಿಸರೋತ್ವ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕೂಡ. ಪರಮಾತ್ಮ ತಪ್ಪಿಸ್ಬೇಕಾಗಿತ್ತು, ತಕ್ಷಣ ಏನು ಮಾಡ್ತಾನೆ, ಅವ್ರು ಮಾಡೋದೆಲ್ಲ ಕಂಡು ಪರಮಾತ್ಮ ಜೋರ ನಕ್ಕು ಬಿಡ್ತಾನೆ. ಕೂಸು ನಕ್ಕಿದ್ದುಕೂಡ ಆಶ್ಚರ್ಯ ಆಗುತ್ತವೆ. ಇದೇನಿದು ಭಾರಿ ಆಶ್ಚರ್ಯ. ಮೊದಲೇ ಕೂಸು ನಗುತ್ತಿರೋದು ಒಂದು ಆಶ್ಚರ್ಯ, ಮತ್ತೆ ನಗೋದು ಯಾವಾಗ ನಗಬೇಕು? ತಪ್ಪು ಮಾಡಿದ್ರೆ ನಗಬೇಕು, ಸರಿ ಮಾಡ್ತಿದ್ದೇವೆ, ಯಾಕೆ ನಗ್ತಾನೆ? ಈಗ ಅವ್ರು ವೈದಿಕ ಕರ್ಮ ಮಾಡ್ತಾ ಇದ್ದಾರೆ, ನಾಮಕರಣ ಇದ್ದ ವೈದಿಕ ಕರ್ಮ, ಅದರ ಪರಮಾತ್ಮ ನಕ್ಕ ತಕ್ಷಣ ಆಶ್ಚರ್ಯ ಆಯಿತು. ಅವ್ರು ಕೇಳಿದ್ರು ಯಾಕೆ ಅಂತ ಕೇಳಿದ್ರು, ಇವೆಲ್ಲ ತಪ್ಪು ಮಾಡ್ತಾ ಇದ್ದೀರಿ, ಇವೆಲ್ಲ ಉಪಯೋಗ ಇಲ್ಲ, ವೇದ ನಂಬಾರದು ಅಂತ ಪರಮಾತ್ಮ ಹೇಳಿದ್ರು, ವೇದಗಳೆಲ್ಲ ಅಪ್ರಮಾಣ, ಇವನ್ನೆಲ್ಲ ಮಾಡಬಾರದು ಅಂತ ಹೇಳಿಬಿಟ್ಟು ಅವ್ರು ಮೋಹ ಮಾಡೋಕ್ಕೋಸ್ಕರ. ಎಷ್ಟು ಮಟ್ಟಿಗೆ ವೇದವ್ಯಾಸರು ಕೃಷ್ಣ ಕೊಟ್ಟ ಜ್ಞಾನ ಜೋರಾಗಿತ್ತು ಅಂದರೆ ಶುದ್ಧ ಅದನ್ನು ಒಪ್ಪಲಿಲ್ಲ ಅದನ್ನು. ಏ ಅದೆಲ್ಲ ಹೇಗೆ ಸಾಧ್ಯ, ಅದನ್ನು ಮಾಡಲೇಬೇಕು, ವೇದನೇ ಪ್ರಮಾಣ ಅಂತ ಶುರು ಮಾಡಿದ್ರು. ಆಗ ಪರಮಾತ್ಮ ಹೇಳಿದ, ಅದು ತಪ್ಪದು, ನನ್ನ ಮುಂದೆ ಯಾವ ವೇದ ಅಂತ ಹೇಳಿದ ಪರಮಾತ್ಮ. ನನ್ನ ಮುಂದೆ ಯಾವ ವೇದ, ನೀನು ಯಾರು ಅಂದ? ನಾನು ಸರ್ವೋತ್ತಮ ಅಂತ ಹೇಳಿದ. ಯಾವ ದೇವತೆಗಳು ನನ್ನ ಮುಂದೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ನಾನು ಹೈಯೆಸ್ಟ್, ನಾನು ಹೇಳ್ತೇನೆ ವೇದ ಸುಳ್ಳು ಅಂತ ಹೇಳಿದ. ಆಗ ಅವ್ರಿಗೆ ಹೇಗೆ ನಂಬಬೇಕು, ನಾನು ನೀನು ದೊಡ್ಡವನು ಅಂತ ಕೇಳಿ ಪರಮ ಎಲ್ಲ ದೇವತೆಗಳನ್ನು ಕರೀತಾರೆ ಪರಮಾತ್ಮ. ಎಲ್ಲರ ಮೇಲೆ ನಿಂತು ಬಿಡ್ತಾರೆ, ಬಂದು ಬಾಲ್ಕನಿಯಲ್ಲಿ ನಿಂತ ನಿಂತು ಬಿಡ್ತಾರೆ, ನನ್ನ ಮೇಲೆ ಅಸ್ತ್ರ ಪ್ರಯೋಗ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಮೊದಲು ಪ್ರೀಪ್ಲಾಂಡ್ ಎಲ್ಲ ಮೊದಲು ಪೂರ್ತಿ ಎಲ್ಲ ತಮ್ಮ ತಮ್ಮ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ. ಶಿಶುಲವನ್ನು ರುದ್ರದೇವರು ಬಡಿತಾರೆ, ಕೃಷ್ಣ ಬಂದು ನಾರಾಯಣ ಚಕ್ರವನ್ನು ಬಿಡ್ತಾನೆ ಕೃಷ್ಣ, ಎಲ್ಲರೂ ಪ್ರಯೋಗ ಮಾಡಿಬಿಡ್ತಾರೆ. ಪರಮಾತ್ಮ ಚಕ್ರ ಕೆಳಗೆ ಹಾಕೋ ಮಲಗಿಬಿಟ್ಟನಂತೆ, ತನ್ನ ಕೆಳಗೆ ಉಳಿದಾದ್ರೂ ನುಂಗಿ ಹಾಕಿಬಿಟ್ಟಂತೆ ಎಲ್ಲ ಕೂಡ. ಚೂತಾರೆ ಆಶ್ಚರ್ಯ ಆಗುತ್ತೆ ಅವರಿಗೆಲ್ಲ ಕೂಡ, ಏನಿದು ಬಹಳ ಆಶ್ಚರ್ಯ. ನಾವು ಯಾರು ವಿಷ್ಣು ಸರ್ವೋತ್ತಮ ಅಂದ್ಕೊಂಡ್ರೆ ವಿಷ್ಣುನೇ ಸೋತು ಬಿಟ್ಟನಲ್ಲ, ಚಕ್ರನೇ ಕೆಳಗೆ ಹಾಕೋ ಮಲಗಿಬಿಟ್ಟ, ವಿಷ್ಣುಗಿಂತ ಮೇಲೆ ಯಾರೋ ಇದ್ದಾರೆ ಅಂತ ಇಲ್ಲೂ ಶುರುವಾಯ್ತು, ತಪ್ಪು ತಿಳುವಳಿಕೆ ಶುರುವಾಯ್ತಾ. ಇವತ್ತು ಹಾಗೆ ತಾನೆ, ಎಲ್ಲೋ ಯಾವುದೋ ಗುಡಿಗೆ ಹೋಗಿರ್ತಾರೆ, ಕೆಲಸ ಆಗುತ್ತೆ, ವಿಷ್ಣು ಉಪಯೋಗ ಇಲ್ಲ, ಈ ಗುಡಿನೇ ಸೇರ್ತಾ ಅಂತ ತಿಳ್ಕೊಂಡ್ಬಿಡ್ತಾರೆ. ಒಂದು ಕಡೆ ಕೆಲಸ ಆಯಿತು ಅಂದರೆ ಜನಕ್ಕೆ ನಂಬಿಕೆ ಬಂದ್ಬಿಡುತ್ತೆ ಆ ಕಡೆ, ನೋಡಿದೆ ಈ ನಂಬ್ತೀರಾ ನನ್ನ ಮಾತನ್ನು ಕೇಳಿ, ಓ ನಂಬ್ತೀವಿ ಅಂತ ಹೇಳಿ. ಆಗ ಪರಮಾತ್ಮ ಹೇಳಿದ, ವೇದಗಳು ಸುಳ್ಳು, ಜಗತ್ತು ಶೂನ್ಯ, ಇವೆಲ್ಲ ಹೇಳಿ ಬುದ್ಧ ಮಾರ್ಗವನ್ನು ಶುರು ಮಾಡಿ. ಶುದ್ಧೋಧನ ಯಾರು ಅಂದರೆ ಎಸ್ ತ್ರೈಪುರಾಣ ಪ್ರಥಮ ಅಂತ ಹೇಳ್ತಾರೆ. ತ್ರಿಪುರಾಸುರ ಅಂತಿದ್ರಲ್ಲ, ಮೊದಲನೇವರೇ ಶುದ್ಧೋಧನ ಹುಟ್ಟಿ, ಅದಕ್ಕೆ ಆಸುರ ಮತ ಎಲ್ಲ ಚೇಂಜ್ ಆಗಿಬಿಟ್ರು. ಹಾಗೆ ವೇದ ವಿರೋಧಿಗಳಾದರು, ಇಷ್ಟು ಮಾಡಿ ಪರಮಾತ್ಮ ಮಾಯ ಆಗಿಬಿಟ್ಟವ, ಇಷ್ಟು ಮಾಡಿ ಅವ್ರನ್ನ ಮಾಯ ಆಗಿಬಿಡ್ತಾನೆ. ಆ ಕೂಸಲ್ಲಿ ಬಿದ್ದಿತ್ತಲ್ಲ ಅದು ಹೊತ್ಕೊಂಬಂದ್ರು ಮತ್ತೆ. ಆತ ಈ ಬುದ್ಧ ಜನ ತಿಳ್ಕೊಳ್ಳದೆ ಗೌತಮ ಬುದ್ಧನೇ ವಿಷ್ಣು ಅಲ್ಲ, ಅದು ಇದ್ದಿದ್ದು ಬೇರೆ. ಇವರು ಜನ ಸೂಕ್ಷ್ಮ ಅರ್ಥ ಆಗಲಿಲ್ಲ, ಯಾಕೆ ಮೋಹಕ ಆದ್ದರಿಂದ ಅದನ್ನು ಮೋಹಕನೇ, ಶಾಸ್ತ್ರನು ಮೋಹಕ, ಅವತಾರನು ಮೋಹಕ. ಆದ್ದರಿಂದ ದೈತ್ಯ ವಿಮೋಹಕ ನಿತ್ಯ ಸುಖಾದೇ, ಪರಮಾತ್ಮ ದೈತ್ಯರ ಮೋಹನ ಮಾಡೋಕ್ಕೋಸ್ಕರ ಬುದ್ಧ ಅವತಾರ ಮಾಡಿದ. ಇದು ಈ ದಿವಸ ಇದೆ, ವಿಜಯದಶಮಿಯಿಂದ ಅವತಾರ ಮಾಡಿದ್ದು ಪರ್ವಕಾಲ. ಅವರೆಲ್ಲ ಮಿಥ್ಯಾ ಮಾರ್ಗದಲ್ಲಿ ಹಿಡಿದ್ರು, ಪೂರ್ತಿ ವೇದ ವಿರೋಧಿಗಳಾದರು, ಜಗತ್ತ ನಾಶವಾಗ ಕಾಲ ಬಂತು, ಪೂರ್ತಿ ಹಾಳಾಗ್ತಾ ಬಂತು. ಧರ್ಮ ವೇದಗಳೆಲ್ಲ ದೂರ ಆದವು, ಧರ್ಮಗಳು ದೂರ ಆಯಿತು, ವಿಷ್ಣು ಸರ್ವೋತ್ತವತ್ತು ಹೋಯಿತು, ವಾಯುಜೀವೋತ್ತವತ್ತು ಎಲ್ಲ ಹೋಗ್ಲಿಕ್ಕೆ ಶುರುವಾಯಿತು. ಎಷ್ಟು ಹೋಯಿತು ಅಂದರೆ, ಎಷ್ಟು ಹೋಗಬೇಕು ಅದಕ್ಕಿಂತ ಜಾಸ್ತಿ ಹೋಗಿಬಿಡುತ್ತೆ, ಎಷ್ಟು ಹೋಗಬೇಕು ಅದಕ್ಕಿಂತ ಜಾಸ್ತಿ ಹೋಗಿ ಒಳ್ಳೆಯವ್ರಿಗೆ ಕನ್ಫ್ಯೂಷನ್ ಬರೋಕ್ಕೆ ಶುರುವಾಯಿತು. ಕನ್ಫ್ಯೂಷನ್ ಯಾರಿಗೆ ಮಾಡಿದ್ದು ಈಗ ಅಸುರರಿಗೆ, ಯೋಗ್ಯರಿಗೂ ಸುರಿವಾಯ್ ಬದ್ಧಿಗೆ ಭಟ್ರದ್ದರೂ ಸಮಸ್ಯೆ ಶುರುವಾಯಿತು. ತತ್ವೇ ಅತಿ ಸಂಶಯಾಲುಹು ಕಾಲೇ ಸಾಲ ದಲದೀಹಿ ಅತಿ ಸಂಶಯಾಲು, ತಿರುಕು ಪಂಡಿತರಂಥವರಿಗೆ ಶುರುವಾಯಿತು. ಸೀರಿಯಸ್ ಆಫ್ ದೊಡ್ಡ ದೊಡ್ಡ ಅನಾಹುತ ಶುರುವಾಯಿತು. ಅಂದರೆ ಇವತ್ತು ಕಳ್ಳ ಹೊಡಿಬಾರದು ಬೀಗ ಅಂತ ತಾವೇ ಬೀಗ ಕರ್ಕೊಂಡ್ರೆ ಆಗೋ ಹಾಗೆ, ಮತ್ತು ಕಳ್ಳನ ಕೈ ಕೀ ಸಿಗಬಾರದು ಬಜೆಟ್ ಬಿಡ್ತಾರೆ, ತಮಗೆ ಸಿಗದಂತೆ ಆಗಿಬಿಡುತ್ತೆ. ಆ ಥರ ಸ್ಥಿತಿ ಬಂದೋಯ್ತು. ಏನು ಮಾಡಬೇಕೀಗ? ಹಾಗೆ ಮತ್ತೆ ದೇವತೆಗಳು ಪ್ರಾರ್ಥನೆ ಮಾಡಿ, ಆಗ ಬದ್ಧಾವತಾರ ಆಯಿತು. ಗೊತ್ತಾಯ್ತು, ಬುದ್ಧಾವತಾರ ಬದ್ಧಾವತಾರಗಳಿಗೆ ಬಂದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬುದ್ಧಾವತಾರ ಅಸುರರ ಮೋಹನಕ್ಕೋಸ್ಕರ ಬಂದ ಅವತಾರ, ಮಧ್ವಾವತಾರ ಯೋಗ್ಯರಿಗೆ ಅಜ್ಞಾನ ಪರಿಹಾರ ಮಾಡಕ್ಕೆ ಬಂದ ಅವತಾರ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ, ಎಲ್ಲರಿಗೂ ಅಜ್ಞಾನ ಹೋಗ್ಸಕ್ಕೆ ಬರಲಿಲ್ಲ ಮಧ್ವಾವತಾರ, ಯೋಗ್ಯರಿಗೆ ಮಾತ್ರ ಅಜ್ಞಾನ ಹೋಗ್ಬೇಕು. ಅರ್ಥ ಆಯ್ತಾ? ಯೋಗ್ಯನು UPS ಬೀದಿಗೆಲ್ಲ ಹಾಕೋದಿಲ್ಲ, ಎಲ್ಲಿಗೆ ಹಾಕೋತಾರೆ? ಮನೆಗೆ ಅಷ್ಟೇ ಇದೆ. ಮಧ್ವಾವತಾರ ಯೋಗ್ಯರಿಗೆ ಮಾತ್ರ ಅವತಾರ ಮಾಡಿದ್ದರಿಂದ ಆಚಾರ್ಯ ಏನು ಮಾಡಿದರು, ಅವ್ರು ಸಂಚಾರ ಮಾಡಬೇಕು, ಎಲ್ಲ ಇಡೀ ಇಂಡಿಯಾನೇ ಕನ್ವರ್ಟ್ ಮಾಡ್ಬೋದಾಗಿತ್ತು, ಮಾಡಲಿಲ್ಲ ಆಚಾರ್ಯ. ಯಾಕೆ? ಈ ಕಲಿಯುಗ ದೈವಧರ್ಮ ನಡೀಬೇಕದು, ಮಧ್ಯರಾತ್ರಿ ಸೂರ್ಯೋದಯ ತರಬಾರದು, ಅದು ಕಾಲಕ್ಕೆ ವಿರೋಧಿ ಆದದ್ದು. ಯೋಗ್ಯರಿಗೆ ಅವಕಾಶ ಕಲ್ಪಿಸ್ಬೇಕು, ಗೊತ್ತಾ? ಯೋಗ್ಯರಿಗೆ ಅವಕಾಶ ಇರಬೇಕು, ಕಾಲಧರ್ಮ ನಡಿಬೇಕು. ಅದು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಆಚಾರ್ಯ ತಮ್ಮ ಸರ್ವಮೂಲ ಗ್ರಂಥಗಳು ಮೊದಲಾದವುಗಳನ್ನು ಯೋಗ್ಯರಿಗೆ ಮಾತ್ರ ಉಪದೇಶ ಮಾಡಿದರು, ಅಯೋಗ್ಯರಿಗೆ ಮಾಡಲಿಲ್ಲ. ಗೊತ್ತಾಯ್ತಾ? ಅದರಿಂದ ಅದು ಭೀಮರೂಪದಿಂದ ಇಡೀ ಜಗತ್ತಿಗೆ ಕೊಟ್ಟರು, ಇಲ್ಲಿ ಜಗತ್ತಿಗೆ ಕೊಡಲಿಲ್ಲ, ಬರೀ ಯೋಗ್ಯರಿಗೆ. ಅಲ್ಲೂ ಕೂಡ ಯೋಗ್ಯರಿಗೆ ಮುಟ್ಟಿದ್ದು, ಆದರೆ ಹೊರಗೆ ತಗೊಂಡು ಎಲ್ಲ ಕಡೆ ಜ್ಞಾನ ಇರಬೇಕು. ಸೂರ್ಯ ಬೆಳಕನ್ನು ಎಲ್ಲರಿಗೂ ಕೊಡ್ತಾನಲ್ಲ, ಹಾಗೆ ಕಳ್ಳನಿಗೂ ಬೆಳಕು ಬರುತ್ತೆ, ಸೂರ್ಯಗೂ ಬೆಳಕು ಬರುತ್ತೆ. ಆದರೆ ಲೈಟ್ ಮಾತ್ರ ಯೋಗ್ಯರಿಗೆ ಮಾತ್ರ ಕೊಡಾಗ ವೇದ ಮಂತ್ರಾಚಾರ್ಯರು ಅವತಾರ ಮಾಡಿದ ದಿವಸ ಮಧ್ವ ಜಯಂತಿಯಾಗಿ ಬಂತು. ಯಾವ ಬುದ್ಧ ರೂಪದಿಂದ ಭಗವಂತ ದಾರಿ ತಪಸ್ಸುಗೋತ್ತರ ಅವತಾರ ಮಾಡಿದ ಅದೇ ದಿವಸ, ಅದೇ ಪರಮಾತ್ಮನ ಅಪ್ಪಣೆಯಂತೆ ಮಧ್ವಾವತಾರ. ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ, ಪರಮಾತ್ಮ ಅಪ್ಪಣೆ ಮಾಡ್ತಾನೆ, ಆಚಾರ ಅವತಾರ ಮಾಡ್ತಾ ಇದ್ದಾನೆ. ಈ ಘಟ್ಟ ನೆನಪು ಮಾಡಿಕೊಂಡು ಮಧ್ವ ಜಯಂತಿ ಲಿಂಕ್ ಹೀಗೆ ಸಿಗುತ್ತೆ, ಬುದ್ಧ ಜಯಂತಿ ಮಧ್ವ ಜಯಂತಿ. ಸರ್ವೋತ್ತಮರ ಜಯಂತಿ ಜೀವೋತ್ತಮರ ಜಯಂತಿ. ಅದು ಮೋಹಕ ಅವತಾರ, ಇದು ತಾರಕ ಅವತಾರ, ವಿರುದ್ಧ. ಮೋಹಕ ರೂಪ, ತಾರಕ ರೂಪ. ಇಲ್ಲಿ ಒಂದು ಮತ್ತೆ ಪ್ರಶ್ನೆ ಬಂತು, ಹಾಗಿದ್ರೆ ಪರಮಾತ್ಮ ಸುಳ್ಳು ಹೇಳಿದ್ನ ಬುದ್ಧ ರೂಪದಿಂದ ಅಂತ ಸಂಶಯ ಬಂತು. ಸುಳ್ಳು ಹೇಳಿದ್ನ ಅಂದರೆ ಪರಮಾತ್ಮ ಸುಳ್ಳು ಹೇಳಲಿಲ್ಲ, ಆತನ ಮಾತಾಡಿದ್ನಲ್ಲ, ಎರಡೆರಡು ಅರ್ಥ ಇರೋ ಮಾತಾಡಿದ ಪರಮಾತ್ಮ, ಎರಡೆರಡು ಅರ್ಥ ಇರೋ ಮಾತಾಡಿದ, ಅವರಿಗೆ ಗೊತ್ತಾಗಲಿಲ್ಲ, ಅಪಾರ್ಥ ಮಾಡಿಕೊಂಡು ಅವರು ದಾರಿ ತಪ್ಪಿದ್ರು. ಪರಮಾತ್ಮ ಅಲ್ಲಿಂದ ಮೇಲಕ್ಕೆ ಹೊರಟ, ತನ್ನ ರೂಪಕ್ಕೆ ಹೊರಟ. ದೇವತೆಗಳೆಲ್ಲ ಒಂದು ಪ್ರಾರ್ಥನೆ ಮಾಡಿದರು, ಪರಮಾತ್ಮ ನೀನು ಹೇಳಿದೆ ಅಂದಮೇಲೆ ಅದು ವ್ಯಾಲಿಡ್, ಸಂಶಯನೇ ಇಲ್ಲ. ಬಟ್ ನಮಗೆ ಅರ್ಥ ಆಗ್ತಾ ಇಲ್ಲ, ಜಗತ್ತು ಶೂನ್ಯ, ವೇದಗಳು ಸುಳ್ಳು, ಇವೆಲ್ಲ ಹೇಗೆ ಅರ್ಥ ಆಗಬೇಕು ನಮಗೆ, ಅದಕ್ಕೆ ಅರ್ಥ ಹೇಳು ಅಂತ ಕೇಳಿದರು. ಪರಮಾತ್ಮ ತಾನೇ ಅರ್ಥ ಹೇಳಿದ, ಬುದ್ಧನಾಗಿ ಏನು ಮಾತಾಡಿದ್ರು ತಾನೇ ಅರ್ಥ ಹೇಳಿದ. ಅದು ಪ್ರಶಾಂತ ವಿದ್ಯಾ ಅಂತ ಕರೀತಾರೆ. ಅರ್ಥದ ಪ್ರಕಾರ ಎಲ್ಲ ಸರಿಯಾಗಿದೆ, ಏನು ವ್ಯತ್ಯಾಸನೇ ಇಲ್ಲ. ಏನು ಹೇಳಿದ್ದಾರೋ ಅದು ಬದ್ಧ ಮತನೇ ಅಲ್ಲಿ ಹೇಳಿರೋದು, ವೇದವ್ಯಾಸ ಮತನೇ ಬುದ್ಧ ರೂಪದಿಂದ ಹೇಳಿದ್ದು ಕೂಡ. ಒಗಟಾಗಿ ಹೇಳಿದ್ರಿಂದ ಗೊತ್ತಾಗಲಿಲ್ಲ ಅವನು. ಏಕಾಚಿ ಊಟ ಮಾಡು ಅಂತ ಹೇಳಿದ್ರೆ ಹಾಗೋ ಹಾಗೆ, ಹೋಯ್ ಊಟ ಮಾಡ್ಬೇಕಂದ್ರೆ ಊಟ ಅಂದ್ರೆ ಆ ಊಟ ಅಲ್ಲ, ಜ್ಞಾನ ಭೋಜನ ಮಾಡು ಅಂತ ಅರ್ಥ ಹೇಳಿದ್ರೆ ಹಾಗೋ ಹಾಗೆ. ಮತ್ತೆ ಒಂದು ಮಾತಿದೆ, ಏಕಾದಶ್ಯಾಂ ಮಹಾದಿನೇ ಕರ್ತವ್ಯಂ ಭೋಜನತ್ರಯಂ ಅಂತ ಒಂದು ಮಾತಿದೆ. ಈ ಮಾತು ಪುಣ್ಯಕ್ಕೆ ಜನ ಕೇಳ್ಕೊಂಡು ಬರೀತಾ ದೊರಕ್ತಿದ್ರು. ಏಕಾದಶ್ಯ ಮಹಾದಿನೇ ಕರ್ತವ್ಯಂ ಭೋಜನತ್ರಯಂ, ಏಕಾದಶಿ ದೊಡ್ಡ ದಿವಸ ಮೂರು ಊಟ ಮಾಡಿ ಅಂತ ಹೇಳಿಬಿಡ್ತಾರೆ. ಶ್ರವಣ ಮನನ ಧ್ಯಾನ ಅಂತ ಅರ್ಥ. ಮೂರು ಊಟ ಅಂದರೆ ಅದು ಇವರೇ ತಿಳ್ಕೊಂಡ್ರು, ಎರಡು ಊಟ ಒಂದು ಫಲಾರ ಅಂತ ತಿಳ್ಕೊಂಡು ಫುಲ್ ಮ್ಯಾಗ್ಜಿ ಅದು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿ ಮುಗಿಸಿಬಿಟ್ರು. ಕೊನೆಗೆ ಅದು ಒಗಟಿದ ಮಾತುಗಳಿವೆಲ್ಲ, ಬರೀ ಬುಳ್ಳು ಕೊನೆಗೆ ಮೂರು ಕೆರೆಯೇ ಕಟ್ಟಿ ಎರಡು ತುಂಬ ಹೇಳ್ತಾ, ಎರಡು ತುಂಬ ಒಂದು ತುಂಬಲೇ ಇಲ್ಲ, ಒಗಟವೆಲ್ಲ ಕೂಡ ನೋಡೋದಕ್ಕೆ ವಿರುದ್ಧ ಕಂಡ ಕಾಣುತ್ತೆ. ಒಳಗಡೆಗೆ ಸರಿಯಾದ ಅರ್ಥ ಇರು, ಅದು ಬುದ್ಧ ಮತ ಮೋಹಕ ಅಂತ ಅದಕ್ಕೆ ಕರೆದಿದೆ. ಒಗಟು ಯಾವಾಗಲೂ ಕನ್ಫ್ಯೂಷನ್ ಆಗಿರುತ್ತೆ, ಉತ್ತರ ಸರಿ ಇರುತ್ತೆ. ಅದನ್ನೆಲ್ಲ ಪರಮಾತ್ಮ ಹೇಳಿದ. ಸೊ ಬುದ್ಧ ಮತಕ್ಕೆ ಎರಡು ರೂಪ ಇದೆ. ಬುದ್ಧ ರೂಪ ಅಪರೆಂಟ್ ಮೀನಿಂಗ್ ಎಲ್ಲ ಮಿಸ್ಲೀಡಿಂಗು, ರಿಯಲ್ ಮೀನಿಂಗ್ ಎಲ್ಲ ಎನ್ಲೈಟನಿಂಗ್. ಅರ್ಥ ಆಯ್ತಾ? ಒಳಗಿನ ಅರ್ಥ ಗ್ರಾಹ್ಯ, ಹೊರಗಿನ ಅರ್ಥ ಅಗ್ರಾಹ್ಯ. ಹೊರಗಿನ ಅರ್ಥದಿಂದ ಅದ್ವೈತ ಮತ ಬಂತು. ಅರ್ಥ ಆಯ್ತಾ? ಅದಕ್ಕೆ ಪ್ರಚ್ಛನ್ನ ಬೌದ್ಧ ಮತ ಅಂತ ಹೆಸರು. ಪ್ರಚ್ಛನ್ನ ಬೌದ್ಧೋಯ ಮತ ಪ್ರಸಿದ್ಧ. ಅಪರೆಂಟ್ ಮೀನಿಂಗ್ ಅನ್ನು ಫಾಲೋ ಮಾಡಿ, ಅದಕ್ಕೆ ಅಪರೆಂಟ್ ಮೀನಿಂಗ್ ಅಂದ್ರೆ ಒಂದೇ ವೇದವಾದ ರಥ ಪಾರ್ಥ, ವೇದದ ಅಪರೆಂಟ್ ಮೀನಿಂಗ್ ಅಂದ್ರೆ ಹೇಗೋ ಹಾಗೆ. ಬೌದ್ಧ ಮತದ ಅಪರೆಂಟ್ ಮೀನಿಂಗ್ ಇಟ್ಕೊಂಡ್ಬಿಟ್ಟು ಅದ್ವೈತಾದಿ ಮತಗಳೆಲ್ಲ ಬಂದು, ಮೇನ್ಲಿ ಅದ್ವೈತ ಮತ ಬಂತು. ಅದರ ಒಳಗಿನ ಮೀನಿಂಗ್ ಇಟ್ಕೊಂಡ್ಬಿಟ್ಟು ಮಧ್ವ ಮತ ಬಂತು. ಡಿಫರೆನ್ಸ್ ಗೊತ್ತಾಯ್ತಾ? ಎರಡಕ್ಕೂ ಬುದ್ಧ ಮತನೇ ಮೂಲ, ದ್ವೈತಕ್ಕೂ ಬುದ್ಧ ಮತನೇ ಮೂಲ, ಅದ್ವೈತಕ್ಕೂ ಬುದ್ಧ ಮತನೇ ಮೂಲ. ಬೌದ್ಧ ಮತದ ಸರಿಯಾದ ಅರ್ಥ ದ್ವೈತ, ಅದು ತೋರಿಕೆಯ ಅರ್ಥ ಅದ್ವೈತ. ಅದು ಮೇ ತೋರಿಕೆಯ ಅರ್ಥದಿಂದ ಅಪಾಯ, ಒಳಗಿನ ಅರ್ಥದಿಂದ ನಮ್ಗೆ ಅರ್ಥ ಆಗುತ್ತೆ. ಮಗನೇ ಭಾರಿ ಸಿಟ್ಟು ಬಂದು ತಂದೆ ಬೈದ, ಮಣ್ಣು ತಿನ್ನು ಅಂತ ಹೇಳಿದ, ವಿಷ ಕುಡಿ ಅಂತ ಹೇಳಿದ. ಅವನೇನು ಮಾಡ್ದ? ಪಿತೃದೇವೋಭವ ಅಂತ ಹೇಳಿದ, ವಿಷ ಕುಡಿದ್ಬಿಟ್ಟ, ಗೋವಿದ ಸತ್ತೋದ. ತಂದೆನೇ ಗೊಳೋ ಅಂತ ಅಳ್ತಾನಾಗ, ನಾನು ಹೇಳಿದ್ದೊಂದು ಮಾಡಿದ್ದೊಂದು ಅಂತ ಹೇಳಿದ. ಅಲ್ಲಿ ವಿಷ ತಿನ್ನು ಮಣ್ಣು ತಿನ್ನು ಅಂದರೆ ಈ ಕೆಲಸ ಮಾಡಬೇಡ ಅಂತ ಅರ್ಥ. ಆ ಕೆಲಸ ಬೇಡ, ಮಾಡ್ತೀರಿ ಮಾಡು ಅಂತ ಹೇಳಿದ್ರು. ಮಾಡ್ತೀರಿ ಮಾಡು, ಹಾಳು ಹಾಳಾಗಿ ಮಣ್ಣು ತಿನ್ನೋಗು, ಹಾಳು ಬಾವಿಯಲ್ಲಿ ಬೀಳೋಗು, ವಿಷ ತಿನ್ನೋಗು, ಇವೆಲ್ಲ ಮಾತುಗಳು. ಒಳಗಿನ ಅರ್ಥ ಬೇರೆ ಇದೆ, ವಿಷ ತಿನ್ನೋ ಅಂತ ಅರ್ಥ ಅಲ್ಲ, ಈ ಕೆಲಸ ಮಾಡಬೇಡ ಅಂತ ಅರ್ಥ ಅಷ್ಟೆ. ಬಿಟ್ಟುಬಿಟ್ಟ ಆ ಗುಡ್ ಅಂತ ಹೇಳಿದ. ಹೊರಗಿನ ಅರ್ಥ ತಿಳ್ಕೊಂಡ್ರೆ ಮೋಸ ಇದೆ ಅದರಲ್ಲಿ, ಒಡಗಿನ ಅರ್ಥ ತಿಳ್ಕೋಬೇಕು. ಸೊ ಬೌದ್ಧ ಮತದ ಒಡಗಿನ ಅರ್ಥ ಸರಿಯಾದ ಅರ್ಥವನ್ನು ಹೇಳಿದ್ದು ಶ್ರೀಮದ್ ಆಚಾರ್ಯರು. ಮಧ್ವ ಮತ ಆಯಿತು, ಬುದ್ಧ ಮತ ಮಧ್ವ ಮತ ಆಯಿತು ಅವರದ್ದು. ಅದು ಅದ್ವೈತ ಮತವಾಗಿ ಜಗತ್ತೆಲ್ಲ ಸುಳ್ಳು ಹೇಳ್ತಾರಲ್ಲ, ಅಸತ್ಪದೇ ಸಂಸದ್ವಿವಿತ್ತಂ ಮಾಯಾಖ್ಯ ಸಂಮೃತಿ ಮಭ್ಯದತ್ತ ಬ್ರಹ್ಮಾಪ್ಯಖಂಡಂ ಪತ ಶೂನ್ಯ ಸಿದ್ಧೈ ಪ್ರಚ್ಛನ್ನ ಬೌದ್ಧೋಯ ವತ ಪ್ರಸಿದ್ಧ. ಹೀಗೆ ಮಧ್ವ ಮತಕ್ಕೂ ಬುದ್ಧ ಮತಕ್ಕೂ ಅದ್ವೈತಕ್ಕೂ ಬುದ್ಧ ಮತಕ್ಕಿರೋ ಸಂಬಂಧ ಏನು ಅಂತ ಗೊತ್ತಾಗಲ್ಲ. ಅದೇ ವೇದಗಳೇ ಅದ್ವೈತ ಅಂತ ಅವ್ರು ಹೇಳಿದರು, ಅದೇ ವೇದಗಳೇ ದ್ವೈತ ಅಂತ ಆಚಾರ್ಯ ಹೇಳಿದರು. ವೇದಗಳು ಸೇಮು, ಬುದ್ಧ ಮತನೂ ಸೇಮ್. ಅದು ವೇದವಾದ, ಅದು ಬೌದ್ಧವಾದ. ವೇದವಾದ ಅಪರೆಂಟ್ ಮೀನಿಂಗ್, ಇದು ಮಧ್ವ ಜಯಂತಿ ಬಂದಿತ್ತು ಅದಕ್ಕೋಸ್ಕರ. ಅವತಾರ ಮಾಡಿದ ದಿವಸ ಇವತ್ತು ವಿಜಯದಶಮಿ ದಿವಸ, ಅವತಾರ ಮಾಸೀನ ಶುಕ್ಲ ದಶಮಿ ದಿವಸೇ ಭುವಿ ಪಾವನೆ, ಒಳ್ಳೆ ಪಾದುಗಳ ಕ್ಷೇತ್ರ ಆಶ್ವೀಜ ಮಾಸ ವಿಜಯದಶಮಿ ದಿವಸ ಮಧ್ಯಾಹ್ನ ವೇಳಾಯಾಮ್ ಮಠಮಠ ಮಧ್ಯಾಹ್ನದ ಕಾಲ ಅಭಿಜನ್ ಮುಹೂರ್ತ ಅಂತ ಹೇಳ್ತಾರೆ. ಮಧ್ಯಾಹ್ನ ಕಾಲ ಭಾಳ ಶುಭ ಮುಹೂರ್ತ, ಪ್ರಾತಃಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ಮೂರು ಕಾಲಗಳಲ್ಲಿ ನಾವು ಏನು ನೋಡಬಾರದು, ಅದು ಪವಿತ್ರ ಕಾಲ ಅಂತ ಹೇಳ್ತಾರೆ. ಅದಕ್ಕೆ ಆಯಾ ದಿವಸದ ಮಟ್ಟಿಗೆ ಪ್ಯೂರ್ ಅದು. ಅದಕ್ಕೆ ರಥೋತ್ಸವ ಇತ್ಯಾದಿ ಕಾಲ ಮಧ್ಯಾಹ್ನ ಕಾಲಕ್ಕೆ ಸರಿಯಾಗಿ ಇಟ್ಕೋತಾರೆ, ಅಭಿಜನ್ ಮುಹೂರ್ತದಲ್ಲಿ ರಥೋತ್ಸವ ಅಂತ ಮಾಡೋದು. ಬೆಳಗಿನ ಕಾಲದೊಳಗೆ ಸೂರ್ಯೋದಯ ಕಾಲಕ್ಕೆ ದೋಷ ಇಲ್ಲ, ಸೂರ್ಯ ಅಸ್ತದ ಕಾಲಕ್ಕೆ ದೋಷ ಇಲ್ಲ. ಕೆಲವು ನಿಯಮಗಳಿಗೆ ಆ ದಿವಸ ಎಂಥ ಕೆಟ್ಟದಾಗಿದ್ದರೂ ಕೂಡ ಆ ಮೂರು ಟೈಮ್ನಲ್ಲಿ ಶ್ರೇಷ್ಠ ಅಂತ. ಇದು ಹೇಳಿ ಕೇಳಿ ವಿಜಯದಶಮಿ ಆಶ್ವೇಜ ಮಾಸ ಅತಿ ಶ್ರೇಷ್ಠ. ಅದು ಪಾದುಕ ಕ್ಷೇತ್ರ, ಪರಶುರಾಮ ದೇವರು, ದುರ್ಗಾದೇವಿ, ತಾವು ಸ್ವತಃ ಪವನ, ಸಾಕ್ಷಾತ್ ಪಾವನ. ಅದರಲ್ಲಿ ಅಭಿಜನ್ ಮುಹೂರ್ತ ಅವತಾರ ಮಾಡಿದರು ಆಚಾರ್ಯ. ಈಗ ಹೇಳಿದೆ, ಕ್ಷತ್ರಿಯರು ದಿಗ್ವಿಜಯ ಮಾಡೋದಕ್ಕೋಸ್ಕರ, ಶತ್ರು ಸಂಹಾರಕ್ಕೋಸ್ಕರ ವಿಜಯದಶಮಿ ಆರಿಸ್ಕೋತಾರೆ. ಆಚಾರ್ಯರು ದುರ್ಮತ ಖಂಡನೆ ಮಾಡಿಸ್ಕೋದು ವಿಜಯದಶಮಿನೇ ಆರಿಸ್ಕೊಂಡ್ರು. ಅದಕ್ಕೆ ಮಧ್ವ ವಿಜಯದಶಮಿ ಅದಾಗಾಯ್ತು. ಸುಮಧ್ವ ವಿಜಯ ದಶಮಿ ಸಾಮಾನ್ಯರಿಗೆಲ್ಲ ಬರೀ ವಿಜಯದಶಮಿ, ಆದರೆ ನಮಗೆ ಮಧ್ವ ವಿಜಯದ ದಶಮಿ ಇದು, ಆಚಾರ್ಯರ ವಿಜಯ ಮಹೋತ್ಸವದ ದಶಮಿ. ಅವರು ವಿಜಯ ಹೇಗೆ, ಗರ್ಭವಾಸಿಲ್ಲದೆ ಅವತಾರ ಮಾಡ, ಅದೇ ಫಸ್ಟ್ ವಿಜಯ ಆಚಾರ್ಯರು, ಗರ್ಭವಾಸವಿಲ್ಲದೆ ಅವತಾರ ಮಾಡ್ತಾ. ಇದು ಬಹಳ ಮುಖ್ಯವಾದಂಥ ಅಂಶ. ಸಾಮಾನ್ಯ ಹುಟ್ಟಬೇಕಾದ್ರೆ ಗರ್ಭವಾಸವಿಲ್ಲದೇ ಹುಟ್ಟೋದು ಇಬ್ಬರೇ, ಲಕ್ಷ್ಮೀನಾರಾಯಣರಿಗೆ ಮಾತ್ರ ಗರ್ಭವಾಸದ ಹೆಸರೇ ಇಲ್ಲ. ಈಗ ಪ್ರಾಕೃತ ದೇಹನೇ ಇಲ್ಲ ಅವರಿಗೆ, ಅಪ್ರಾಕೃತ ಶರೀರ, ಜ್ಞಾನಾನಂದಮಯ ಶರೀರ. ಉಳಿದವರಿಗೆಲ್ಲ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಇನ್ನು ವಾಯುದೇವರು ಅವತಾರ ಮಾಡ್ತಾರೆ. ಅದು ಎಂಥ ಅವತಾರ ಅಂದರೆ, ಅವರಿಗೆ ಈ ಗರ್ಭವಾಸ ಆದಿ ದುಃಖದ ಹೆಸರೇ ಇಲ್ಲ. ಪ್ರಾಕೃತ ದೇಹ ಇದ್ದರೂ ಕೂಡ ಅದರ ಟಚ್ ಇಲ್ಲ, ಅದು ಪ್ರಾಕೃತ ಇದ್ದರೂ ಕೂಡ ದಗ್ಧ ಪಟಾಯಮಾನವಾದ ಶರೀರ. ಇದು ವಾಯುದೇವರ ವೈಶಿಷ್ಟ್ಯ. ಹಾಗೆ ಅವತಾರ ಮಾಡ್ತಾರೆ ಪಾದಕ ಕ್ಷೇತ್ರದಲ್ಲಿ. ಆ ವಿಚಾರ ಮಾಡಿದ್ದು ಫಸ್ಟ್ ಪಾದಕದಲ್ಲ ಆಚಾರ್ಯರು, ಫಸ್ಟ್ ಅವತಾರ ಮಾಡಿದ್ದು ಉಡುಪಿಯಲ್ಲಿ. ವಾಯುಸ್ತುತಿಯಲ್ಲೇ ಹೇಳ್ತಾರೆ, ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜಗಣ ನಿಲಯೇ ರೂಪ್ಯ ಪೀಠಾಭಿಧಾನೆ. ಮಧ್ವೀಯದಲ್ಲಿ ಹೇಳ್ತಾರೆ, ಅಂಶೇನ ವಾಯುರವತೇರಿಯ ಸ ರೂಪ್ಯ ಪೀಠೆ. ಮತ್ತು ಉಡುಪಿಯಲ್ಲಿ ಅವತಾರ ಮಾಡಿ ಅನಂತದ ನಮಸ್ಕಾರ ಮಾಡಿ ಅಲ್ಲಿಂದ ಪಾದಕ ಕ್ಷೇತ್ರಕ್ಕೆ ಬರ್ತಾರೆ. ಆದರೆ ಆ ಮಗು ಡೆಲಿವರಿ ಆಗ್ತಾ ಇದೆ ತಾಯಿಗೆ, ಆಚಾರ್ಯ ಇಲ್ಲೇ ಇಲ್ಲ, ಅಲ್ಲಿ ಬೇರೊಬ್ಬ ಜೀವ ಇದ್ದಾನಷ್ಟೇ, ಬೇರೊಬ್ಬ ಜೀವ ಇದ್ದಾನೆ. ಆಚಾರ್ಯ ಅಲ್ಲಿಗೆ ಬಂದು ಇಲ್ಲಿ ಹುಟ್ಟುತ್ತಾ ಇದೆ ಮಗು, ಒಳಗಿದ್ದ ಜೀವನವನ್ನು ಹೊರಗೆ ಕಳಿಸಿಬಿಟ್ಟು ತಾವು ಎಂಟರ್ ಆಗ್ತಾರೆ. ಅಂದರೆ ಇನ್ನೊಬ್ಬರ ಮನೆಯಲ್ಲಿ ತಾವು ಗೃಹ ಪ್ರವೇಶ ಮಾಡಿದರೆ ಹೇಗೋ ಆ ರೀತಿ ಪ್ರವೇಶ ಮಾಡ್ತಾರೆ ಆಚಾರ್ಯರು. ಯಾತಕ್ಕೆ ಹೇಗೆ ಮಾಡಿದರು ಅಂತ ಕೇಳಿದರೆ, ಗರ್ಭವಾಸ ಇಲ್ಲ, ಈ ರೀತಿ ಮಾಡ್ಬೋದಾಗಿತ್ತು ಆಚಾರ್ಯ. ಗರ್ಭದೊಳಗೆ ಕೂತು ಗರ್ಭವಾಸ ಇಲ್ಲದೆ ಇರ್ಬೋದಾಗಿತ್ತು ಆಚಾರ್ಯ. ಯೋಗಶಕ್ತಿ ಆಗಿದೆ, ಗರ್ಭದಲ್ಲಿ ಇದ್ದರೂ ಕೂಡ ಇಲ್ಲದಂತೆ ಇರ್ಬೋದಾಗಿತ್ತು. ಜನರಿಗೆ ಡೌಟ್ ಬರೋದು, ಇದ್ದರು ಅಂದಮೇಲೆ ಗರ್ಭವಾಸ ಅನುಭವಿಸಿರ್ಬೋದು ಅಂತ ಗೆಸ್ ಮಾಡೋಕ್ಕೆ ಬರೋದು. ಅಲ್ಲಿ ಇರಲೇ ಇಲ್ಲ ಅಂದರೆ ರೂಲ್ಡ್ ಔಟ್, ಗರ್ಭವಾಸನೆ ಮಾಡಿಲ್ಲ ಅಂದಮೇಲೆ ಗರ್ಭವಾಸ ದುಃಖದ ಹೆಸರೇ ಇಲ್ಲ. ಆ ಕಾಲಕ್ಕೆ ಊರಲ್ಲೇ ಇರಲಿಲ್ಲ ಅಂದರೆ ಕೇಸ್ ಹಾಕೋ ಚಾನ್ಸೇ ಇಲ್ಲ. ಔಟ್ ಇದ್ದರೆ ಅಸ್ಮಾತ್ ಚಾನ್ಸ್ ಇರುತ್ತೆ, ಇಲ್ಲೇ ಇಲ್ಲ ಅಂತ ಹೇಳಿದರೆ ಪ್ರಶ್ನೆನೇ ಬರೋದಿಲ್ಲ. ಗರ್ಭದಲ್ಲಿ ಇಲ್ಲದಂತೆ ಅವತಾರ ಮಾಡಿದ್ರು, ಇದು ಮೊದಲ ವಿಜಯ. ಇದು ಒಂದು ನಮ್ಮ ವಿಜಯನೂ ಹಾಗೆ. ನಮ್ಮ ಜೀವನ ಸಾಧನೆಯ ಉದ್ದೇಶ ಆಗಿರಬೇಕು ಅಂದರೆ ಮತ್ತೊಮ್ಮೆ ಹುಟ್ಟಿ ಬರಬಾರದು. ಹುಟ್ಟಿ ಬರೋದು ಗರ್ಭವಾಸ ಮಾಡೋದು, ಗರ್ಭವಾಸದಿಂದ ನಮ್ಮ ದುಃಖ ಶುರುವಾಗೋದು. ನಮ್ಮ ಮಾತು ಪಯೋಧರ ರಸಂ ನ ಪುನಃ ಪಿಬಂತಿ. ಮತ್ತೊಮ್ಮೆ ಹುಟ್ಟದಂತೆ ಮಾಡು, ಹುಟ್ಟಿಸಲೇ ಬೇಡವಿನ್ನು ಪುಟ್ಟಿಸದಕ್ಕೆ ಪಾಲಿಸಿನ್ನು. ಜಗನ್ನ ಸ್ತೋತ್ರ ಮಾಡ್ತಾರೆ ಕನಕದಾಸರು, ಮತ್ತೆ ಹುಟ್ಟಿಸ್ಬೇಡ, ನಮಗೆ ಅದು ಅರ್ಥ ಆಗೋದಿಲ್ಲ. ಸೆಪ್ಟೆಂಬರಿಗೆ ಬರಹ ಮಾಡಬೇಡ ಅಂದರೆ ಹೇಗೋ ಹಾಗೆ, ಅದು ಫೇಲ್ ಆಗಬಾರ್ದು ಅಂತ ಅರ್ಥ. ಸೆಪ್ಟೆಂಬರಿಗೆ ಬಂದಾದರೆ ಫಸ್ಟ್ ಅಟೆಂಪ್ಟ್ ಅಂತ ಯಾರು ಕೇಳ್ತಾರ, ರಿಪೀಟೆಡ್ ಫಸ್ಟ್ ಅಟೆಂಪ್ಟ್ ಎಂದು ಫೆಬ್ರವರಿಗೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಇನ್ನೊಮ್ಮೆ ಹುಟ್ಟಿ ಬಂದರೆ ಸಾಧನೆ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಆ ರೀತಿ ನಮ್ಮ ಸಾಧನೆ ಮುಗಿಸ್ಬೇಕು. ನಮ್ಮ ಸಾಧನೆ ಮುಗಿಸೋ ದಾರಿ ಹೇಳ್ಕೊಡೋ ಗುರುಗಳಿಗೆ ಇವತ್ತು ಅವರಿಗೆ ಗರ್ಭವಾಸವಿದ್ದ ನಮ್ಮ ಗರ್ಭವಾಸನ ಪರಿಹಾರ ಮಾಡ್ತಾರೆ. ಅದಕ್ಕೆ ಗರ್ಭವಾಸವಿಲ್ಲದ ಗುರುಗಳಾಗಬೇಕು. ಐ ಟೆಸ್ಟ್ ಮಾಡೋಕ್ಕೆ ಹೋಗ್ತೇವೆ, ಡಾಕ್ಟ್ರು ನೋಡ್ತಾರೆ, ನಾವು ಹೇಳ್ಕೊತೇವೆ ಪಾಪ ಡಾಕ್ಟ್ರಿ ಎಲ್ಲ ಎರಡು ಕಾಣತ್ತೆ ನಮಗೆ ಅಂತ ನಾವು ಹೇಳಿದರೆ ನಾಲ್ಕು ಜನ ಬಂದಿದ್ದೆಲ್ಲ ತವರಂದ್ರೆ ಹೇಳಿ, ನಮಗೆ ಪೇಷಂಟೇ ವಾಸಿ ಡಾಕ್ಟ್ರಿಗಿಂತ. ಹಾಗಾಗಬಾರ್ದು. ಅದಕ್ಕೇನೆ ಯಾವಾಗಲೂ ಕೂಡ ಗುರುಗಳಲ್ಲಿ ಏನು ಗುಣ ಇರಬೇಕು ಅಂದರೆ ಪಾವಿತ್ರ ಇರಬೇಕು, ಮತ್ತಾಯ್ತು ಅವರಿಗೆ ಸಿದ್ಧಿ ಇರಬೇಕು. ಅವರಿಗೆ ಸಿದ್ಧಿ ಇಲ್ಲ, ನಮಗೆ ಸಿದ್ಧಿ ಕೊಡ್ತಾರೆ. ಯಾವಾಗ ಇರ್ತಾರೆ, ಹತ್ತನೇ ಅಟೆಂಪ್ಟ್ ಬಿ ಎಸ್ ಸಿ ಪಾಸ್ ಮಾಡಿರ್ತಾರೆ, ಯಾರು ಪಾಠಕ್ಕೆ ಹೋಗ್ತಾರೆ ಅವನ ಹತ್ರ, ದೇವರಾಣಿ ಹೋಗೋದಿಲ್ಲ. ಯಾವ ಇಪ್ಪತ್ತನೇ ಅಟೆಂಪ್ಟ್ ಎಂ ಬಿ ಬಿ ಎಸ್ ಮಾಡಿದ್ರೆ ಒಬ್ಬ ಪೇಷಂಟು ಸಿಗೋದಿಲ್ಲ ಅವರಿಗೆ, ಫಸ್ಟ್ ಅಟೆಂಪ್ಟ್ ಮಾಡಬೇಕು ಅಲ್ವ. ಆಗ ಗೌರವ ಬರೋದು. ಅದಕ್ಕೇನೆ ಯಾವಾಗಲೂ ಕೂಡ ಗರ್ಭವಾಸವಿಲ್ಲದ ಜನನ ಬಹಳ ಮುಖ್ಯವಾದ ಅಂಶ ಇದೆ. ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ, ಈ ಬೇಸಿಕ್ದಲ್ಲಿ ಯೋಚನೆ ಮಾಡಿ. ಬೇರೆ ಯಾವುದೇ ಮತ ವಿಮರ್ಶೆ ಮಾಡಿದಾಗ ಅವರು ಮತದ ಅನುಯಾಗಿಗಳನ್ನ ಬಿಟ್ಟುಬಿಡೋಣ. ಮತದ ಪ್ರತಿಷ್ಠಾಪಕರೇ ಮೇನ್ ಇವರೇ, ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಅವರೆಲ್ಲ ಕೂಡ, ಸಿಕ್ಕಾಬಟ್ಟಿ ಕಷ್ಟಪಟ್ಟಿದ್ದಾರೆ ಮತದ ಪ್ರಸಾರಕರು. ಇನ್ನು ಅನುಯಾಗಿಗಳ ಗತಿ ಇನ್ನೇನಾಗ್ಬೋದು ಈ ಮತ್ತೆ. ಅದಕ್ಕೆ ಹೇಳ್ತಾರೆ ಉಪನಿಷತ್ತರಲ್ಲಿ, ಅಂಧೇನೈವ ನಿಯಮಾನ ಯಥಾಂಧಾಹ, ಬ್ಲೈಂಡ್ ಗೈಡಿಂಗ್ ದಿ ಬ್ಲೈಂಡ್ ಅಂತಾರಲ್ಲ, ಇವನೇ ಬ್ಲೈಂಡು, ಇವ್ನು ಗೈಡ್ ಮಾಡಲಿಕ್ಕೆ ಅವರು ಬ್ಲೈಂಡು, ಗತಿ ಏನಾಗಬೇಕು. ಅಂಧೇನೈವ ನಿಯಮಾನ ಯಥಾಂಧಾಹ, ಅದಾಗಬಾರ್ದು. ಅದಕ್ಕೆ ಆಚಾರ್ಯರು ನಮಗೆ ಇವತ್ತು ಮಾರ್ಗದರ್ಶನ ಮಾಡಲಿಕ್ಕೆ ಬಂದವರು ಎಂಥವರು ಅಂದರೆ ಪೂರ್ಣ ಪ್ರಜ್ಞರು. ಅವರಿಗೆ ಪೂರ್ಣ ಪ್ರಜ್ಞೆ, ಪೂರ್ಣ ಸಿದ್ಧಿ, ಅಂಥವರಿಂದ ನಾವು ಪಡಿಬೇಕು. ಅಂಥವ್ರನ್ನ ಸಾಲು ನಿಂತಿರ್ತಾರೆ, ಡಾಕ್ಟ್ರು ಕೈ ಇಟ್ಟರೆ ಅವ್ರು ವಾಸಿ ಆಗಲೇಬೇಕು ಅಂತ ಪ್ರಸಿದ್ಧಿ ಇದ್ದರೆ ಜನ ಕಾಯ್ಕೊಂಡು ನಿಂತಿರ್ತಾರಲ್ಲ. ಇವತ್ತು ಆಚಾರ್ಯರು ಅಂಥವ್ರು, ಆಚಾರ್ಯರ ಸಮಾನ ಮತ್ತೊಬ್ಬ ಗುರುಗಳ ಸಾ ಜೀವಕೋಟಿಯಲ್ಲಿ ಅತ್ಯುತ್ತಮರು ಶ್ರೀಮದ್ ಆಚಾರ್ಯರು. ಅದಕ್ಕೆ ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಆಚಾರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ತಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಇಷ್ಟು ಆಚಾರ್ಯ ವೈಭವ ಅಂದರೆ ಊಹಾತೀತವಾದ ವೈಭವ ಮಧ್ವಾಚಾರ್ಯರಿಗಿದೆ. ಅದರ ಮುಂದೆ ಯಾರೂ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಇವತ್ತು ಎಂಥ ಗುರುಗಳ ಕಥೆ ಓದಬೇಕಾದರೂ ಕೂಡ ಅವ್ರು ಎಷ್ಟು ಕಷ್ಟಪಟ್ಟರು ಪಾಪ, ಎಷ್ಟು ಸ್ಥಿತಿಯಲ್ಲಿದ್ದರು, ಕೊನೆಗೆ ಏನೋ ದೇವರ ದಯ ಪರಿಹಾರ ಆಯಿತು, ಈಗೆಲ್ಲ ಹೇಳಬೇಕಾಗ್ತದೆ. ಆಚಾರ್ಯ ಬಗ್ಗೆ ಕಷ್ಟದ ಹೆಸರೇ ಇಲ್ಲ, ಆನಂದ ತೀರ್ಥರವರು. ಅತ್ತು ಪೂರ್ಣ ಪ್ರಜ್ಞರು, ಭಾರಿ ಕಷ್ಟ ಇತ್ತು, ಭಾರಿ ಪ್ರಾಬ್ಲಮ್ ಬಂದಿತ್ತು, ಸಾಲ್ವ್ ಆಯಿತು, ಇಲ್ಲ ಅವ್ರ ಹೆಸರು ಹೇಳಿದವರಿಗೆ ಪ್ರಾಬ್ಲಮ್ ಬರೋದಿಲ್ಲ, ಅವರಿಗೆಲ್ಲ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಅವರಿಗೆ ದುಃಖ ಇಲ್ಲ, ದುಃಖದ ಹೆಸರು ಕೂಡ ಇರಲಿಕ್ಕೆ ಸಹ ಆನಂದ ತೀರ್ಥ ಅಂತಲೇ ಅವರ ಹೆಸರು. ಇದು ಮಧ್ವಾಚಾರ್ಯ ವಿಜಯದ ಬಗ್ಗೆ ನಾವೆಲ್ಲ ಮತದ ಅನುಯಾಯಿಗಳಾಗಬೇಕಾದ್ರೆ ಮತಾಚಾರ್ಯ ಜೀವನ ಓದಬೇಕು ಫಸ್ಟು. ಆಯಾ ಜೀವನ ಸುಮ್ಮನೆ ಓದಿಬಿಡಿ ಸಾಕು, ಯಾವ ಮತ ಓದ್ರೆ ಓದಿಬಿಡಿ, ಅವಾಗ ಗೊತ್ತಾಗುತ್ತೋ ಪಾಪ ಇವ್ರ ಸ್ಥಿತಿ ಹೀಗಿತ್ತಲ್ಲ, ಅಯ್ಯೋ ಪಾಪ ಅನಸ ಬದುಕಿದಲ್ಲ ಅಂದರೆ ನಮ್ಮ ದುಃಖ ಸಂತೋಷ ಆಗುತ್ತಾ? ಸಾಧ್ಯ ಇಲ್ಲ. ಮಧ್ವಯುಜ ಓದಿಬೇಕಾದ ಇಡೀ ಮಧ್ವಯುಜ ನಮ್ಮ ಮುಂದೆ ಇದೆ. ಇವತ್ತು ಒಂದೇ ಒಂದು ಸೇರ್ತಾರೆ ಆಚಾರ್ಯ ಅಯ್ಯೋ ಅಂತ ಹೇಳಿ ದುಂಟ, ಅಯ್ಯೋ ಏನಪ್ಪ ಗತಿ ಅನ್ಕೊಂಡು ಇಲ್ಲೇ ಇಲ್ಲ, ಪ್ರತಿ ಸರ್ತಾರ ಆನಂದ ಉಳಿದವರಿಗೆ ಅಮ್ಮ ಉಳಿಸೋಕ್ಕೆ ಸಾಧ್ಯ ಇಲ್ಲ. ಮಧ್ವಾಚಾರ್ಯರು ಇದನ್ನು ಯಾಕೆಲ್ಲ ಏನು ಹೇಳ್ತೀರಿ ಗೊತ್ತಾ? ನೀವು ಹೀಗೆ ಪ್ರಶ್ನೆ ಮಾಡ್ಬೋದು, ಮಧ್ವಯುಜನೆ ಬರ್ಕೊಂಡಿದ್ದೀರಿ ಅದಕ್ಕೆ ಬರ್ಕೊಂಡಿದ್ದು, ಬರೀ ಆಚಾರ ಹಾಗಿದ್ರು ಹಾಗಿದ್ರು ಅಂತ ಹೇಳಿ ಅದರಿಂದ ಹಾಗೆ ಹೇಳ್ತೀರಿ ಅಂದರೆ ಆಯ್ತಪ್ಪ ನೀವೇ ಬರ್ಕೊಂಡಿದ್ದು ತಗೊಳ್ಳಿ, ನೀವು ಬರ್ಕೊಂಡಿದ್ದು ನೀವು ತಗೊಳ್ಳಿ, ನೀವೇ ಬರ್ಕೊಂಡಿದ್ದೀರಿ ಅದರೊಳಗೆ, ಗೊತ್ತಾಯ್ತಾ? ನಾವು ಬರ್ಕೊಂಡಿದ್ದೀರಿ ನೀವು ಹೇಳೋದ, ನೀವು ಬರ್ಕೊಂಡಿದ್ದೀನಿ ಇಟ್ಕೋತೀರಿ, ನಮ್ಮ ನಾವೇನು ನಿಮ್ಮ ವಿಜಯ ಬರೋದಿಲ್ಲ, ನಿಮ್ಮ ವಿಜಯದ ಪ್ರಕಾರವೇ ನಿಮ್ಮ ಆಚಾರ್ಯ ಎಷ್ಟು ಕಷ್ಟಪಟ್ಟಿದ್ದಾರೆ, ಪತ್ತಿಗೆ ಮುಗಿತವ್ರು ಪುತ್ರ ಕೊಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ನಮ್ಮ ವಿಜಯದ ಪ್ರಕಾರ ಆಚಾರ ಹೇಗಿದ್ದ, ನಿಮ್ಮ ವಿಜಯದ ಪ್ರಕಾರ ನಿಮ್ಮ ಆಚಾರ ಹಾಗಿಲ್ಲ ಅಂದಮೇಲೆ ನಿಜವಾಗ್ಲೂ ಯಾರು ದೊಡ್ಡವರು? ರಚ ಮಧ್ವ ಸಮೋ ಗುರು, ಮಕ್ಕಳಿಗೆ ಅದನ್ನೆಲ್ಲ ಹೇಳ್ಕೊಡ್ಬೇಕು. ಆಗ ನಮಗೆ ಮಧ್ವರಾಯರ ಸ್ಮರಣೆ, ಕುಲಕೋಟಿ ಉದ್ಧಾರಣೆ ಆಚಾರ ತೋರಿಸ್ತಾರ. ಶಿಷ್ಯರೆಲ್ಲ ಗಂಗಾ ನದಿ ದಾಟಬೇಕಾಗಿತ್ತು, ದೊಡ್ಡ ಸಮಸ್ಯೆ ಶಿಷ್ಯರಿಗೆ, ಭಾರಿ ಸಮಸ್ಯೆ. ಬದರಿಗೆ ಹೋಗಬೇಕಾಗಿದೆ, ಈಗ ಗಂಗಾ ನದಿ ದಾಟ್ತಾ ಬದರಿಗೆ ಒಳಗೆ ಬರೀ ಯಾವ ಸೈಡಲ್ಲಿ ಗಂಗಾ ನದಿ ದಾಟಲೇಬೇಕು. ಅಲ್ಲಿ ನೌಕೆಗಳಿಲ್ಲ, ತುಂಬ ಹರಿತಾ ಇದೆ ನದಿ, ಹೇಗೆ ಹೋಗು? ಶಿಷ್ಯರಿಗೆ ಸ್ವಲ್ಪ ಆತಂಕ, ಆಚಾರ ಆತಂಕ ಪಡಲಿಲ್ಲ. ಫ್ಲಡ್ ನಿಲ್ಲವರೆಗೂ ಕಾಯ್ತಾ ಕೂರೋಣ ಅಂತ ಹೇಳಿಲ್ಲ, ಅಲ್ಲಿ ರೌಂಡ್ ಹೋಗಿ ಏನು ಹೇಳಿಲ್ಲ, ಎಲ್ಲ ಸಾಲ ಏನಿಲ್ಲ ಅಂತ ಹೇಳಿದರು. ಕೈ ಹಿಡ್ಕೊಂಡು ಬಂದು ಹೊರಟೇಬಿಟ್ರು, ನೀರಿನ ಮೇಲೆ ನಡ್ಕೊಂಡು ಹೊರಟ್ಬಿಟ್ರೆ ನಡಿ ಅಂತೇಳಿ. ಶಿಷ್ಯರೆಲ್ಲ ಸೇಫ್, ಎಷ್ಟು ಆನಂದ, ಆಶ್ಚರ್ಯನೇ ಆಶ್ಚರ್ಯ. ಅಂಥ ಸಮಯದಲ್ಲಿ ಒಂದು ನಿಮಿಷ ಕೂಡ ಸದೇ ದಿವಸ ಆಗಿ ಹಾಗೆ ಹೋಗ್ಬೇಕು ಹಾಗೆ ಹೋಗಿದ್ದ, ವಿಗ್ರಹ ಬರಲೇ ಇಲ್ಲ ಅವರಿಗೆ. ಇನ್ನೊಂದು ಸರ್ತಿ ಗಂಗೆ ವಾಪಸ್ ಬರ್ತಾ ಇದ್ದಾರೆ ಶಿಷ್ಯರಿಗೆ, ಮತ್ತೆ ಆತಂಕ. ಸೂರ್ಯ ಮುಳುಗ್ತಿದ್ದಾನಾಗಲೇನೆ ಆಚಾರ್ಯರು ಬಂದರು, ನೋಡಿದರು ಮೇಲೆ ಕಾರಿಬಿಟ್ರೆ, ಪೂರ್ತಿ ಮೇಲೆ ಕಾರ್ ಹೊರಟೇ ಬಿಟ್ರೆ ಆ ಕಡೆಗೆ. ಶಿಷ್ಯರಿಗೆ ಒಂದು ಕ್ಷಣ ಗಾಬರಿ ಆಯಿತು, ಸರಿಯೇನು ಮೊದಲು ಸೂರ್ಯನ ಮುಳುಗಿದ ಮತ್ತು ಸೂರ್ಯನ ಮುಳುಗಿ, ಇಬ್ಬರು ಮುಳುಗೋಗ್ಬಿಟ್ರಲ್ಲ, ಗುರುಗಳು ಕಾಣಲಿಲ್ಲ, ಸೂರ್ಯನೂ ಕಾಣ, ನಮ್ಮ ಗತಿ ಏನಂತ ತಿಳ್ಕೊಂಡ್ರೆ ಆಚಾರ್ಯ ಈ ಕಡೆಯಿಂದ ಆಡಿದ್ರು ಆ ಕಡೆಯಿಂದ ಹಿಡಿದ್ರು. ಅಲ್ಲಿ ರಾಜ ಎಲ್ಲ ಒಂದು ಟೆಂಟ್ ಹಾಕೊಂಡು ಕಾಯ್ತಿದ್ದ, ಶತ್ರುಗಳು ಬಂದರೆ ಕಷ್ಟ ಅಂತೇಳಿ. ಇಲ್ಲಿ ನೋಡಿದ್ರೆ ಇಲ್ಲಿಂದ ಹಿಡಿತಿದ್ದಾರೆ, ಏನು ಮಾಡ್ಬೇಕು ಅವ್ರಿಗೆ? ಆಶ್ಚರ್ಯ ಆಯ್ತು. ತಕ್ಷಣ ಬಂದು ಸ್ವಾಮಿ ತಾವು ಯಾರು ಅಂತ ಕೇಳಿದರೆ ಆಚಾರ್ಯ ಹೇಳಿದ, ಅದು ನೋಡಿದ್ರೆ ಗೊತ್ತು ಬೇರೆಯಿಂದ ಹಿಡಿತಾರೆ ಅಂದಮೇಲೆ ಗೊತ್ತಲ್ಲ, ಹಿಡಿದು ಬಂದವರ ಅಂತ ಹೇಳಿದ ಪುತ್ರ ಅದು, ಹೌದು ಹಿಡಿದು ಬಂದವರೇ ಆಚಾರ್ಯರು. ಆಗ ಅವರಿಗೆ ಕೇಳಿದರು, ಇಲ್ಲ ನಮ್ಮ ಶಿಷ್ಯರು ಕಾಯ್ತಾ ಇದ್ರೆ ಮೊದಲು ಅವರನ್ನು ಕರೆಸಿ ಈ ಕಡೆ ಅಂತ ಹೇಳಿ. ಎಲ್ಲ ದೋಣಿಗಳ ಸಾಲು ಹೋದು ಕರ್ಕೊಂಡು ಬಂದು ನೋಡಿದರೆ ಆಚಾರ್ಯರು ಕೂತಿದ್ದಾರೆ. ಆಮ್ನಾಯ ಮಾಮ್ನಾಯ ವಿಧಾಂ ವಿದಗ್ಧಂ ಸ್ವಭಾವ ಭೇದಂ ಪ್ರವದಂತ ಮಾತ್ರ ಹೇಳ್ತಾರೆ, ದೈವ್ಯಾಂ ಸಭಾಯಾಮಿವ ಪದ್ಮಯೋನಿಂ ಪ್ರೇಕ್ಷಂತ ಸಾಕ್ಷಾತ್ ಸುಖತೀರ್ಥವೇದಿ. ನೋಡಿದರೆ ಆಚಾರ್ಯ ಆನಂದವಾಗಿ ಪ್ರವಚನ ಮಾಡ್ತಾ ಕೂತಿದ್ದಾರೆ. ಅಂದರೆ ದುಃಖದ ಹೆಸರಿಲ್ಲ, ಕಳ್ಳರು ಬರಲಿ ಅವರಿಗೆ ದುಃಖ, ಆಚಾರ್ಯ ದುಃಖ ಇಲ್ಲ. ಹುಲಿ ಬಂದರೆ ಆಚಾರ ಒಂದೇಟ್ ಹಾಕ್ತಾರೆ ಸತ್ತೋಗುತ್ತೆ, ಹುಲಿ ಹೆಸರು ಕೇಳಿದ್ರೆ ಮನುಷ್ಯ ಓಡೋಗ್ತಾನೆ, ಒಂದೇಟ್ ಹಾಕ್ತಾರೆ. ಅದೇನು ಲೀಲ್ ಪಾಲೇ ಪ್ರಾಣೇಹೇ ಲೀಲಾಲೇಶೇ ನಾಶ್ಯತ್, ಜೋರ ಹೊಡೆದಲ್ಲ ಹೀಗಂತಾರೆ, ಹುಲಿ ಹಾಗೆ ಸತ್ತು ಬಿಡುತ್ತೆ. ಆಚಾರ್ಯ ಬರೀ ಗೆಲುವು ಗೆಲುವು ಗೆಲುವು, ಎಂಥ ಬಂಡೆ 55 ಟನ್ ತೂಕದ ಬಂಡೆನ ಒಂದೇ ಕೈಯಿಂದ ಎತ್ತಿಡ್ತಾರೆ ಆಚಾರ್ಯ, ಒಂದೇ ಕೈಯಿಂದ, ಎಂಥ ಸಾಮರ್ಥ್ಯ. ಇದನ್ನೆಲ್ಲ ಕೇಳ್ತಾ ಹೋದರೆ ಆಚಾರ್ಯ ಬಗ್ಗೆ ಪೂರ್ಣ ವಿಶ್ವಾಸ ಬರುತ್ತೆ. ಮಧ್ವ ಜಯಂತಿ ಆಚರಣೆ ದಿವಸ ಮಧ್ವವಿಜಯ ಓದಬೇಕು, ಮಧ್ವಾಚಾರ್ಯ ಚರಿತ್ರೆ ಪೂರ್ತಿ ಕೇಳಬೇಕು. ಅವರು ಎಷ್ಟು ಅದ್ಭುತವಾದ ಮಹಿಮೆಗಳ ಸರಮಾಲೆ ಮಾಡ್ತಾರೆ, ಅವರ ಹೆಸರಿಗೆ ಸಾರ್ಥಕವಾದ ಹೆಸರು. ಜ್ಞಾನಾರ್ಥಮೇವ ಯದಹೂತ್ ಅಸುದೇವ ಏಷ ಯದ್ವಾಸುದೇವ ಪದ ಮನ್ಮವದನ್ ಸುರೇಂದ್ರಾಹ ಯದ್ವಾಸುದೇವ ಪದಭಕ್ತಿರಥ ಸದಾಸು ತದ್ವಾಸುದೇವ ಪದ ಮನ್ಮವದನ್ ಸುರೇಂದ್ರಾಹ ತಾತೇರ ಎನ್ನಿಗದಿತಂ ಸುತನಾಮ ಕರ್ತ್ರ. ಚಿಕ್ಕ ಮಗು 3 ತಿಂಗಳು ಕೂಸಷ್ಟೇ, ದೇವರಿಗೆ ಅರ್ಪಣೆ ಮಾಡಿ ವಾಪಸ್ ಹೋಗ್ತಿದ್ದಾರೆ. ದೊಡ್ಡ ಭೂತಗಳ ಜಾಗ ಅದು. ಇವತ್ತಿಗೂ ರಾತ್ರಿ ಓಡಾಡೋದಿಲ್ಲ ಯಾರೋ, ಅಲ್ಲಿ ಸಂದಳಿಕೆ ಪಾಡಿ ಅಂತ ಅದಕ್ಕೆ ಹೆಸರು. ರಾತ್ರಿ ಹೊತ್ತಿನಲ್ಲಿ ಜನ ಓಡಾಡೋದಿಲ್ಲ, ಭಯಪಡ್ತಾರೆ. ಅದು ಮಧ್ಯರಾತ್ರಿಯ ಸಮಯ, ಅದು ಬರ್ತಿರಲಿಕ್ಕೆ ಒಂದು ಅಟ್ಯಾಕ್ ಮಾಡಿದ್ರು, ಬಿಡಲಿಲ್ಲ ಅದು ಭೂತ. ಆಗ ಒಬ್ರು 34 ಜನ ಇದ್ದರು, ಒಬ್ರು ಹೊಡೆದು ಗಟ್ಟಿಮುಟ್ಟ ಆದ ವ್ಯಕ್ತಿ ರಕ್ತ ಕಾರಿ ಬಿದ್ದ. ಅವರಿಗೆಲ್ಲ ಸ್ವಲ್ಪ ಇದನ್ನಿಸ್ತು, ನಮ್ಮ ಪುಣ್ಯ ಮಗುವಿಗೆ ಏನೂ ಮಾಡಲಿಲ್ಲ. ಸಾವಿನ ಭೂತಗೀತ ಅಟ್ಯಾಕ್ ಮಾಡೋದು ಚಿಕ್ಕವರನ್ನು ಸಾಮಾನ್ಯ, ಅತಿ ಚಿಕ್ಕವರು ಮಧ್ವಾಚಾರ್ಯ. ಅದರಲ್ಲಿ ಜಸ್ಟ್ 3 ತಿಂಗಳು ಕೂಸು ಅಷ್ಟೇ. ಯಾರು ದೊಡ್ಡವನ್ನ ಅಟ್ಯಾಕ್ ಮಾಡ್ತಾರೆ ನಮ್ಮ ಪುಣ್ಯ ಅಂತ ಅಂದ್ಕೊಂಡು ಅಷ್ಟದ್ದು ಪ್ರವೇಶ ಮಾಡಿದ್ದು ಕತೆ ಕೇಳಿರ್ತೇನೆ. ಹೇಳ್ತವ್ರು ನಿಮ್ಮನ್ನೆಲ್ಲ ಹೊಡೆದಾಕ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ಎಂಥದ್ದಿದು ಅಸ್ಮದ್ ವಿಷಯ ಅಸ್ಮದ್ ವಿಹಾರ ಸಮಯೋಪಗತಾನ್ ಸಮಗ್ರಾನ್ ಯಚ್ಛಕ್ತಿ ಗುಪ್ತಿ ರಹಿತಾನ್ ಅಲಮಸ್ಮಿ ಹಂತು ಲೋಕೇಶ್ವರ ಸಪತ ಬಾಲ ತಮಃ ಕೀಲಿ. ನಿಮ್ಮನ್ನೆಲ್ಲ ಕೊಂದು ಹಾಕ್ತಿ, ನಮ್ಮ ವೇಳೆ ಇದು, ನಮ್ಮ ಜಾಗ, ನಮ್ಮ ವೇಳೆ ನಮ್ಮ ಜಾಗ, ನೀವಿಲ್ಲಿ ಬಂದಿದ್ದೀರಿ, ಇವೆಲ್ಲರೂ ಹೊಡೆದಾಗ್ತಾ ಇದ್ದೆ, ಆದರೆ ಹೊಡೆದಾಕ್ಲಿಕ್ಕೆ ನನಗಾಗಲಿಲ್ಲ. ಈ ಮಗು ಇದೆಯಲ್ಲ, ಇದು ನಿಮ್ಮನ್ನು ಕಾಪಾಡಿದೆ, ಇಲ್ಲದ ಹೋದ್ರೆ ಕೊಂದು ಹಾಕಿಬಿಡ್ತಿದ್ದೆ ಅಷ್ಟೇ. ಮಗು ಯಾವುದು ಗೊತ್ತಾ, ಲೋಕೇಶ್ವರ ತಪತ ಬಾಲ ತಪಃ ಕಿಲೆ ಇತಿ, ಲೋಕಗಳ ಒಡೆಯ, ತ್ರೈಲೋಕ್ಯಾಚಾರ್ಯ ಅನ್ನೋ ಪದಕ್ಕೆ ಮ್ಯಾಚ್ ಆಗುತ್ತೆ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಏನು ತಿಳ್ಕೊಂಡಿದ್ರು ಮೊದಲವರು, ನಮ್ಮ ಪುಣ್ಯ ಈ ಮಗು ಉಳಿತು ಅಂತೇಳಿ, ಈಗ ಮಗುವಿನ ಪುಣ್ಯ ನಾವು ಉಳ್ಕೊಂಡ್ವಿ ಅಂತ ಗೊತ್ತಾಯ್ತು ಅವ್ರಿಗೆ. ನಮ್ಮಲ್ಲಿ ಬಾಳೆ ದನಕ್ಕೆ ಒಂದು ಯೋಚನೆ, ನಮ್ಮಿಂದ ಶಾಸ್ತ್ರ ಉಳಿದಿದೆ, ನಮ್ಮಿಂದ ಸರ್ವಮೂಲ ಉಳಿದಿದೆ, ನಮ್ಮಿಂದ ದೇವ್ರ ಪೂಜೆ ನಡೀತಾ ಇದೆ, ಅಲ್ಲ ದೇವರಿಂದ ನಾವು ಬದುಕಿದ್ದೇವೆ ಅಂತ. ಇವತ್ತು ಅದರಿಂದ ನಾವು ಬದುಕಿರೋದೇ ಹೊರತು ನಮ್ಮಿಂದ ಅವ್ರು ಬದುಕಿಲ್ಲ. ಇದು ಸೂರ್ಯನಿಂದ ನಮಗೆ ಬೆಳಕಲ್ಲ, ನಾವು ದೀಪ ಹಚ್ಚಿಟ್ಟು ಸೂರ್ಯ ಎಷ್ಟು ಚೆನ್ನಾಗಿ ಬೆಳಗ್ತಾ ಇದ್ದಾನೆ, ನಿನ್ನೆ ದೀಪ ಹಚ್ಚಿಟ್ಟಿದ್ದಲ್ಲ ಸೂರ್ಯ ಒಳ್ಳೆ ಬ್ರೈಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಉಚಿತಾನೆ ಆಗೋ ಹಾಗೆ. ಸೂರ್ಯನ ಮುಂದೆ ನಮ್ಮ ದೀಪ ಯಾವ ಲೆಕ್ಕ? ಇವತ್ತು ನಮ್ಮ ಸೇವೆ ಅನ್ಬೇಕೆ ಹೊರತು ನಮ್ಮ ಸಹಾಯ ಅನ್ಬಾರ್ದು. ಗೌರ್ಮೆಂಟ್ಗೆ ಸರ್ವಿಸ್ ಅಂತಾರೆ, ಗೌರ್ಮೆಂಟ್ಗೆ ಹೆಲ್ಪ್ ಅಂತ ಕರೆಯೋದಿಲ್ಲ. ಭಗವಂತನಿಗೆ ಸರ್ವಿಸ್ ನಾವು ಮಾಡೋದು ಅಷ್ಟೇ ಹೊರತು ಭಗವಂತನಿಗೆ ಯಾರ ಸೇವೆಯೂ ಬೇಕಿಲ್ಲ. ನಮಗೆ ಚಾನ್ಸ್ ಕೊಡ್ತಾನಷ್ಟೇ ಪರಮಾತ್ಮ, ಅವಕಾಶ ಮಾಡಲಿಕ್ಕೆ ಚಾನ್ಸ್. ಇದೆಲ್ಲ ಅನುಸಂಧಾನ ವಾಯುದೇವರಿಗಿತ್ತು. ಸುಗ್ರೀವಾದಿಗಳು ಸ್ವಲ್ಪ ರಾಮದೇವರಿ ಭಾಳ ನಾವು ಸಹಾಯ ಮಾಡಿಬಿಟ್ಟಿದ್ದೇವೆ, ನಮಗೆ ದೇವರು ಏನಾದ್ರು ಕೊಡಬೇಕಾಗ್ತದೆ ಅಂದ್ಕೊಂಡಿದ್ರು. ರಾಮದೇವರು ಹೇಳಿದ್ರು ಮೋಕ್ಷ ಕೊಟ್ಟರೆ ನಿಮ್ಗೆ ಗತಿ ಮುಗೀತದೆ ಸಾಕು ಅಂತ ಹೇಳಿದ್ರು. ಹನುಮಂತನೇ ಮಾತ್ರ ನಾವು ಮೋಕ್ಷ ಕೊಟ್ಟರೆ ಸಾಲದು. ಯಾತಕ್ಕೆ ಅಂದರೆ ಹನುಮಂತ ಸಹಾಯ ಅಂತ ಮಾಡಲಿಲ್ಲ, ಸೇವೆ ಅಂತ ಮಾಡಿದ್ದ. ಆದ್ದರಿಂದ ಹನುಮಂತನೇ ನಾನು ಮೋಕ್ಷ ಕೊಟ್ಟರೆ ಏನೂ ಅಲ್ಲ, ಹನುಮಂತ ನೀನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದೆ. ಉಳಿದವರಿಗೆ ಹಾಗಲ್ಲ, ನಾನು ಕೊಟ್ಟಿದ್ದೀನಿ ನೀನು ತೊಗೋಬೇಕು. ಆದರೆ ಹನುಮಂತನೇ ನಾನು ಆ ಕೇಳಿದ್ರು ಕೊಡ್ತೇನೆ ಅಂತ ರಾಮದೇವರು ಹೇಳ್ತಾ. ಸೇವೆ ಉಳಿದವರ ಸೇವೆ ಅಂತಲೇ ಮಾಡಿದ್ದಾರೆ. ಒಮ್ಮೊಮ್ಮೆ ಅಹಂಕಾರ ಬರ್ತಿತ್ತು ಅವ್ರಿಗೆ, ನಮ್ಮ ಹೆಲ್ಪ್ ಅಂತ ಹೇಳಿ ಸುಗ್ರೀವ ಹೆಲ್ಪ್ ತೊಗೊಂಡ ರಾಮದೇವರಿಂದ, ನಾನು ಹೆಲ್ಪ್ ಮಾಡಿದೆ ಅಂತ ತಿಳ್ಕೊಂಡು ಜೊತೆಗೆ ಹೆಲ್ಪ್ ತಗೊಂಡ ತಾನು ಹೆಲ್ಪ್ ಮಾಡಿದೆ ಅಂತ ಭ್ರಮೆ ಒಳಗಾದ. ಆದರೆ ಹನುಮಂತ ದೇವರು ಒಂದು ಕ್ಷಣದಲ್ಲೂ ಆ ಯೋಚನೆ ಮಾಡಲಿದ್ದರು. ಏನು ಮಾಡಿದರು? ಸರ್ವಾಂಗಕ್ಕೆ ಪ್ರಣತಿಮಸ್ಯ ಚಕಾರ ಭಕ್ತ್ಯ, ಚುಡಾಮಣಿ ಇಟ್ಟು ಪಾವನಜಃ ಪವದ ಪದಯೋರ್ ನಿಧಾಯ ಸರ್ವಾಂಗಕೈ ಪ್ರಣತಮಸ್ಯ ಚಕಾರ ಭಕ್ತ್ಯ ಅಷ್ಟೇ. ಆಗ ರಾಮದೇವರು ಎಷ್ಟು ಅನುಗ್ರಹ ಮಾಡ್ತಾರೆ. ರಾಮೋಪಿ ನಾಣ್ಯದನುತಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವತ್ವ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಚಿಷದಮಂ ಪರಮಾಭಿತುಷ್ಟ. ಅದಕ್ಕೇನೆ ಆಚಾರ್ಯರನ್ನೇ ಯಾಕೆ ಕಳಿಸಿದೆ ಪರಮಾತ್ಮ? ಅದಕ್ಕೆ ಹೇಳಿದೆ ಉಳಿದ ಎಲ್ಲ ದೇವತೆಗಳು ಕೂಡ ಹೇಗೆ ಬಂತು ಅಂತ ಕೇಳಿದರೆ ಕೆಲವು ವಿಷಯ ನಮಗೆ ಅರ್ಥ ಆಗುತ್ತೆ. ಉದಾಹರಣೆಗೆ ದೊಡ್ಡ ಬಂಡೆ ನೋಡ್ತೇವೆ, ನಮಗೆ ಎತ್ತಲಕ್ಕಾಗೋದಿಲ್ಲ, ಜ್ಞಾನ ಬರುತ್ತೆ ನೋಡಿದ ತಕ್ಷಣ ಕೆಲವು ಜ್ಞಾನ ಬಂದುಬಿಡುತ್ತೆ ಗೊತ್ತಾಯ್ತೆ, ಕೆಲವು ಜ್ಞಾನ ಬರೋದಿಲ್ಲ. ದುರ್ಯೋಧನನಿಗೆ ಕೃಷ್ಣ ಗ್ರೇಟ್ ಭೀಮ ಗ್ರೇಟ್ ಭೀಮ ಹೇಳ್ತಾ ನೋಡು, ಪರ್ಯಾಪ್ತಂತ್ಯದ ವೇತೇಶಾಂ ಫಲಂ ಭೀಮಾಭಿರಕ್ಷಿತ ಗೊತ್ತಾಯ್ತಾ. ಭೀಮಸೆ ರಕ್ಷೆ ಮಾಡಿದ್ರೆ ಯಾರೇನು ಮಾಡೋಕ್ಕಾಗೋದಿಲ್ಲ ತಿಳ್ಕೊಂಡೆ ವಿರೋಧ ಮಾಡ್ತಾನೆ ಮತ್ತೆ. ಅಂದರೆ ಅವ್ರ ಜ್ಞಾನಕ್ಕೂ ಅವರ ಆಚರಣೆಗೂ ಇದಾಗೋದಿಲ್ಲ, ಸಿಂಕ್ರೈಸ್ ಆಗೋದಿಲ್ಲ. ಆದ್ದರಿಂದ ಅದು ಮೂರ್ಖರು ಅಂತ ಕರೀತಾರೆ. ಇಲ್ಲದೆ ಹೋದರೆ ಸರಿ ಹೋಗ್ತಿತ್ತು. ಭೀಮಶ್ಚ ಬಲಭದ್ರಶ್ಚ ಮಂತ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶ್ರೀಷ್ಠರು. ದುರ್ಯೋಧನ ಹೇಳೋ ಮಾತಿದ್ದು ಭೀಮ ನಂಬರ್ ಒನ್ ಅಂತ ಹೇಳ್ತಾರೆ. ಅಂತ ಭೀಮನಿಗೆ ವಿರುದ್ಧನೇ ಹೋಗ್ತಾನೆ ಮತ್ತೆ, ಅರ್ಥ ಆಯ್ತಾ. ಆದ್ದರಿಂದ ಅವರಿಗೆ ಜ್ಞಾನ ಬೇರೆ, ಅದಕ್ಕೆ ಹೇಳಿ ಪಾಂಡಿತ್ಯ ಬೇರೆ ಜ್ಞಾನ ಬೇರೆ. ಪಾಂಡಿತ್ಯದಿಂದ ಜ್ಞಾನ ಬರುತ್ತೆ, ಅನುಷ್ಠಾನ ಮಾಡೋ ಬುದ್ಧಿ ಬರೋದಿಲ್ಲ. ಯೋಗ್ಯತೆ ಇದ್ರೆ ಬರ್ತಿದ್ರೆ ಬರೋದಿಲ್ಲ, ಸ್ವರೂಪ ಯೋಗ್ಯತೆ ಇದ್ರೆ ಬರುತ್ತಿಲ್ಲ ದೊಡ್ಡಬಲ್ಲ. ಇವತ್ತು ಉದಾಹರಣೆಗೆ ಈ ಕಳ್ಳತನ ಮಾಡೋರು ಅಂತ ಎಲ್ರಿಗೂ ಗೊತ್ತಿದೆಯೋ ಇಲ್ವ? ಮತ್ತೆ ಕಳ್ಳ ಯಾಕೆ ಬಿಡ್ತಾನೆ, ಅವನಿಗೆ ಕಳ್ಳತನ ಕೆಡತು ಅಂತ ಗೊತ್ತೋ ಇಲ್ವ? ಗೊತ್ತೋ ಇಲ್ಲ. ಅವನು ಗೊತ್ತಿದ್ದಕ್ಕೆ ಕಾಣದಂತೆ ಮಾಡ್ತಾನೆ, ಎಲ್ಲರೂ ಜೋರಾಗೆ ಮಾಡ್ತಿದ್ದ. ತಪ್ಪು ಅಂತ ಗೊತ್ತಿದ್ದು ಗೊತ್ತಿಲ್ಲದಾಗ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ ಮನೆಗೆ. ಅದೇ ರೀತಿನೇ ದುಷ್ಟರಿಗೆ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡ್ತಾರೆ, ಅದಕ್ಕೆ ಪಾಪ ಜಾಸ್ತಿ ಅವರಿಗೆ. ಅರ್ಥ ಆಯ್ತಾ? ತಪ್ಪು ಅಂತ ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಅದಕ್ಕೆ ಎಕ್ಸ್ಕ್ಯೂಸ್ ಸಿಗ್ತದೆ, ತಪ್ಪು ಅಂತ ಗೊತ್ತಿದ್ದು ಪಾಪ ಮಾಡಿದಾಗ ಅದಕ್ಕೆ ಮಹಾಪಾಪ ಬರುತ್ತೆ. ಇವತ್ತು ಏಕಾದಶಿ ಎಷ್ಟೋ ದಿನ ಮಾಡೋದಿಲ್ಲ, ಅವ್ರ ಏಕಾದಶಿ ಗೊತ್ತೇ ಇಲ್ಲ, ಅವ್ರಿಗೆ ಪಾಪ ಬರ್ತದೆ ಕಡಿಮೆ. ನಮಗೆಲ್ಲ ಗೊತ್ತಿದ್ದು ಅವ್ರು ಸ್ಪೆಷಲ್ ಮಾಡ್ತಾರೋ ಈರೋಳಿ ಹೋಳಿನ, ಅವ್ರಿಗೆ ಎಷ್ಟು ಪಾಪ ಬರ್ತದೆ ಯೋಚನೆ ಮಾಡಿ. ಇವ್ರು ಗೊತ್ತಿದ್ದು ಸ್ಪೆಷಲ್ ಪ್ರೋಗ್ರಾಮ್ ಅವತ್ತಿನ ದಿವಸ ಏಕಾದಶಿ ರಿಸರ್ವ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಮಹಾಪಾಪ ಬರೋ ಕಾಲ, ಜ್ಞಾನಪೂರ್ವಕ ಮಾಡಿದಾಗ ಪಾಪ ಹೆಚ್ಚು ಬರುತ್ತೆ. ಅದಕ್ಕೇನೆ ಅವ್ರಿಗೆ ಜ್ಞಾನ ಇರುತ್ತೆ, ಅನುಷ್ಠಾನ ಮಾಡೋ ಬುದ್ಧಿ ಕೊಡೋದಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಅವನಿಗೆ ಜ್ಞಾನ ಇತ್ತು. ಆ ಜ್ಞಾನ ಇಷ್ಟಕ್ಕೆ ದ್ವೇಷ ಮಾಡೋದಕ್ಕೆ ಹೊರತು ಅದಕ್ಕೆ ಉಪಯೋಗ ಇಲ್ಲ. ದುರ್ಯೋಧನೆಗೆ ದ್ವೇಷ ಮಾಡೋ ಪೂರ್ತಿ ಜ್ಞಾನ ಬರುತ್ತಿತ್ತೆ ಹೊರತು ಅನುಸರಣ ಭಕ್ತಿ ಮಾಡೋ ಜ್ಞಾನ ಬರೋದಿಲ್ಲ. ಅದಕ್ಕೆ ಸ್ವರೂಪ ಯೋಗ್ಯತೆಯೇ ಇರಬೇಕು. ಈಗೆಲ್ಲ ನಡೀತು. ಹೀಗೆ ವಾಯುದೇವರ ಮಹಿಮೆ, ಅವ್ರನ್ನೇ ಯಾತಕ್ಕೆ ಕಳಿಸಿದ್ರು ಅಂದರೆ ಯಾರೂ ಕೂಡ ಹೇಳಿ ಆ್ಯಂಟಿ ಕರಪ್ಷನ್ಗೆ ಕಳಿಸಿದ್ರೆ ಇವನೇ ಕರಪ್ಟ್ ಆಗಿಬಿಟ್ರೆ ಹೋದವನು, ಯಾರು ನಾನ್ ಕರಪ್ಟ್ ಅವನು ಕಳಿಸ್ಕೊಡ್ಬೇಕು ಯಾವಾಗ. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರುಕೋ ತರಹ. ರಾವಣನ ಸಭೆಗೆ ಹೋದಾಗಲೂ ಧರ್ಮ ಬಿಡಲಿಲ್ಲ, ದುರ್ಯೋಧನ ಮಧ್ಯೆ ಇದ್ದಾಗಲೂ ಧರ್ಮ ಬಿಡಲಿಲ್ಲ. ಅಂದಮೇಲೆ ಇವರಷ್ಟೇ ಧರ್ಮ ಬಿಡದೆ ಧರ್ಮ ಹೇಳೋದಕ್ಕೆ ಸಾಧ್ಯ? ಯಾರು ತಾವೇ ಧರ್ಮ ಬಿಡ್ತಾರೋ ಧರ್ಮಾಚರಣೆ ಹೇಳಕ್ಕೆ ಬರೋದಿಲ್ಲ ಅವರಿಗೆ. ಯಾರು ತಾವು ಅನುಷ್ಠಾನ ಮಾಡ್ತಾರೋ ಹೇಳೋದಕ್ಕೆ ಬರುತ್ತೆ. ಆಚೆನೋತಿ ಆಚಾರಾನ್ ಆಚಾರಾನ್ ಗ್ರಹಯತ್ಯುತ ಸ್ವಯಂ ಆಚಾರತೆ ಎಸ್ತು ತಮ್ಮ ಆಚಾರ್ಯಂ ಪ್ರತ್ಯಕ್ಷತೆ. ಯಾರು ಆಚಾರ ತಿಳ್ಕೊಂಡಿದ್ದಾರೆ, ಇನ್ನೊಬ್ಬರಿಗೆ ಆಚಾರ ಹೇಳ್ತಾರೆ, ತಾವು ಮಾಡ್ತಾರೆ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತಾರೆ, ಅವನು ಆಚಾರ್ಯ ಅಂತ ಕರೀಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಧ್ವಾಚಾರ್ಯ ಅಂತ ಹತ್ರ ಬರಲಿಕ್ಕೆ ಅದು ಕಾರಣ ಆಯಿತು. ಇವರನ್ನೇ ಕಳಿಸ್ಕೊಡು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಪ ಭಾಷೆ ಮತ್ತು ಇದೆಲ್ಲ ಕಾರಣ ಕೊಟ್ಬಿಡ್ತಾರೆ. ಉಳಿದವರೆಲ್ಲ ದಾರಿ ತಪ್ಪುತ್ತಾರೆ, ಆದ್ದರಿಂದ ಸಾಧ್ಯ ಇಲ್ಲ. ಮತ್ತು ಎಲ್ಲ ದುರ್ಮತ ಖಂಡನೆ ಮಾಡಬೇಕಾದ್ರೆ ದುರ್ಮತ ಏನು ಹೇಳ್ತಾರೆ ಅಂತ ಗೊತ್ತಿರಬೇಕು. ಗೊತ್ತಿಲ್ಲದೆ ಖಂಡನೆ ಮಾಡಲಿಕ್ಕೆ ಬರೋದಿಲ್ಲ, ಅದು ಗೊತ್ತಿದ್ದವರಾಗಬೇಕು. ಆಚಾರ್ಯ ಸರ್ವ ಸರ್ವತ ಮತ್ತು ಸರ್ವ ದುರ್ಮತಗಳು ಗೊತ್ತು ಅವರಿಗೆ. ದುರ್ಮತಗಳನ್ನು ಗೊತ್ತಿದ್ದರಿಂದ ಖಂಡನೆ ಮಾಡಲಿಕ್ಕೆ ಬರುತ್ತೆ, ಸನ್ಮತವನ್ನು ಹೇಳೋದಕ್ಕೆ ಬರುತ್ತೆ. ಇವತ್ತು ದುರ್ಮತ ಗೊತ್ತಿಲ್ಲ ಅಂದರೆ ಖಂಡನೆ ಮಾಡೋದೇನು ಬಂತು? ಇವತ್ತು ಪೊಲೀಸರಿಗೆ ಕಳ್ಳತನ ಮಾಡೋ ವಿಧಾನ ಗೊತ್ತಿರಬೇಕು, ಕಳ್ಳತನ ಮಾಡಬಾರ್ದು ಅವರು. ಅರ್ಥ ಆಯ್ತಾ? ಕಳ್ಳ ಹೇಗೆ ಮಾಡ್ತಾರೆ ಅಂತ ಗೊತ್ತಿರಬೇಕು, ಕಳ್ಳತನ ಅವ್ರು ಮಾಡಬಾರ್ದು, ಅವಾಗ ಪೊಲೀಸ್ ಆಗ್ತಾರೆ. ಗೊತ್ತಿಲ್ಲದವರು ಆ ಎಮ್ ಎಲ್ ಪ್ಲಸ್ ಅಂತ ಕುತ್ಕೊಂಡ್ಬಿಟ್ರೆ ಉಪಯೋಗ ಇಲ್ಲ. ಸರ್ವಜ್ಞ ಮನ್ಯಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಂ ಆಭಾಷ ಅಂತ ಮಧ್ವಾಚಾರ್ಯ ಅವತಾರ ಆರಿಸಿಕೊಂಡ ದಿವಸ ಇವತ್ತು ವಿಜಯದಶಮಿ. ಆದ್ದರಿಂದ ನಾವು ಇವತ್ತು ಮಧ್ವಾಚಾರ್ಯರು ಜ್ಞಾನ ಕೊಡೋದಕ್ಕೋಸ್ಕರ ಅವತಾರ ಮಾಡಿದ ದಿವಸ ಇದು. ನಾವು ಜ್ಞಾನ ಸಂಪಾದನೆಗೆ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಅದೇ ವ್ಯಾಸಪೂಜೆ ಮುಗಿದು ಶುರುವಾಗುತ್ತೆ. ಸರಿಯಾಗಿ ಎಂದ ಆಚಾರ ಅವತಾರ ಮಾಡಿದರು ಅವತ್ತು ವ್ಯಾಸಪೂಜೆ ಮುಗಿದು ಪಾಠ ಪ್ರವಚನ ಶುರು ಮಾಡೋ ದಿವಸನೇ ಆಚಾರ ಅವತಾರ ಮಾಡಿದ್ದಾರೆ. ಪಾಠ ಪ್ರವಚನ ಮಾಡಿಸೋಕ್ಕೆ ಬಂದವರು, ಆದ್ದರಿಂದ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇವತ್ತು ಆಚಾರ ಅವತಾರ ಮಾಡಿದ್ದು ಬುಧವಾರ ಆಗಿತ್ತಂತೆ, ಬುಧವಾರ ಗೊತ್ತಾಯ್ತಾ? ಅದು ಮಧ್ಯಾಹ್ನ ಶ್ರವಣ ನಕ್ಷತ್ರ ಇತ್ತು ಅವತ್ತು, ಭಾರಿ ವಿಶೇಷ ಶ್ರವಣ ನಕ್ಷತ್ರ. ಮಧ್ಯಾಹ್ನ ಕಾಲ ಶ್ರವಣ ನಕ್ಷತ್ರ ಇದ್ದಿದ್ದು ಆಚಾರ ಅವತಾರ ಮಾಡಿದ ದಿವಸ. ಪ್ರತಿ ವರ್ಷ ಶ್ರವಣ ನಕ್ಷತ್ರ ಇರೋದಿಲ್ಲ, ವಿಜಯದಶಮಿ ದಿವಸ ಅದು ಏಕಾದಶಿ ಬಂದ್ಬಿಡುತ್ತೆ, ಅದಕ್ಕೆ ವಿಸರ್ಜನೆ ಅವತ್ತು ಬರುತ್ತೆ ಕೆಲಸ. ಆದರೆ ಕೆಲಸತ್ತು ಮ್ಯಾಚ್ ಆಗುತ್ತೆ, ಕೆಲಸತ್ತು ಆಗೋದಿಲ್ಲ. ಮ್ಯಾಚ್ ಆದರೆ ಭಾರಿ ಪುಣ್ಯ. ಇವತ್ತು ತಿಥಿ ಮ್ಯಾಚ್ ಆಗಿಲ್ಲ, ತಿಥಿ ಮ್ಯಾಚ್ ಆಗಿದೆ, ವಾರ ಮ್ಯಾಚ್ ಆಗಿಲ್ಲ. ಇವತ್ತು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸೋಮವಾರ ಬುಧವಾರ ಆದರೆ ಶ್ರೇಷ್ಠ ಆಗೋದು, ಆದರೆ ಇದು ಮಾತ್ರ ಶ್ರೇಷ್ಠ. ಸೋಮವಾರ ಬುಧವಾರ ಬಂದರೆ ಮಧ್ವ ಜಯಂತಿ ಭಾರಿ ಶ್ರೇಷ್ಠ ಅಂತ ಚಲಾರಿ ಆಚಾರ್ಯ ಬರೀತಾರೆ. ಭಾರಿ ಕೃಷ್ಣ ಜಯಂತಿನೂ ಹಾಗೆ, ಸೋಮವಾರ ಬುಧವಾರ ಅಂದರೆ ಭಾರಿ ಜಾಸ್ತಿ, ಮಧ್ವ ಜಯಂತಿನೂ ಹಾಗೆ. ಇವತ್ತು ಅಂಥ ವಿಶೇಷವಾದ ಮಧ್ವ ಜಯಂತಿ ನಡೆದಿದೆ. ಮೂಲ ದೇವರು ನಮ್ಮ ನಾರಾಯಣ, ಆದರೆ ಮೂಲ ಗುರುಗಳು ಮಧ್ವಾಚಾರ್ಯರು. ಅಂಥ ಗುರುಗಳ ಪೂರ್ವವಾದ ಜಯಂತಿನೂ ಹೌದು, ದೇವರಾದ ಬುದ್ಧರೂಪದ ಭಗವಂತನ ಜಯಂತಿನೂ ಹೌದು. ಆದ್ದರಿಂದ ಎರಡನ್ನೂ ಆಚರಣೆ ಮಾಡಿದರೆ ನಮಗೆ ಮೋಹಕ ಜ್ಞಾನ ಬರದಂತೆ ನಾರಾಯಣ ಕವಚದಲ್ಲಿ ಹೇಳ್ತಾರೆ, ಬುದ್ಧಸ್ತು ಪಾಖಂಡ ಗಣಾತ್ ಪ್ರಮಾದಾತ್. ಬುದ್ಧರೂಪದ ಪರಮಾತ್ಮ ನಮಗೆ ಪಾಖಂಡ ಮತದ ಪ್ರಭಾವ ಬೀರದಂತೆ ನೋಡಿಕೊಳ್ಳಿ ಅಂತ ಅನುಗ್ರಹ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಬುದ್ಧರು ಉಪವಾಸನೆ ಮಾಡೋದ್ರಿಂದ ನಮಗೆ ದಾರಿ ತಪ್ಪು ಪ್ರಸಂಗ ತಪ್ಪಿ ಹೋಗುತ್ತೆ ಅಂತ. ಅವೈದಿಕ ಮತವನ್ನು ನಾವು ಅನುಸರಣೆ ಮಾಡೋ ಪ್ರಸಂಗ ಬರದಂತೆ ಬುದ್ಧರೂಪಿ ಪರಮಾತ್ಮ ಕಾಪಾಡ್ತಾನಾದ್ದರಿಂದ ಬುದ್ಧ ಜಯಂತಿಯಾಗಿ ಆಚರಣೆ ಮಾಡಬೇಕು. ಮಧ್ವಾಚಾರ್ಯರು ಏನಾಹಿಮ ದುರ್ಮಾರ್ಗಾತ್ ಉದ್ಧೃತ್ಯಾಭಿ ನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮಿತ. ಅದಕ್ಕಾಗಿ ಆಚಾರ್ಯನ ನಾವು ಸೇವೆ ಮಾಡೋ ಅನುಗ್ರಹ ಸಂಪಾದನೆ ಮಾಡಿಬಿಟ್ರೆ ದುರ್ಮಾರ್ಗದಿಂದ ಎತ್ತಿ ನಮ್ಮನ್ನು ಸನ್ಮಾರ್ಗದಲ್ಲಿ ಹಾಕ್ತಾರೆ. ಕಪಿಗಳೆಲ್ಲ ದಾರಿ ತಪ್ಪಿದ್ರು, ಸನ್ಮಾರ್ಗದಲ್ಲಿ ಹಾಕಿದ್ದು ಹನುಮಂತ ದೇವರು. ಧರ್ಮರಾಜನೇ ದಾರಿ ತಪ್ಪಿದ್ದ, ಹೆಸರು ಧರ್ಮರಾಜ, ಧರ್ಮ ಬಿಟ್ಟು ಕೂತಿದ್ದ. ಹಾಗೆ ಭೀಮ ದ್ರೌಪದಿಯವರು ಉಪದೇಶ ಮಾಡಿದ್ದಕ್ಕೆ ಧರ್ಮರಾಜ ಸರಿಯಾದ ದಾರಿಗೆ ಬಂದ. ಅಂದರೆ ಅಲ್ಲಿ ಸುಗ್ರೀವನನ್ನು ಸರಿಯಾದ ದಾರಿ ತಂದಿದ್ದು, ಕಪಿಗಳನ್ನು ಸರಿಯಾದ ದಾರಿ ತಂದಿದ್ದು ಹನುಮಂತ. ಇಲ್ಲಿ ಧರ್ಮರಾಜ ಅರ್ಜುನನ ದಾರಿ ತಂದಿದ್ದು ಭೀಮಸೇನ. ಅದು ದಾರಿ ತರೋರು ನೀವು, ಆದ್ದರಿಂದ ದಾರಿ ತಪ್ಪದೆ ದಾರಿ ತರೋರಾದ್ರಿಂದ ಸರ್ವಜ್ಞ ಮನ್ಯಮನವೇಕ್ಷ ಸಕಾರ್ಯವೇ ನೀವೇ ಅವತಾರ ಮಾಡಬೇಕು ಅಂತ ಕಳಿಸಿಕೊಡ್ತಾರೆ, ಆಚಾರ ಕೆಲಸವನ್ನು ಮಾಡ್ತಾರೆ. ಆಜ್ಞಾ ಮನ್ಯೇರ ಹಾರ್ಯ ಆ ದೃಷ್ಟಾಂತ ಕೊಡ್ತಾರೆ. ಸಮುದ್ರ ಹಾರಿ ಅಂಗುಲಿ ಏಕ ಕೊಟ್ಟು ಚೂಡಾಮಣಿಯ ಥರ ಶಕ್ತಿ ಇದ್ದಿದ್ದು ಹನುಮಂತನಿಗೆ ಒಂದೇ. ದುರ್ಯೋಧನಾದಿಗಳನ್ನು ಕೊಂದು ರಾಜ್ಯಲಕ್ಷ್ಮಿಯನ್ನು ಬಿಡುಗಡೆ ಮಾಡೋ ಶಕ್ತಿ ಇದ್ದು ಭೀಮಸೇನ ದೇವರಿಗೆ ಒಂದೇ. ಅದೇ ರೀತಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯಾದಿಗಳನ್ನು ಬರೆದು ಯಥಾರ್ಥ ಜ್ಞಾನ ಕೊಡೋ ಶಕ್ತಿ ಇದ್ದು ಮಧ್ವಾಚಾರ್ಯಗೆ ಒಂದೇ. ಅದಕ್ಕೆ ಆಜ್ಞಾ ಮನ್ಯೈರಧಾರ್ಯಾಂ ಶಿರಸಿ ಪರಿಸರ ದ್ರಶ್ಮಿ ಕೋಟೀರ ಕೋಟೌ ಕೃಷ್ಣ ಸ್ಯಾ ಕೃಷ್ಣಕರ್ಮ ದಧದನುಸರಣಾದರ್ಥಿತೋ ದೇವಸಂಘೈ ಭೂಮಾವಾಗತ್ಯ ಭೂಮನ್ ಅಸುಕರ ಮಕರೋತ್ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ವ್ಯಸ್ಯ ದಸ್ಯೋ ಮಣಿಮತ ಉದಿತಂ ವೇದ ಸದ್ಯುಕ್ತಿ ಭಿಸ್ತಂ ಅಂತ ಅವ್ರು ಸ್ತೋತ್ರ ಮಾಡ್ತೇವೆ. ಇನ್ನೊಬ್ಬರು ಮಾಡೋ ಕೆಲಸನೂ ಮಾಡೋದಾದರೆ ಅದು ಗ್ರೇಟ್ ಅನಿಸೋದಿಲ್ಲ, ನಾವು ಜಗಳಾಡ್ತಿರ್ತೇವೆ, ನೀನಲ್ಲ ಇನ್ನೊಬ್ಬರು ಕಳಿಸ್ತೀನೋ ಬೇಗ, ದುಡ್ಡು ಹೆಚ್ಚು ಕಡಿಮೆ ಕೇಳಿಬಿಟ್ರೆ ಹೋಗಿ ಬೇರೆಯವ್ರನ್ನ ಕಳಿಸ್ತೀವಿ ಅಂತ ಹೇಳ್ತೇವೆ. ಅದು ಒಂದೇ ಕಡೆ ಸಿಗದಿದ್ದರೆ ಕೇಳಿದಷ್ಟು ಕೊಡ್ತೀವಿ ನಾವು. ಇವತ್ತು ಆಚಾರ್ಯರು ಒಬ್ಬರೇ, ಯಾರಿಗೂ ಶಕ್ತಿ ಇಲ್ಲ ಜೀವಕೋಟಿಯಲ್ಲಿ, ಅದಕ್ಕಾಗಿ ಅವರನ್ನು ಕಳಿಸಿಕೊಡ್ತಾರೆ. ಆ ಕೆಲಸವನ್ನು ಆಚಾರ್ಯರು ಅಷ್ಟು ಚೆನ್ನಾಗಿ ಮಾಡ್ತಾರೆ, ಲೋಕಕ್ಕೆ ಗೊತ್ತು. ಅರ್ಥ ಮಾಡಿಕೊಟ್ಟು ಪದ್ಮನಾಭತೀರ್ಥರಂಥ ಮಹಾನುಭಾವರು ಒಂದು ಕಡೆಗೆ, ತ್ರಿವಿಕಪಂಡಿತ ಆಚಾರ್ಯ ಅಂಥವ್ರು ಇನ್ನೊಂದು ಕಡೆಗೆ, ಮತ್ತು ಜಯತೀರ್ಥರಂಥ ಮಹಾನುಭಾವರು ಟೀಕಾ ಬರೆದವರು ಅನ್ನೋ ಟಿಪ್ಪಣಿ ಏನು. ಅದು ವ್ಯಾಸರಾಜರಂಥವ್ರು, ವಾದಿರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು, ದಾಸರಾಯರುಗಳು, ಒಬ್ಬರಲ್ಲ ಇಬ್ಬರು, ಈ ಜ್ಞಾನಿಗಳೆಲ್ಲ ಅದು ಉಪಯೋಗ ಮಾಡಿಕೊಂಡು ಲೋಕಕ್ಕನ್ನು ಸಾರ್ತಾರೆ. ಇಡೀ ಪರಂಪರೆಯಲ್ಲಿ ಮಧ್ವಾಚಾರ್ಯರನ್ನ ಮೂಲಗುರುಗಳು ಅಂತ ನಾವು ಹೇಗೆ ಕರಿತೇವೆ, ಆ ರೀತಿ ಬೇರೆ ಯಾವ ಮತದಲ್ಲೂ ಕೂಡ ತಮ್ಮ ಮೂಲ ಆಚಾರ್ಯರನ್ನು ಪರ್ಫೆಕ್ಟ್ ಅಂತ ಅವ್ರು ಒಪ್ಪೋದಿಲ್ಲ. ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ, ಅರ್ಥ ಆಯ್ತಾ ನಿಮಗೆ? ಅವರ ಮತದವರೇ ತಮ್ಮ ಮೂಲ ಆಚಾರ್ಯರು ಪರ್ಫೆಕ್ಟ್ ಅಂತ ಒಪ್ಪೋದಿಲ್ಲ ಅವರು, ಗೊತ್ತಾಯ್ತಾ? ಅವ್ರ ದೋಷ ಅವರೇ ಹೇಳ್ಕೊಂಡ್ಬಿಡ್ತಾರೆ. ಕೆಲಸ ತಪ್ಪು ಬರೆದಿದ್ದಾರೆ ಅಂತ ಅವರೇ ಬರೆದು ಬಿಡ್ತಾರೆ, ನಮ್ಮ ಗುರು ಸರಿಯಾಗಿ ಬರೆದಿಲ್ಲ ಅಂತ ನೋಟ್ ಬರೆದು ಬಿಡ್ತಾರೆ. ಪಾಪ ಆಚಾರ್ಯರ ಬಗ್ಗೆ ಇಡೀ ಸಮಾಜ, ಎಂಥ ರಾಘವೇಂದ್ರ ಸ್ವಾಮಿಗಳು, ಎಂಥ ವಾದಿರಾಜರು, ಅವರೆಲ್ಲ ಹೇಳ್ತಾರೆ, ಆಚಾರ ಬಂದರೆ ನಾವೆಲ್ಲ ಸೊನ್ನೆ ಇದ್ದಾಗಲೇ ಅಷ್ಟು ದೊಡ್ಡವರು ಭದ್ರಾಚಾರ್ಯರು ಅಂತ ಹೇಳ್ತಾರೆ. ಇವ್ರು ಎಷ್ಟು ದೊಡ್ಡವರು ಅಂತ ನಮಗೆ ಗೊತ್ತಿದೆ. ಅವ್ರು ಹೇಳ್ತಾರೆ ಜೈತೀರ್ಥರಿಂದ ನಾವೇನೂ ಅಲ್ಲ ಅಂತ, ಅದೇ ರಾಯರ ಮಾತು. ಜೈತೀರ್ಥರಿಂದ ನಾವೇನೂ ಅಲ್ಲ, ಜೈತೀರ್ಥರ ಆಚಾರದಿಂದ ನಾವೇನೇನೂ ಅಲ್ಲ ಅಂತ ಹೇಳ್ತಾರೆ. ಅವರ ಅನುಗ್ರಹದಿಂದ ಏನೇ ಮಾಡಿದ್ರು ಅನುಗ್ರಹನೇ ಹೊರತು ಬೇರೆ ಅಲ್ಲ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತ. ಹೀಗೆ ಮಧ್ವಾಚಾರ್ಯರ ಮಹಿಮೆ ಅಪೂರ್ವವಾದದ್ದು. ಅವತಾರ ಮಾಡಿದ ದಿವಸ ಜಯಂತಿ ಅಂತ ಯಾತ ಕರೀತಾರೆ ಗೊತ್ತಾ? ಯಾರು ಇವತ್ತಿಗೂ ಇರ್ತಾರೋ ಅವ್ರು ಜಯಂತಿ ಆಚರಣೆ ಮಾಡ್ತಾರೆ. ಇಲ್ಲದೇ ಇದ್ದವರೇ ಜಯಂತಿ ಆಚೆ. ಇವತ್ತೆಲ್ಲ ಶುರು ಸರ್ಕಾರ ಮಾಡೋದೆಲ್ಲ ಜಯಂತಿ, ಬದುಕಿ ಸತ್ತವ್ರ ಜಯಂತಿ ಮಾಡೋದು ಸಾಮಾನ್ಯ. ಬದುಕಿದವರು ಜಯಂತಿ ಮಾಡಬೇಕು ಅವಾಗ. ಮತ್ತು ಮಧ್ವಾಚಾರ್ಯರು ಇದ್ದಾರೆ, ಅದು ಇವತ್ತಿಗೂ ಇದ್ದಾರೆ, ಅದಕ್ಕೆ ಜಯಂತಿ ಆಚರಣೆ ಮಾಡ್ತಾರೆ. ಅದ್ಯಾಪಿ ಬದರಿ ಶೈಲಿ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧು. ವಾದಿರಾಜ ಸ್ವಾಮಿಗಳು ಬರೀತಾರೆ. ಇವತ್ತಿಗೂ ಶ್ರೀಮದಾಚಾರ್ಯ ವೇದವ್ಯಾಸರ ಮುಂದೆ ಕೂತಿದ್ದಾರೆ. 36,000 ವರ್ಷ ಹೀಗೆ ಇರ್ತಾರೆ ಆಚಾರ್ಯ. ಅಷ್ಟು ದಿವಸ ಬುದ್ಧ ಜಯಂತಿ ಆಚರಣೆ ಮಾಡೋದು. ಅಂಥ ಜಯಂತಿ ಆಚಾರ್ಯ ಇದೆ ಲೋಕದಲ್ಲಿ, ಅದ್ಭುತವಾದ ಜಯಂತಿ. ಆಮೇಲೆ ವಿಷ್ಣುತೀರ್ಥರು ಬರ್ತಾರೆ, ಅವರು ಇದ್ದಾರೆ ಹಾಗೇನೆ. ಅವ್ರ ಜಯಂತಿ ಮರೆತು ಬಿಟ್ಟಿದ್ದಾರೆ ಅಷ್ಟೇ, ನಿಜವಾಗ ಅವ್ರ ಜಯಂತಿನೂ ಆಚರಣೆ ಮಾಡಬೇಕು. ಹಾಗೆ ಹೇಳೋದಾರೆ ವಿಷ್ಣುತೀರ್ಥ ಜಯಂತಿನೂ ಆಚರಣೆ ಮಾಡಬೇಕು. ಹಾಗೆ ಯಾರಿದ್ದಾರೋ ಜಯಂತಿ ಆಚರಣೆ ಮಾಡಬೇಕಲ್ಲ. ಭೀಮ ಜಯಂತಿ ಆಚರಣೆ ಮಾಡ್ತೇವೆ. ಭೀಮಸೇನದಲ್ಲಿ ಇದ್ದಾರೆ ಭೀಮ ಜಯಂತಿ. ಹನುಮತ್ ಜಯಂತಿ ಅಂತೂ ಗೊತ್ತೇ ಗೊತ್ತು, ಹನುಮತ್ ರೂಪದಿಂದನೂ ಇದ್ದಾರೆ ಆಚಾರ. 3 ಅವತಾರಗಳು ಇವತ್ತಿಗೂ ಇದೆ, ಮತ್ತು ಭಾರಿ ವಿಶೇಷ. ಈ ವಾಲಿ ಅವತಾರ ಇದ್ದಾಗ ಅರ್ಜುನ ಅವತಾರ ಇಲ್ಲ ಇಂದ್ರದೇವರಿಗೆ. ಅರ್ಜುನ ಇದ್ದಾಗ ವಾಲಿ ಇಲ್ಲ, ಕರ್ಣ ಇದ್ದಾಗ ಸುಗ್ರೀವ ಇಲ್ಲ, ಸುಗ್ರೀವ ಇದ್ದಾಗ ಕರ್ಣ ಇಲ್ಲ. ಆಚಾರ ಅವತಾರಗಳು ಹಾಗಲ್ಲ, ಎಲ್ಲ ಕಾಲಕ್ಕೂ ಎಲ್ಲ ಅವತಾರ ಇರೋದ್ರಿಂದ ಅವರಿಗೆ ಅದೊಂದು ಹಿರಿಮೆ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವ ಚ, ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಹೀಗೆ ಅವರ ಮಹಿಮೆ ಅಪಾರ. ಅವರ ಜಯಂತಿ ಆಚರಣೆ ನಮಗೇನು ಉಪಯೋಗ ಅಂದರೆ, ಜಯಂ ತನೋತೀತಿ ಜಯಂತಿ ಅಂತ ಇನ್ನೊಂದು ಮಾತು. ಯಾರ ಜಯಂತಿಯನ್ನು ಆಚರಣೆ ಮಾಡಿದ್ರೆ ನಮಗೆ ಜಯ ಸಿಗುತ್ತೆ, ಅದಕ್ಕೆ ಜಯಂತಿ ಆಚರಣೆ ಮಾಡಿ. ಕೃಷ್ಣ ಜಯಂತಿ ಹೇಳಿದ ಅರ್ಥ, ಎಲ್ಲ ಗುರುಗಳ ಜಯಂತಿಗೆ ದೇವತೆಯಂತೆ ಅರ್ಥ ಮಾಡ್ಕೋಬೇಕು. ಜಯಂ ತನೋತಿ ಆಚೆ, ಅವರು ಯಾವಾಗಲೂ ಜಯಶಾಲಿಗಳು. ಇವತ್ತು ನೌಕೆ ನೀರಲ್ಲಿ ತೇಲುತ್ತೆ, ಅದರಲ್ಲಿ ಕೂತ್ರೆ ನಾವು ತೇಲುತ್ತೆ, ಗೊತ್ತಾಯ್ತಾ? ಪ್ಲೇನ್ ಹಾರುತ್ತೆ, ಕೂತ್ರೆ ನಾವು ಹಾರುತ್ತೇವೆ. ಅದೇ ರೀತಿ ಆಚಾರ್ಯರು ಜಯ ಗಳಿಸ್ತಾರೆ, ಜೊತೆಗಿದ್ರೆ ನಮಗೂ ಜಯ ಸಿಗುತ್ತೆ. ಅದಕ್ಕೋಸ್ಕರ ಜಯಂತಿ ಅಂತ ಹೇಳ್ತಾರೆ. ಸೋಲೋರ ಜಯಂತಿ ಆಚರಣೆ ಮಾಡೋದಿಲ್ಲ, ಗೆಲ್ಲೋರ ಜಯಂತಿ ಆಚರಣೆ ಮಾಡ್ತಾರೆ. ಅವ್ರು ಇವತ್ತಿಗೂ ಇದ್ದಾರೆ, ಗೆಲ್ದುಕೊಂಡಿದ್ದಾರೆ ಹೊರತು ಸೋತಿಲ್ಲ. ಅದಕ್ಕಾಗಿ ಆಚಾರ ಜಯಂತಿ ಆಚರಣೆ ಮಾಡೋದ್ರಿಂದ ನಮ್ಮ ಅನೇಕ ಆಪತ್ತುಗಳು ಪರಿಹಾರ ಆಗ್ತವೆ. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಂ ಗುಣಾಂ ಅಗ್ರ್ಯಾಂ ಅರ್ಪಕಾಂ ಚಿರಬುದಿತ ಚಿದಾನಂದ ಸಂದೋಹದಾಂ ಏತೇಷಾಂ ಏಷ ದೋಷ ಪ್ರಮುಷಿತ ಮನಸಾಂ ದೇಶಿಣಾಂ ದೂಷಕಾಂ ದೈತ್ಯಾನಾಂ ಆರ್ತಿ ಮಂಧೇ ತಮಸಿ ವಿದಧತಾಂ ಸಮಸ್ತವೇ ನಾಸ್ಮಿ ಶಕ್ತಃ. ವಾಯುಸ್ತುತಿಯಲ್ಲಿ ಅದು ಒಳ್ಳೆ ಕೀ ಶ್ಲೋಕ. ಎಂಥ ಆಪತ್ತಿದ್ರೂ ಪುರಸ್ಕರಣೆ ಮಾಡಿ ಪರಿಹಾರ ಆಗುತ್ತೆ ಅಂತ ಹೇಳಿಬಿಡ್ತಾರೆ ಅಂತ ಪೂರ್ವ ಶ್ಲೋಕ. ಅಂಥ ಗುರುಗಳು ಶ್ರೀಮದ್ ಆಚಾರ್ಯ ಒಬ್ಬರೇ. ಆದ್ದರಿಂದಾಗಿನೇ ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ಮಧ್ವರಾಯರ ಲೀಲೆ ನವರತ್ನದ ಮಾಲೆ. ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ಈಗೆಲ್ಲ ದಾಸರು ಎಷ್ಟು ಕೊಂಡಾಡ್ತಾರೆ ಆಚಾರ್ಯರನ್ನ. ಜ್ಞಾನಿ ಎಲ್ಲ ಜ್ಞಾನಿಗಳು ಕೊಂಡಾಡ್ತಾರೆ, ಕೊಂಡಾಡದೇ ಇರೋ ಇಲ್ಲೇ ಇಲ್ಲ. ಇದ್ರ ಜ್ಞಾನಿಗಳೇ ಅಲ್ಲ ಅಂತ ಹಿರಿಮೆ ಶ್ರೀಮದ್ ಆಚಾರ್ಯರು. ಇನ್ನು ಶ್ರೀನಿವಾಸ ಕಲ್ಯಾಣ ಒಂದು 5 ನಿಮಿಷ ಅದರ ಬಗ್ಗೆ ನಾವು ನಿತ್ಯ ಸಂಧ್ಯಾವನ್ನೇ ಮಾಡಬೇಕಾದ್ರೆ ಒಂದು ಶ್ಲೋಕ ಹೇಳುತ್ತೆ. ಶ್ರೀನಿವಾಸ ಕಲ್ಯಾಣ ಇದೆ ಅದರೊಳಗೆ, ಯಾರು ಗಮನಿಸಿಲ್ಲ ಅಷ್ಟೇ. ಎಲ್ಲಿದೆ? ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚೆ. ಶ್ರೀನಿವಾಸ ಕಲ್ಯಾಣ ಇದೆ ಶ್ಲೋಕದೊಳಗೆ. ಎಲ್ಲಿದೆ ನಿಮಗೆ ಅರ್ಥ ಆಗುತ್ತೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಆಕಾಶ ಆಕಾಶರಾಜ, ಆತನಿಂದ ಪತಿತಂ ತೋಯಂ ಹುಟ್ಟಿದಂಥ, ತೋಯ ಅಂದರೆ ನೀರು, ತೋಯಜ ಅಂದರೆ ಕಮಲ, ಪದ್ಮಾವತಿ ಅಂತ ಅರ್ಥ. ಆಕಾಶರಾಜರ ಮಗಳಾಗಿ ಹುಟ್ಟಿದ ಪದ್ಮಾವತಿ ದೇವಿ. ಅಲ್ಲಿ ಗುಣಸಾಗರಂ, ಇಲ್ಲಿ ಗುಣಸಾಗರನಾದ ಶ್ರೀನಿವಾಸನನ್ನ ಹೇಗೆ ಹೊಂದಿದ್ಲೋ ಇಲ್ಲಿ ಶ್ರೀನಿವಾಸ ಕಲ್ಯಾಣ ಬಂದು ಹೋಯ್ತಲ್ಲ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚೆ. ಎಲ್ಲ ದೇವತೆಗಳೇ ಮಾಡ ನಮಸ್ಕಾರ ದೇವರಿಗೆ ಸೇರುತ್ತೆ, ಕೇಶವನಿಗೆ. ಯಾಕೆ? ಕೇಶವ ಬ್ರಹ್ಮರುದ್ರಾದಿ ಪ್ರವರ್ತಕ, ಅವನಿಗೆ ಸೇರ್ಬೋದು. ಬ್ರಹ್ಮದೇವರ ಸ್ತೋತ್ರ ಮಾಡಿದರೆ ದೇವರ ಸ್ತೋತ್ರ ಮಾಡಿ ಅಂತ ಅವರೇ ಹೇಳ್ತಾರೆ. ಎಲ್ಲಿಗೆ ಅರ್ಪಿಸ್ತಾರೆ? ಕರ್ಕೆ ದುಡ್ಡು ಕೊಡ್ತಾರೆ ಬ್ಯಾಂಕ್ನಲ್ಲಿ, ಎಲ್ಲಿಗೆ ಹಾಕ್ತಾನೆ ಅವನು? ಬ್ಯಾಂಕಿಗೆ ಹಾಕ್ತಾನೆ, ತಮ್ಮ ಮನೆಗೆ ಹೋಗಿಲ್ಲ, ಹೋದ್ರೆ ಅಪರಾಧ. ಎಲ್ಲ ದೇವತೆಗಳು ತಮ್ಮ ಮಾಡಿದ ನಮಸ್ಕಾರ ದೇವ್ರಿಗೆ ಒಪ್ಪಿಸಿಬಿಡ್ತಾರೆ. ಅದೇ ರೀತಿ ಆಕಾಶರಾಜರಿಂದ ಅವತಾರ ಮಾಡಿ ಬಂದಂತಹ ಪದ್ಮಾವತಿ ದೇವಿಯು ಸಾಗರ, ಗುಣಸಾಗರ, ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ, ಗುಣಸಾಗರನಾದ ಪರಮಾತ್ಮನ ಹಾಗೆ ಸೇರಿದ್ಲೋ. ಎಲ್ಲ ದೇವತೆಗಳು ಕೂಡ ಬಾಳ ಏನು ನಮಸ್ಕಾರಗಳು ತಮಗೆ ಬರುತ್ತೆ, ಅದು ಕೃಷ್ಣಾರ್ಪಣ ದೇವ್ರಿಗೆ ಒಪ್ಪಿಸ್ತಾರೆ ಅಂತ ಹೇಳೋದ್ರಿಂದ ಶ್ರೀನಿವಾಸ ಕಲ್ಯಾಣ ಒಂದೇ ಶ್ಲೋಕ ಶ್ರೀನಿವಾಸ ಕಲ್ಯಾಣ ಅಂತ ತಿಳ್ಕೊಂಡು ದಿವಸ ಸಂಧ್ಯಾವನ ಕಲ್ಲಿ ನೆನಪು ಮಾಡ್ಕೋಬೋದು. ಅದು ಸರಿಯಾಗಿ ಪದ್ಮಾವತಿ ಕಲ್ಯಾಣ ಶ್ರೀನಿವಾಸ ಕಲ್ಯಾಣನ ಅನುಷ್ಠಾನ ಬರ ಹಾಗೆ, ಅನುಸಂಧಾನ ಬರ ಹಾಗೆ ಶ್ಲೋಕ ಇದೆ. ಆಕಾಶರಾಜ ಪದ್ಮಾವತಿ, ನಮಗೆ ಸಂದೇಶ ಇದೆ. ಪದ್ಮಾವತಿ ಅವತಾರ ಮಾಡಿದ್ದು ಯಾವಾಗ? ಆಕಾಶರಾಜನ ಮಗಳಾಗಿ ಪದ್ಮಾವತಿ ದೇವಿ ಬರ್ತಾರೆ, ಶ್ರೀನಿವಾಸ ಅಳಿಯನಾಗಿ ಬರ್ತಾರೆ. ಆಕಾಶ ಅಂದರೆ ಏನರ್ಥ? ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಆಕಾಶಕ್ಕೆ ಲೇಪ ಇಲ್ಲ, ಗೊತ್ತಾಯ್ತಾ? ಪುಣ್ಯಕ್ಕೆ ನೆಲ ತೊಡೆದು ಆಕಾಶ ತೊಡೆಯರು ಯಾರು ಸಿಕ್ಕಿಲ್ಲ ಇನ್ನು. ಪುಣ್ಯ ಆಕಾಶ ಕ್ಲೀನ್ ಮಾಡಿ ಆಮೇಲೆ ಇದು ಮಾಡ್ತೀವಿ ಅಂತ ಹೇಳೋದಿಲ್ಲ, ಆಕಾಶಕ್ಕೆ ಲೇಪನೇ ಇಲ್ಲ. ಅದನ್ನು ಭಗವದ್ಗೀತೆಯಲ್ಲೇ ಪರಮಾತ್ಮ ಹೇಳ್ತಾರೆ, ಆ ಸರ್ವಗತವಾದ ಆಕಾಶ ಸೌಕ್ಷ್ಮ್ಯಾತ್ ನೋಪಲಿಪ್ಯತೆ, ಅದು ದೋಷಗಳು ಹೇಗಿಲ್ವೋ ಹಾಗೆ. ಕದ್ರದ್ದಾರಂತೆ ನಮ್ಮಲ್ಲೇನೆ, ಸಂಬಳ ಬರುತ್ತಲ್ಲ ನೋಟು, ಸಂಬಳದ ಮನೆಯೆಲ್ಲ ತೊಳೆದುಬಿಟ್ಟು ಒಣಗಾಗ್ತಾರಂತ ಅವನು, ಯಾರು ಮುಟ್ಟಿಬಿಟ್ಟಿರ್ತಾರೆ ಅಂತೇಳಿ ಅಂಥ ಬಡಿ ಮಾಡೋರು ನಮಗೆ ಸಿಗ್ತಾರೆ. ಗಾಳಿ ಗಾಳಿ ಹೋದ್ರೆ ಹೋದಾಗಲೇ ಹಾಕೋದು ಸ್ಟಾರ್ ಪಡ ಅಂದರೆ ಅತಿರೇಕ ಇದೆ. ಅದು ಪುಣ್ಯಕ್ಕೆ ಯಾರು ಆಕಾಶ ತೊಳೆಯೋದಿಲ್ಲ, ಆಕಾಶ ಶುದ್ಧ. ಯಾತಕ್ಕೆ ಲೇಪ ಇಲ್ಲ ಅದಕ್ಕೆ. ಜೀವ ಆಕಾಶದಂತೆ ಇದ್ದರೆ ಅವನಿಗೆ ಆಗ ದೇವರು ಕಾಣಿಸ್ತಾನೆ ಅಂತ. ಆಕಾಶದಂತೆ ಇರೋದಂದ್ರೆ ಏನು ಲೇಪ ಕೊಡೋಕ್ಕಾಗಬಾರ್ದು. ಏನು ಲೇಪ? ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಂತಿ ತಿಷ್ಠಸ್ವ ಭಾರತ. ಇದು ಲೇಪ. ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭೋ ಜಯಾಜಯೋ. ಅಭಿಮಾನಕ್ಕೆ ಯಾರು ಒಳಗಾಗೋದಿಲ್ಲ, ಆಕಾಶರಾಜ ಇದ್ದಾಗಿರ್ತಾರೆ. ಅಂಥವರಿಗೆ ಪದ್ಮಾವತಿ ದೇವಿ ಬರ್ತಾರೆ. ಪದ್ಮಾವತಿ ಅಂದ್ರೇನು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂದ್ರೇನು? ಶ್ರುತಿತತಿಗಳ ಅಭಿಮಾನಿ, ಶಾಸ್ತ್ರಜ್ಞಾನ ಬರ್ತದೆ ಅಂತ ಅರ್ಥ. ಯಾರು ಆಕಾಶರಾಜನಂತೆ ಜೀವ ಅಭಿಮಾನ ಬಿಟ್ಟು ಬದುಕಿದರೆ ಅವನಿಗೆ ಶಾಸ್ತ್ರಜ್ಞಾನ ಬರಲಿಕ್ಕೆ ಅಧಿಕಾರ ಬರ್ತದೆ. ಅದೇ ಹೇಳೋದು, ತತಸ್ಯ ತತ್ವ ಗ್ರಹಣಾಯ ಸಾಕ್ಷಾತ್ ಪರೀಯಸೀರಪಿ ವಾಚಸ್ಸಮಾಸ. ಯಾರಿಗೆ ವೈರಾಗ್ಯ ಇಲ್ಲ, ಅಭಿಮಾನ ಬಿಟ್ಟಿಲ್ಲ, ಅವ್ರು ಎಷ್ಟೇ ಓದಿದ್ರು ಶಾಸ್ತ್ರ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಹೇಳಿಲ್ಲ, ಎಷ್ಟೇ ಅಡುಗೆ ಚೆನ್ನಾಗಿದ್ರು ಹಸಿವೆನೇ ಆಗದೆ ಇದ್ದವನಿಗೆ ಊಟ ಹೇಳಿ ಮಾಡಲಿಕ್ಕೆ ಬರೋದಿಲ್ಲ. ಹಸಿವೆ ಇಲ್ಲದೆ ಹೋದರೆ ಊಟ ಹೇಗೆ ಮಾಡಲಿಕ್ಕೆ ಬರೋದಿಲ್ವೋ, ವೈರಾಗ್ಯ ಇಲ್ಲದೆ ಹೋದರೆ ಅಭಿಮಾನ ಇಲ್ಲಿ ಬಿಡದೆ ಹೋದರೆ ಎಂದು ಶಾಸ್ತ್ರಜ್ಞಾನ ಬರೋದಿಲ್ಲ. ಪದ್ಮಾವತಿ ಮಗಳಾಗಿ ಬಂದರು. ಆವಾಗ ಶ್ರೀನಿವಾಸ ಅಡಿಯನಾಗಿ ಬರ್ತಾರೆ. ಯಾವಾಗ ಶಾಸ್ತ್ರ ಓದ್ತಾನೋ, ಶಾಸ್ತ್ರ ಯೋನಿತ್ವ, ಆಗ ಭಗವಂತ ನಮಗೆ ಕಾಣಿಸ್ತಾರೆ. ಅಲ್ಲಿವರೆಗೂ ದೇವರ ಬಗ್ಗೆ ನಮಗೆ ತಿಳಿಯೋದೂ ಇಲ್ಲ, ದೇವರು ನಮಗೆ ಕಾಣೋದೂ ಇಲ್ಲ. ಅದರಿಂದಾಗಿಯೇ ಶ್ರೀನಿವಾಸ ಕಲ್ಯಾಣದ ದೊಡ್ಡ ಅಂತರಾರ್ಥನೇ ಅದು. ಆಕಾಶರಾಜ ಅಂಥವನು, ಧರಣಿ ದೇವಿ ಭೂಲಿ, ಆಕಾಶ ಧರಣಿ, ಮಧ್ಯ ಪದ್ಮಾವತಿ, ಶ್ರೀನಿವಾಸ ಬರ್ತಾರೆ. ಆ ರೀತಿ ಮದುವೆ ಓಡಾಡಿದವರು ಯಾರು ಅಂದರೆ ರುದ್ರದೇವರು. ಶುಕಾಚಾರ್ಯ ಓಡಾಡ್ತಾರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಓಡಾಡ್ತಾರೆ ಪಾಪ. ಶುಕಾಚಾರ್ಯರಿಂದ ಆಕಾಶರಾಜನ ಕಡೆಯಿಂದ ಶ್ರೀನಿವಾಸನ ಕಡೆ ಬರ್ತಾರೆ, ಶ್ರೀನಿವಾಸನ ಕಡೆ ಆಕಾಶರಾಜನ ಕಡೆ ಹೋಗ್ತಾರೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಮಧ್ಯವರ್ತಿಗಳವರು. ಅಂದರೆ ಹೇಗೆ ಶ್ರೀನಿವಾಸ ಕಲ್ಯಾಣದ ಮಧ್ಯವರ್ತಿಯಾಗಿ ರುದ್ರದೇವರು ಶುಕಾಚಾರ್ಯ ಇದ್ದಾರೋ, ರುದ್ರದೇವರು ಮನೋನಿಯಾಮಕರು. ನಮ್ಮ ಮನಸ್ಸು ಆ ಕಡೆ ಈ ಕಡೆ ಓಡಾಡಬೇಕು ಅಂತ. ಮನಸ್ಸು ಶಾಸ್ತ್ರದಿಂದ ದೇವರು, ದೇವರಿಂದ ಶಾಸ್ತ್ರ, ಇಷ್ಟೇ. ನಮ್ದು ಎಲ್ಲೆಲ್ಲ ಹೋಗುತ್ತಲ್ಲ ಔಟ್ ಆಫ್ ದಿ ವೇ. ಹುಡುಗ ಏನೇನೋ ಮಾಡ್ತಾರೆ ಫೇಲ್ ಆಗ್ತಾನೆ, ಟೆಕ್ಸ್ಟ್ ಬುಕ್ ಓದ್ತಿದ್ರೆ ಪಾಸ್ ಆಗ್ತಾನೆ. ಅದೇ ರೀತಿ ಇವತ್ತು ಶಾಸ್ತ್ರದ ಬಿಟ್ಟು ಬೇರೆ ಕಡೆ ಮನಸ್ಸು ಹೋಗಬಾರ. ಶುಕಾಚಾರ್ಯರು ರುದ್ರದೇವರ ಅವತಾರ. ಮನೋ ಕೈಲಾಸ ವಾಸ ಗೌರೀಶೈಷ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಪು. ಅದು ಶ್ರೀನಿವಾಸ ದೇವರು ಬಂದು ತಾವೇ ವಿವಾಹ ಮಾಡ್ಕೋತಾರೆ, ಬಹಳ ಮುಖ್ಯ. ಯಮೇ ವೇಷವೃಣುತೆ ತೇನ ಲಭ್ಯ. ಪದ್ಮಾವತಿನ ಹುಡ್ಕೊಂಬಂದಿದ್ದು ಶ್ರೀನಿವಾಸ, ಮದುವೆಗೆ ಏರ್ಪಾಡು ಮಾಡಿ ಕೊರವಂಜಿಯಾಗಿ ಹೋಗಿದ್ದು ಶ್ರೀನಿವಾಸ, ಮದುವೆಗೆ ಏರ್ಪಾಡು ಮಾಡಿಕೊಂಡು ಶ್ರೀನಿವಾಸ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ದೇವರೇ ಮಾಡಿಸ್ಬೇಕೆ ಹೊರತು ನಮ್ಮಿಂದ ಆಗುತ್ತೆ ಅಂತ ತಿಳ್ಕೋಬಾರ್ದು. ತೇನವಿನ ತೃಣಮಿ ನಚಲನ್ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಭಕ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರಸ್ಸ. ಎಲ್ಲಿ ನಾನು ಅಂತ ಬಂತು ಅಲ್ಲಿ ಪುಣ್ಯ ಹೋಯಿತು ಅಂತ. ನಾನು ನನ್ನದು ಎರಡು ವಿಷಯ ಬರಬಾರ್ದು. ನಿರ್ಮಮೋ ನಿರಹಂಕಾರ ಸಶಾಂತಿಂ ಅಧಿಗಚ್ಚೆ. ಅಹಂಕಾರ ಮಮಕಾರ ಎರಡು ಬಿಡದೆ ಹೋದರೆ ಸಾಧನೆಯೆಲ್ಲ ವೇಷ್ಟ. ಅದಕ್ಕೆ ಹೇಳೋದು ನಾನು ನನ್ನದು ಎಂಬ ಜಡಮತಿ ಮಾನವನು. ಹರಿದಾಸ ಹೇಳಿದ್ದು ಹಾಗೆ, ಗೀತಾ ಹೇಳಿದ್ದು ಹಾಗೆ. ನಾನು ಅಹಂಕಾರ, ನನ್ನದು ಮಮಕಾರ,